ಒಂಬತ್ತನೆಯ ದಿನ ಮುಗಿಯಿತು. ಈ 10 ದಿನಗಳ ಧರ್ಮಸಭೆಯ ಕೊನೆಯ ದಿನಗಳು ಹತ್ತಿರ ಹತ್ತಿರ ಬರುತ್ತಿವೆ. ಈ 9 ದಿನಗಳು ಬಹಳ ಗಹನವಾಗಿ ಅಭ್ಯಾಸ ಮಾಡುತ್ತಾ ಈ ಸಾಧನಾ ವಿಧಿಯನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮತ್ತು ಉಪಯೋಗಕ್ಕೆ ತರುವುದು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಹೀಗೆ ನೀವು ಮಾಡಿಕೊಳ್ಳದಿದ್ದರೆ ನೀವು ಈ ರೀತಿಯ ಶಿಬಿರಗಳಲ್ಲಿ ಪಾಲ್ಗೊಳ್ಳುವುದರ ಉದ್ದೇಶ ಸಫಲವಾಗುವುದಿಲ್ಲ. ಇದೂ ಒಂದು ಸಂಪ್ರದಾಯದಂತೆ, ಧಾರ್ಮಿಕ ಕ್ರಿಯೆಯಂತೆ, ಎಂದರೆ ವಿಪಶ್ಯನದ ಗೊಡ್ಡು ಆಚರಣೆಯಂತೆ ಆಗಿ ಹೋಗುತ್ತದೆ. ಇದರಿಂದ ಏನೂ ಸಹಾಯವಾಗುವುದಿಲ್ಲ. ವಿಪಶ್ಯನ ಮಾಡುವ ಅಥವಾ ಕಲಿಯುವ ಉದ್ದೇಶ ಇದಲ್ಲ. ವಿಪಶ್ಯನ ಎಂಬುದು ಜೀವನ ಕಲೆ. ಹೇಗೆ ಸದಾಚಾರಪೂರ್ಣ, ಶಾಂತಿಪೂರ್ಣ, ಸೌಹಾರ್ದಪೂರ್ಣ ಜೀವನ ನಡೆಸುತ್ತಾ ತಮಗೂ ಇತರರಿಗೂ ಮಂಗಳಕರವಾದ ರೀತಿಯಲ್ಲಿ ಬದುಕುವುದು ಎಂದು ಕಲಿಯುವ ಕಲೆ. ನಿಮಗೆ ನಿಜವಾಗಿ ವಿಪಶ್ಯನ ಹೀಗೆ ಒಳ್ಳೆಯ ರೀತಿ ಬದುಕುವುದನ್ನು ಕಲಿಸುತ್ತಿದೆಯೇ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳುತ್ತಿರಬೇಕು. ಇದು ನೀವು ಮನೆಗೆ ಹೋದ ಮೇಲೆ ನಿತ್ಯ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಅಭ್ಯಾಸ ಮಾಡುವುದರಿಂದ ಮಾತ್ರ ಸಾಧ್ಯವಾಗುತ್ತದೆ. ಮತ್ತು ಅದೂ ಸಹ ಪ್ರತಿನಿತ್ಯ ನೀವು ಅಭ್ಯಾಸ ಮಾಡುತ್ತಿದ್ದರೂ ನಿಮ್ಮ ಅಭ್ಯಾಸವನ್ನು ಕೇವಲ ಜಪಮಣಿ ಎಣಿಸುವಂತೆ ಯಾಂತ್ರಿಕವಾಗಿ ಮಾಡಿದರೆ, 1 ಗಂಟೆ ಕೇವಲ ಕುಳಿತು ಎದ್ದರೆ ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಮತ್ತು ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ಈ ಸಾಧನಾ ವಿಧಿ ನಿಮಗೆ ಹೇಗೆ ಸಹಾಯ ಮಾಡತೊಡಗಿದೆ ಎಂಬುದನ್ನು ನೀವು ಗಮನಿಸಬೇಕು. ಮೊದಲು ನೀವು ಜೀವನದಲ್ಲಿ ಎದುರಿಸುತ್ತಿದ್ದಂಥವೇ ಪರಿಸ್ಥಿತಿಗಳಲ್ಲಿ ನೀವು ಈಗ ಹೇಗೆ ವರ್ತಿಸಲಾರಂಭಿಸಿದ್ದೀರಿ? ಈ ಜೀವನದ ಏರುಪೇರುಗಳಲ್ಲಿ ಹೇಗೆ ನಡೆದುಕೊಳ್ಳುತ್ತಿದ್ದೀರಿ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಮೊದಲಿನಂತೆಯೇ ದುಃಖ, ಅತೃಪ್ತಿ ಆರಂಭವಾಗಬಹುದು. ನೀವು ಈ ದುಃಖದಿಂದ ಈಗ ಎಷ್ಟು ಬೇಗ ಹೊರಬರುತ್ತಿದ್ದೀರಿ? ಹೀಗೆ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳುತ್ತೀರಿ. ಮತ್ತು ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯೂ ತೋರದಿದ್ದರೆ, ಯಾವ ಸತ್ಪರಿವರ್ತನೆಯೂ ನಿಮ್ಮ ಗಮನಕ್ಕೆ ಬರದಿದ್ದರೆ ಎಲ್ಲೋ ಏನೋ ಕೊರತೆಯಿದೆ. ಒಂದೋ ಈ ಸಾಧನಾ ವಿಧಿಯೇ ಸರಿಯಿಲ್ಲ, ಅಥವಾ ನೀವು ಅದನ್ನು ಅಭ್ಯಾಸ ಮಾಡುತ್ತಿರುವುದು ಸರಿಯಿಲ್ಲ. ಆದರೆ ಸಾಧನಾ ವಿಧಿ ಚೆನ್ನಾಗೇ ಇದೆ, ಏಕೆಂದರೆ ಪ್ರಪಂಚದಾದ್ಯಂತ ಹಿಂದೆ 1000 ಮಂದಿಗೆ ಇದರಿಂದ ಲಾಭವಾಯಿತು, ಈಗಲೂ 1000 ಮಂದಿಗೆ ಲಾಭವಾಗುತ್ತಿದೆ. ಆದ್ದರಿಂದ ಸಾಧನಾ ವಿಧಿಯ ಬಗ್ಗೆ ಯಾವ ಸಂಶಯವೂ ಇರಲಾರದು. ಹಾಗೆಂದರೆ ನಿಮ್ಮ ಅಭ್ಯಾಸ ಸರಿಯಾಗುತ್ತಿಲ್ಲವೆಂದು ಅರ್ಥ. ಇದು ನಿಜವಾದರೆ ನಿಮ್ಮ ಮಾರ್ಗದರ್ಶಕರನ್ನು ಸಂಪರ್ಕಿಸಿ, ನಿಮ್ಮ ಆಚಾರ್ಯರನ್ನೋ ಉಪ ಆಚಾರ್ಯರನ್ನೋ ಸಂಪರ್ಕಿಸಿ ಮತ್ತು ನೀವು ಏನು ತಪ್ಪು ಮಾಡುತ್ತಿದ್ದೀರೆಂದು ತಿಳಿದುಕೊಳ್ಳಿ. ನೀವು ವಿಪಶ್ಯನವನ್ನು ಹೇಗೆ ಅಭ್ಯಾಸ ಮಾಡಬೇಕೋ ನಿಜವಾಗಿ ಹಾಗೆಯೇ ಮಾಡುತ್ತಿದ್ದರೆ ಏನಾದರೂ ಒಳ್ಳೆಯ ಬದಲಾವಣೆ ಈಗಲೇ ನಿಮ್ಮ ಜೀವನದಲ್ಲಿ ಆರಂಭವಾಗಬೇಕು. ಯಾವ ಪವಾಡವನ್ನು ನಿರೀಕ್ಷಿಸಬೇಡಿ, ಆದರೆ ಏನಾದರೊಂದು ಬದಲಾವಣೆ ಆರಂಭವಾಗಲೇಬೇಕು. ಹಿಂದೆ ನಡೆಯುತ್ತಿದ್ದಂತೆ ಏನೋ ಒಂದು ಘಟನೆ ನಡೆಯುತ್ತದೆನ್ನಿ. ನಿಮಗೆ ಅಪ್ರಿಯವಾದ ಏನೋ ನಡೆಯಿತು, ಅಥವಾ ನೀವು ನಿರೀಕ್ಷಿಸಿದಂತೆ ಇಷ್ಟಪಟ್ಟಂತೆ ಏನೋ ನಡೆಯಲಿಲ್ಲವೆನ್ನಿ. ಯಾರೋ ನಿಮ್ಮೊಟ್ಟಿಗೆ ಕೆಟ್ಟದ್ದಾಗಿ ನಡೆದುಕೊಂಡಿದ್ದಾರೆ ಮತ್ತು ಅದಕ್ಕೆ ಪ್ರತಿಕ್ರಿಯೆ ಮಾಡಿದ್ದೀರಿ. ಎಂದರೆ ಮೊದಲಿನಂತೆಯೇ ಅಷ್ಟೇ ತೀವ್ರ ಪ್ರತಿಕ್ರಿಯೆ ಮಾಡುತ್ತೀರೋ, ಅಷ್ಟೇ ಸಮಯ ಅದರಲ್ಲಿ ಮುಳುಗಿರುತ್ತೀರೋ, ಅಥವಾ ಏನಾದರೂ ಬದಲಾವಣೆ ಇದೆಯೋ? ನೀವು ಪ್ರತಿಕ್ರಿಯೆ ಮಾಡಿ ಮುಗಿಸಿದ ಮೇಲೆ ನೀವು ಎಷ್ಟು ಬೇಗನೆ ಈ ನಕಾರಾತ್ಮಕ ಪ್ರತಿಕ್ರಿಯೆಯಿಂದ ಹೊರಬರುತ್ತೀರಿ? ಎಷ್ಟು ಬೇಗನೆ ನಿಮ್ಮ ಸಂವೇದನೆಗಳನ್ನು ನೋಡಲಾರಂಭಿಸುತ್ತೀರಿ? ಮತ್ತು ನೀವು ಯಾರ ಬಗೆಗೆ ಈ ದುರ್ಭಾವನೆ ಉಂಟು ಮಾಡಿಕೊಂಡಿದ್ದೀರೋ ಅದರಿಂದ ಹೊರಬಂದು ಅವರ ಬಗೆಗೆ ಮೈತ್ರಿ ಮತ್ತು ಕರುಣೆಯನ್ನು ಉತ್ಪತ್ತಿ ಎಷ್ಟು ಬೇಗ ಮಾಡಿಕೊಳ್ಳಬಲ್ಲಿರಿ? ಹೀಗೆ ನೀವು ಪರೀಕ್ಷೆ ಮಾಡಿಕೊಳ್ಳುತ್ತೀರಿ. ನೀವು ಮೊದಲು ಎದುರಿಸುತ್ತಿದ್ದಂಥ ಪರಿಸ್ಥಿತಿಯನ್ನು 10 ಬಾರಿ ಈಗಲೂ ಎದುರಿಸುತ್ತಿದ್ದೀರೆನ್ನಿ. 9 ಬಾರಿ ಹಿಂದೆ ಪ್ರತಿಕ್ರಿಯೆ ಮಾಡುತ್ತಿದ್ದಂತೆಯೇ ಈಗಲೂ ಪ್ರತಿಕ್ರಿಯೆ ಮಾಡಿದಿರಿ ಎನ್ನಿ. ಯಾವ ಬದಲಾವಣೆಯೂ ಇಲ್ಲವೇ ಇಲ್ಲ. ಕೊನೆಯ ಪಕ್ಷ 10 ಬಾರಿಗಳ ಪೈಕಿ 1 ಬಾರಿ ನೀವು ಏನೂ ಪ್ರತಿಕ್ರಿಯೆ ಮಾಡಲಿಲ್ಲವೆನ್ನಿ. ನೀವು ಸಂವೇದನೆಗಳನ್ನೇ ಗಮನಿಸುತ್ತೀರಿ, ಅಥವಾ ಉಸಿರಾಟವನ್ನೇ ಗಮನಿಸುತ್ತೀರೆನ್ನಿ. ಇದು ಬಹಳ ದೊಡ್ಡ ಸಾಧನೆಯೇ ಆದಂತೆ. ಮುಂದೆ ಇದು 10 ಬಾರಿಯಲ್ಲಿ 2 ಬಾರಿಗೆ ತಿರುಗುತ್ತದೆ, ಇದು 10 ಬಾರಿಗಳಲ್ಲಿ 3 ಬಾರಿಗೆ ತಿರುಗುತ್ತದೆ. ಮತ್ತು ಇದೇ ರೀತಿ ನೀವು ಈ ಮಾರ್ಗದಲ್ಲಿ ಮುನ್ನಡೆಯುತ್ತಿರುವುದು ನಿಮಗೇ ತಿಳಿಯಲಾರಂಭಿಸುತ್ತದೆ. ಒಂದು ಪ್ರಸಂಗ ಹಿಂದಿನಂತೆಯೇ ಎದುರಾಯಿತು, ನೀವು ಪ್ರತಿಕ್ರಿಯೆ ಮಾಡಿಬಿಟ್ಟಿರಿ. ನೀವು ನಕಾರಾತ್ಮಕ ಭಾವನೆಗಳನ್ನು ಬೆಳೆಸಿಕೊಂಡು ಬಿಟ್ಟಿರಿ. ನೀವು ಸಿಟ್ಟಾದಿರಿ. ಹಿಂದೆ ನೀವು ಇಂತಹದೇ ಘಟನೆ ನಡೆದಾಗ ಸುಮಾರು 8 ಗಂಟೆಗಳ ಕಾಲ ಪೂರ್ತಿ ಸಿಟ್ಟಿನಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದೀರಿ ಎನ್ನಿ. ಸಿಟ್ಟು ಸಿಟ್ಟು ಸಿಟ್ಟು, ಇದರ ಬೆಂಕಿಯಲ್ಲಿ 8 ಗಂಟೆಗಳ ಕಾಲ ಬೆಂದು ಹೋಗುತ್ತಿದ್ದೀರಿ. ಈಗ ಇದು ಕೇವಲ 6 ಗಂಟೆಗಳಲ್ಲಿ ತಣ್ಣಗಾಗುವುದನ್ನು ನೀವೇ ಗಮನಿಸುತ್ತೀರಿ. ಈ ಕುದಿತ 6 ಗಂಟೆಗಳಲ್ಲಿ ಶಮನವಾಯಿತು. ನೀವು ಪ್ರಸನ್ನರಾಗಿ ನಗಲು ಆರಂಭಿಸಿದಿರಿ. ಮುಂದೆ ನೀವು ಕೇವಲ 4 ಗಂಟೆಗಳಲ್ಲಿ ಗೆಲುವಾಗಿ ನಗಲಾರಂಭಿಸುವಿರಿ. 2 ಗಂಟೆಗಳಲ್ಲಿ, 1 ಗಂಟೆಯಲ್ಲಿ, ಅರ್ಧ ಗಂಟೆಯಲ್ಲಿ, 1/2 ಗಂಟೆಯಲ್ಲಿ, 5 ನಿಮಿಷಗಳಲ್ಲಿ ನೀವು ಹಸನ್ಮುಖರಾಗುತ್ತೀರಿ. ಹೀಗೆ ನಿಮ್ಮ ದುಃಖದ ಅತೃಪ್ತಿಯ ಸಮಯ ಕಡಿಮೆಯಾಗದಿದ್ದರೆ ಆಗ ನೀವು ಮೊದಲಿನಷ್ಟೇ ದುಃಖಿಗಳಾಗಿದ್ದೀರೆಂದು ಅರ್ಥ. ನೀವು ಮೊದಲು 8 ಗಂಟೆಗಳ ಕಾಲ ದುಃಖಾರ್ಥರಾಗಿದ್ದೀರಿ. ಈಗ ನೀವು ಕೇವಲ 6 ಗಂಟೆಗಳು ಮಾತ್ರ ದುಃಖಿತರಾಗಿದ್ದೀರಿ. ಎಂದರೆ ನಿಮಗೆ 2 ಗಂಟೆಗಳ ನೆಮ್ಮದಿ ಸಿಕ್ಕುತ್ತದೆ, ದುಃಖ ಕಡಿಮೆಯಾಗುತ್ತದೆ ಮತ್ತು ನೀವು ಸುಖಿಗಳಾಗುತ್ತೀರಿ. 4 ಗಂಟೆ, ನೀವು ಕೇವಲ 4 ಗಂಟೆಗಳಲ್ಲಿ ನಿಮ್ಮ ತಳಮಳದಿಂದ ಹೊರಬಂದಿರೆಂದರೆ ನೀವು ಕೇವಲ 4 ಗಂಟೆಗಳಷ್ಟೇ ದುಃಖಿಗಳಾಗಿದ್ದೀರಿ. ಹೀಗೆ ದುಃಖದ ಸಮಯ ಕಡಿಮೆಯಾಗುತ್ತಾ ಕಡಿಮೆಯಾಗುತ್ತಾ ಹೋಗುತ್ತದೆ. ನೀವು ಉಸಿರಾಟವನ್ನಾಗಲಿ ಸಂವೇದನೆಗಳನ್ನಾಗಲಿ ನಿಜವಾಗಿ ಗಮನಿಸಲು ತೊಡಗದೇ ಇದ್ದರೂ ಈ ದುಃಖದ ಅವಧಿ ಕಡಿಮೆಯಾಗುತ್ತಾ ಕಡಿಮೆಯಾಗುತ್ತಾ ಹೋಗುವುದನ್ನು ನೀವೇ ನೋಡುತ್ತೀರಿ ಮತ್ತು ಇದರ ತೀವ್ರತೆಯೂ ಕಡಿಮೆಯಾಗುವುದು. ಇದರಲ್ಲಿ ಯಾವ ಯಕ್ಷಿಣಿಯೋ ಪವಾಡವೋ ಇಲ್ಲ. ಯಾವ ಅಗೋಚರ ಶಕ್ತಿಯೂ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ. ಇದು ಪ್ರಕೃತಿಯ ನಿಯಮವೇ ಆಗಿದೆ. ನೀವು ಇಲ್ಲಿನ 10 ದಿನಗಳಲ್ಲಿ ಏನಾದರೂ ಸಂವೇದನೆಗಳ ಆಟ ಆಡುತ್ತಿದ್ದರೆ ನಿಮ್ಮ ಅಭ್ಯಾಸ ಯಾವುದೇ ಫಲವನ್ನು ಕೊಡುವುದಿಲ್ಲ. ನಾನು ಈ ಮಾತನ್ನು ವಿದ್ಯಾರ್ಥಿಗಳಿಗೆ ನೆನಪಿಸುತ್ತಲೇ ಇರುತ್ತೇನೆ. ದುರದೃಷ್ಟಕರ ಮಾತೆಂದರೆ ಕೆಲವರು 10, 20, ಕೆಲವರು 100ರವರೆಗೆ ಶಿಬಿರಗಳಲ್ಲಿ ಕೂರುತ್ತಾರೆ, ಆದರೆ ಅವರಲ್ಲಿ ಯಾವ ಪರಿವರ್ತನೆಯೂ ಬರುವುದಿಲ್ಲ. ಅದಕ್ಕೆ ಕಾರಣ ಅವರು ಸಂವೇದನೆಗಳ ಆಟವಾಡುತ್ತಿರುತ್ತಾರೆ. ಪ್ರಿಯಕರ ಸಂವೇದನೆಗಳು ಬಂದಾಗ ಉತ್ಸಾಹದಿಂದ, ಓ ನನ್ನ ಧ್ಯಾನ ಎಂಥ ಆನಂದದಾಯಕವಾಗಿದೆ ಎಂದು ಉಬ್ಬಿ ಹೋಗುತ್ತಾರೆ. ಅಪ್ರಿಯವಾದ ಸ್ಥೂಲ ಸಂವೇದನೆಗಳು ತೋರಿದಾಗ, ಓ ನನ್ನ ಧ್ಯಾನ ಸ್ವಲ್ಪವೂ ಚೆನ್ನಾಗಿಲ್ಲ ಎಂದು ಹತಾಶರಾಗುತ್ತಾರೆ. ಇದು ಖಂಡಿತ ವಿಪಶ್ಯನ ಅಲ್ಲ. ಇದು ವಿಪಶ್ಯನಕ್ಕೆ ಪೂರ್ತಿ ವಿರುದ್ಧವಾಗಿದೆ. ಸಂವೇದನೆ ಪ್ರಿಯವಾಗಿರಲಿ ಅಪ್ರಿಯವಾಗಿರಲಿ ಯಾವ ವ್ಯತ್ಯಾಸವೂ ಇಲ್ಲ. ಸಂವೇದನೆಗಳ ಸ್ವಭಾವ ಏನು ನೋಡು. ಅದು ತೋರುತ್ತಿದೆ ಮತ್ತು ಮರೆಯಾಗುತ್ತಿದೆ, ಉದಿಸುತ್ತಿದೆ, ವ್ಯಯವಾಗುತ್ತದೆ. ಸಂವೇದನೆ ತೋರಿದ ಪ್ರತಿ ಘಳಿಗೆಯಲ್ಲೂ ಇದೂ ಬದಲಾಗುತ್ತದೆಂಬ ಅರಿವು ಮೂಡಬೇಕು. ನೋಡು, ಉದಿಸುತ್ತಿದೆ, ವ್ಯಯವಾಗುತ್ತಿದೆ, ಏಳುತ್ತಿದೆ, ಬೀಳುತ್ತಿದೆ ಮತ್ತು ಈ ಅರಿವಿನೊಂದಿಗೆ ನಿಮ್ಮ ಪ್ರಜ್ಞೆ ಬೆಳೆಯುತ್ತದೆ. ಹೀಗೆ ವಿಪಶ್ಯನ ನಿಮ್ಮ ಪ್ರಯೋಜನಕ್ಕೆ ಬರುತ್ತದೆ. ಇಲ್ಲದಿದ್ದರೆ ಯಾವ ಪ್ರಯೋಜನವೂ ಇಲ್ಲ. ಹಾಗಿಲ್ಲದೆ ಸಂವೇದನೆಗಳೊಂದಿಗೆ ಆಟವಾಡಲಾರಂಭಿಸಿದರೆ ಪ್ರಿಯ ಸಂವೇದನೆ ಬಂದಾಗ ಉಬ್ಬಿ ಹೋಗಿ, ಅಪ್ರಿಯ ಸಂವೇದನೆ ಬಂದಾಗ ಕುಗ್ಗಿ ಹತಾಶರಾದರೆ ಮತ್ತೆ ಇದೇ ರೀತಿ ಶಿಬಿರಗಳ ನಂತರ ಶಿಬಿರಗಳಲ್ಲಿ ಕೂತಾಗಲು ಮನೆಯಲ್ಲಿ ಸಹ ನಿತ್ಯ ಬೆಳಿಗ್ಗೆ ಸಂಜೆಯ ಅಭ್ಯಾಸದಲ್ಲೂ ಹೀಗೇ ಆದರೆ ನೀವು ಇದರಿಂದ ಯಾವ ಲಾಭವನ್ನು ನಿರೀಕ್ಷಿಸಬಹುದು? ಖಂಡಿತ ಲಾಭ ಬರುವುದಿಲ್ಲ, ಪ್ರಯೋಜನವಾಗುವುದಿಲ್ಲ. ಏನೋ ಅಪ್ರಿಯವಾದದ್ದು ನಡೆಯಿತೆನ್ನಿ. ನೀವು ತೀವ್ರವಾದ ಪ್ರತಿಕ್ರಿಯೆಯನ್ನು ಮಾಡಿದ್ದೀರಿ, ಆದರೂ ಪ್ರತಿಕ್ರಿಯೆಯ ಸಮಯ ಕಡಿಮೆಯಾಗುತ್ತದೆ. ಇದು ಹೇಗೆ? ನೀವೇನು ಉಸಿರಾಟವನ್ನಾಗಲಿ ಸಂವೇದನೆಯನ್ನಾಗಲಿ ಗಮನಿಸುತ್ತಲೂ ಇಲ್ಲ. ಆದರೆ ಬೆಳಿಗ್ಗೆ ಸಂಜೆ ಮಾಡುವ ನಿರಂತರ ಅಭ್ಯಾಸದಿಂದಾಗಿ ಉದ್ದೇಶಪೂರ್ವಕವಾಗಿ ನೀವು ಉಸಿರಾಟ ಅಥವಾ ಸಂವೇದನೆಗಳನ್ನು ಗಮನಿಸದಿದ್ದರೂ ಮನಸ್ಸಿನ ಒಂದು ಭಾಗ ತನಗೆ ತಾನಾಗಿ ಈ ಕೆಲಸವನ್ನು ಮಾಡುತ್ತದೆ. ನೀವು ಸಿಟ್ಟಿನಿಂದ ಕುದಿಯುತ್ತಿದ್ದೀರೆನ್ನಿ. 1 ಗಂಟೆಯಲ್ಲಿ ಆಗೀಗ ಕೆಲವು ಕ್ಷಣ ಉಸಿರಾಟವನ್ನು ಸಂವೇದನೆಗಳನ್ನು ಗಮನಿಸುತ್ತೀರಿ. ಮುಂದಿನ 1 ಗಂಟೆಯಲ್ಲೂ ಕೆಲವು ಘಳಿಗೆಗಳು ಉಸಿರಾಟವನ್ನು ಸಂವೇದನೆಯನ್ನು ಗಮನಿಸುತ್ತೀರಿ. ಈ ಕೆಲವು ಘಳಿಗೆಗಳು ಬಹಳ ಮಹತ್ವದ ಘಳಿಗೆಗಳು. 1 ವಾಹನ ಬಹಳ ವೇಗವಾಗಿ ಓಡುತ್ತಿದೆಯೆನ್ನಿ. ಅದು ಹೀಗೆ ಓಡುತ್ತಿದ್ದರೆ ಬೇರೆ ವಾಹನಕ್ಕೆ ಖಂಡಿತ ಡಿಕ್ಕಿ ಹೊಡೆಯುತ್ತದೆ. 1 ಬಾರಿ ಬ್ರೇಕ್ ಹಾಕಿದರೂ ಅದರ ವೇಗ ಸ್ವಲ್ಪ ಕಡಿಮೆಯಾಗುತ್ತದೆ. ಮತ್ತೊಮ್ಮೆ 1 ಬ್ರೇಕ್ ಹಾಕಿ, ಇನ್ನೂ ಸ್ವಲ್ಪ ವೇಗ ಕಡಿಮೆಯಾಗುತ್ತದೆ. ಹೀಗೆ ಮಾಡದಿದ್ದರೆ ಆ ವಾಹನವು 8 ಗಂಟೆಗಳ ಕಾಲ ಅಪಾಯಕಾರಿ ವೇಗದಲ್ಲಿ ಓಡುತ್ತಿರುತ್ತಿತ್ತು ಎನ್ನಿ. ಈಗ ಅದು 6 ಗಂಟೆಗಳಲ್ಲಿ ನಿಂತು ಹೋಗುತ್ತದೆ, ನಂತರ 4 ಗಂಟೆಗಳಲ್ಲಿ, ನಂತರ 2 ಗಂಟೆಗಳಲ್ಲಿ, ನಂತರ 1 ಗಂಟೆಯಲ್ಲೇ ನಿಂತು ಹೋಗುತ್ತದೆ. ಇದೇ ರೀತಿ ನಿಮ್ಮ ಸಿಟ್ಟು ಎಷ್ಟು ಭೀಕರವಾಗಿತ್ತೆಂದರೆ ಅದರಿಂದ ನೀವು 8 ಗಂಟೆಗಳ ಕಾಲ ಕುದಿಯುತ್ತಿದ್ದೀರಿ. ಈಗ ಉದ್ದೇಶವಿಲ್ಲದೆಯೇ ನೀವು ಒಮ್ಮೆ ಬ್ರೇಕ್ ಹಾಕಿದಿರಿ. ಇದು ನಿಮ್ಮ ನಿತ್ಯ ಅಭ್ಯಾಸದ ಪ್ರಭಾವ. ಎಂದರೆ ನೀವು ಸಂವೇದನೆಗಳ ಆಟವಾಡದೇ ಇದ್ದರೆ ಮಾತ್ರ ಈ ಪರಿವರ್ತನೆ ಸಾಧ್ಯವಾಗುತ್ತದೆ. ಈಗ ನೀವು ಸಂವೇದನೆಗಳ ಆಟವಾಡುತ್ತಿದ್ದೀರಿ ಎನ್ನಿ. ಆಗ ಏನಾಗುತ್ತದೆ? ನಿಮಗೆ ಅಪ್ರಿಯವಾದ ಏನೋ ಘಟನೆ ನಡೆಯಿತು, ಅದೇ ನಿಮಗೆ ಖಂಡಿತ ಇಷ್ಟವಾಗಲಿಲ್ಲ. ಅದರಿಂದ ನಿಮಗೆ ಅಪ್ರಿಯ ಸಂವೇದನೆಗಳು ಬಂದವು. ಈ ಅನುಭವದಿಂದಾಗಿ ನಿಮಗೆ ಇನ್ನೂ ಸಿಟ್ಟು ಬರುತ್ತದೆ. ಈ ಅಪ್ರಿಯ ಸಂವೇದನೆಗಳ ಅನುಭವವಾದಾಗ ಮತ್ತೆ ನೀವು ಅದಕ್ಕೆ ಪ್ರತಿಕ್ರಿಯೆ ಮಾಡಿದರೆ ನೀವು ದುಃಖದಿಂದ ಹೊರಬರಲಾಗುವುದಿಲ್ಲ. ವಿಪಶ್ಯನಾ ಅಭ್ಯಾಸ ಮಾಡುವ ಮೊದಲು ನೀವು ಇದನ್ನೇ ಮಾಡುತ್ತಿದ್ದೀರಿ. ಏನೋ ಅಪ್ರಿಯ ಸಂವೇದನೆ ಮತ್ತು ಅದರ ಬಗ್ಗೆ ನಿಮಗೆ ಸಹನೆ ಇಲ್ಲ, ತಾಳ್ಮೆ ಇಲ್ಲ, ದ್ವೇಷ ಇದೆ. ಆದರೆ ನೀವು ಸರಿಯಾಗಿ ಅಭ್ಯಾಸ ಮಾಡುತ್ತಿದ್ದರೆ ಅಪ್ರಿಯ ಸಂವೇದನೆ ಬಂದೊಡನೆ ನೀವು ಓ ಇದು ಸ್ಥಿರವಲ್ಲ, ಇದು ಎಷ್ಟು ಹೊತ್ತು ಹೀಗಿರುತ್ತದೆ ನೋಡೋಣ, ಇದು ಬದಲಾಗುತ್ತದೆ, ಇದು ಏಳುತ್ತದೆ ಬೀಳುತ್ತದೆ ಎಂದು ನಕ್ಕು ಬಿಡುತ್ತಿದ್ದೀರಿ. ಈ ರೀತಿ ಗಮನಿಸುವಿಕೆ ಹೇಗೆ ನಿಮಗೆ ಸಹಾಯವಾಗುತ್ತಿದೆ ಎಂದು ನೀವೇ ನೋಡುತ್ತೀರಿ. ಹೀಗೆ ನೀವು ನಿಮ್ಮ ನಿತ್ಯ ಜೀವನದಲ್ಲಿ ವಿಪಶ್ಯನವನ್ನು ಬಳಸಿಕೊಳ್ಳುತ್ತಿದ್ದೀರೋ ಇಲ್ಲವೋ ಎಂದು ಪರೀಕ್ಷಿಸಿ ನೋಡಿಕೊಳ್ಳುತ್ತೀರಿ. ಈ 10 ದಿನಗಳ ಒಂದು ಶಿಬಿರದಲ್ಲಿ ತರಬೇತುಗೊಂಡ ಮಾತ್ರಕ್ಕೆ ನೀವು ಪ್ರತಿಕ್ರಿಯೆಯನ್ನೇ ಮಾಡದ, ಸಿಟ್ಟಿಗೇ ಏಳದ ಸ್ಥಿತಿಯನ್ನು ತಲುಪಿಬಿಡಬೇಕೆಂದು ಆಸೆಪಡಬೇಡಿ. ಓ ಇಲ್ಲ ಇಲ್ಲ, ಈ ಕುದಿತ ಕಡಿಮೆಯಾಗುತ್ತಾ ಕಡಿಮೆಯಾಗುತ್ತಾ ಹೋಗುತ್ತದೆ, ಮತ್ತು ಇಷ್ಟೇ ಸಾಕು ಕೂಡ. ನಿಧಾನವಾಗಿ ಆದರೆ ದೃಢವಾಗಿ ನೀವು ಈ ಧರ್ಮ ಮಾರ್ಗದಲ್ಲಿ, ಎಲ್ಲ ದುಃಖಗಳಿಂದಾಚೆ ಬರುವ ಮಾರ್ಗದಲ್ಲಿ ಮುನ್ನಡೆಯುತ್ತಿರುವುದು, ಈ ಬಿಡುಗಡೆಯ ಮಾರ್ಗದಲ್ಲಿ ಮುಂದುವರಿಯುತ್ತಿರುವುದು ನಿಮ್ಮ ಅರಿವಿಗೇ ಬರುತ್ತದೆ. ಯಾರ ಜೀವನದಲ್ಲೇ ಯಾವುದೇ ದುಃಖ ಬರಲಿ, ಅವರು ಈ ದುಃಖದಿಂದ ಹೊರಬರಲು ಬಯಸುತ್ತಾರೆ. ಯಾರಿಗೂ ದುಃಖದಲ್ಲಿ ತೊಳಲಾಡಲು ಇಷ್ಟವಾಗುವುದಿಲ್ಲ. ನಮ್ಮಲ್ಲಿರುವ ಅಜ್ಞಾನ ಅಥವಾ ಅರಿವಿನ ಕೊರತೆಯೇ ನಾವು ಬಹಳ ಕಾಲದವರೆಗೆ ಹೀಗೆ ದುಃಖದಲ್ಲಿ ಮುಳುಗಿರಲು ಕಾರಣವಾಗಿದೆ. ಹಿಂದಿನ ಕಾಲದ ಸಾಧುಸಂತರಷ್ಟೇ ಅಲ್ಲ, ಸಾಧಾರಣ ಜನರೂ ಸಹ ಈ ದುಃಖದಿಂದ ಮುಕ್ತರಾಗುವ ಮಾರ್ಗಕ್ಕಾಗಿ ಹುಡುಕುತ್ತಲೇ ಇದ್ದರು. ಏನಾದರೂ ಅಪ್ರಿಯವಾದದ್ದು ಜೀವನದಲ್ಲಿ ನಡೆದರೆ ನಾವು ದುಃಖಿತರಾಗುತ್ತೇವೆ ಎಂದು ಅವರಿಗೆ ಅರಿವಿತ್ತು. ಆದ್ದರಿಂದ ಅವರು ತಮ್ಮ ಮನಸ್ಸನ್ನು ದುಃಖದಿಂದ ಬೇರೆಡೆ ತಿರುಗಿಸುವ ಉಪಾಯವನ್ನು ಹುಡುಕಿದರು. ಜೀವನದ ಸುಖಭೋಗಗಳಲ್ಲಿ ಮುಳುಗಿಬಿಡುವುದು. ಉದಾಹರಣೆಗೆ, ಯಾರಿಗಾದರೂ ಏನಾದರೂ ದುಃಖವಿದೆ ಎಂದರೆ ಸಿನಿಮಾಕ್ಕೆ ಹೋಗುವುದರಿಂದಲೋ, ನಾಟಕಗಳಿಗೆ ಹೋಗುವುದರಿಂದಲೋ, ನೃತ್ಯಗಳಿಗೆ, ಮದ್ಯದಂಗಡಿಗಳಿಗೆ ಹೋಗುವುದರಿಂದಲೋ ದುಃಖವನ್ನು ಮರೆಯುವ ಯತ್ನ ನಡೆಯುತ್ತಿತ್ತು. ಆಹಾ, ನಾನು ದುಃಖಮುಕ್ತನಾದೆ ಎಂದುಕೊಳ್ಳಲಾಗುತ್ತಿತ್ತು. ಆದರೆ ಹೀಗೆ ಯಾರೂ ದುಃಖದಿಂದ ಮುಕ್ತರಾಗುವುದಿಲ್ಲ. ಏಕೆಂದರೆ ಈ ಸುಖಭೋಗಗಳು ಮನುಷ್ಯರ ಮನಸ್ಸಿನಲ್ಲಿ ಒಂದು ಬಗೆಯ ಆಸಕ್ತಿಯನ್ನು, ರಾಗವನ್ನು ಉಂಟುಮಾಡುತ್ತವೆ. ಆಸಕ್ತಿ ಮತ್ತು ದುಃಖ ಜೊತೆ ಜೊತೆಗೇ ಇರುತ್ತದೆ. ಇದರಿಂದ ಆ ವ್ಯಕ್ತಿ ಇನ್ನೂ ಹೆಚ್ಚು ಹೆಚ್ಚು ದುಃಖಿಯಾಗುತ್ತಾನೆ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಂತೆ. ಯಾವಾಗ ಯಾರಾದರೂ ಸುಖಭೋಗಗಳಲ್ಲಿ ಆಸಕ್ತರಾದರೂ ಅದು ಇಲ್ಲದಾಗ ಆ ವ್ಯಕ್ತಿ ಹೆಚ್ಚು ಹೆಚ್ಚು ತಳಮಳಕ್ಕೆ ಒಳಗಾಗುತ್ತಾನೆ ಮತ್ತು ದುಃಖಿಯಾಗುತ್ತಾನೆ. ಹೀಗೆ ದುಃಖದಿಂದ ಯಾರೂ ಮುಕ್ತರಾಗಲಾರರು. ಇದು ದುಃಖಕ್ಕೆ ನಿಜವಾದ ಪರಿಹಾರವಲ್ಲ. ಆಗ ಕೆಲವು ಸಂತರು ಉಪದೇಶಿಸಿದರು, ಇಂದ್ರಿಯ ಭೋಗಗಳಿಗೆ ಮನಸ್ಸು ಕೊಡಬೇಡಿ, ಬೇರೆ ದಾರಿ ನೋಡಿ. ಉದಾಹರಣೆಗೆ, ಏನೋ ಅಪ್ರಿಯ ಘಟನೆ ನಡೆದಿದೆ, ಇದರಿಂದ ಸಿಟ್ಟು ಬರುತ್ತಿದೆ, ಎದ್ದು ಸ್ವಲ್ಪ ಓಡಾಡಿ, ಅದರಿಂದೇನೂ ಪ್ರಯೋಜನವಾಗದಿದ್ದರೆ ಸ್ವಲ್ಪ ನೀರು ಕುಡಿಯಿರಿ. ಹೀಗೆ ಮನಸ್ಸನ್ನು ಬೇರೆಡೆ ತಿರುಗಿಸಲು ಯತ್ನಿಸಿ. ಇದರಿಂದಲೂ ಏನೂ ಪ್ರಯೋಜನವಾಗದಿದ್ದರೆ 1, 2, 3, 4 1, 2, 3, 4 ಎಂದು ಎಣಿಸಲು ತೊಡಗಿ. ಇದರಿಂದಲೂ ಮನಸ್ಸು ಬೇರೆಡೆ ತಿರುಗಿಸಬಹುದು. ಈ ಎಲ್ಲದರಿಂದ ಏನೂ ಪ್ರಯೋಜನವಾಗದಿದ್ದರೆ ಅವರು ಇನ್ನೊಂದು ಪರಿಹಾರ ತೋರಿಸಿದರು. ಅದು ಹಿಂದೆಯೂ ಉಪಯೋಗದ್ದಾಗಿತ್ತು, ಈಗಲೂ ಉಪಯೋಗಕ್ಕೆ ಬರುತ್ತದೆ. ಅದೆಂದರೆ, ನಿಮಗೆ ಯಾವುದಾದರೂ ದೇವಿ ದೇವತೆಗಳಲ್ಲಿ ಭಕ್ತಿ ಇದ್ದರೆ, ಯಾರಾದರೂ ಮಹಾತ್ಮರಲ್ಲಿ, ಸಂತರಲ್ಲಿ, ಸಂಪೂರ್ಣ ಜ್ಞಾನಿಗಳಲ್ಲಿ ಬಹಳ ಶ್ರದ್ಧೆ ಇದ್ದರೆ ಅವರ ಹೆಸರನ್ನು ಮನಸ್ಸಿನಲ್ಲೇ ಜಪಿಸುತ್ತೀರಿ. ಈ ಭಕ್ತಿಯ ಕಾರಣದಿಂದ ಇದು ಸುಲಭವಾಗುತ್ತದೆ. ಹೀಗೆ ಜಪಿಸುತ್ತಾ ನಿಮ್ಮ ಮನಸ್ಸು ಆ ಕಡೆಗೆ ತಿರುಗಿ ನಿಮ್ಮ ಸಿಟ್ಟು ಅಸಮಾಧಾನ ದೂರವಾಗುವುದು, ನೀವು ಅದರಿಂದ ಮುಕ್ತರಾದಂತೆ ತೋರುವುದು. ಇನ್ನೂ ಒಂದು ಪರಿಹಾರವನ್ನು ಹೇಳಲಾಯಿತು. ಯಾವುದಾದರೂ ದೇವಿದೇವತೆಗಳು ಸಾಧುಸಂತರ ಮಹಾತ್ಮರ ರೂಪವನ್ನು ಕಲ್ಪಿಸಿಕೊಳ್ಳುವುದು. ಇದನ್ನೇ ಸ್ಮರಿಸುತ್ತಾ ಸ್ಮರಿಸುತ್ತಾ ಮನಸ್ಸು ಬೇರೆಡೆ ತಿರುಗುತ್ತದೆ. ನಿಮ್ಮ ಸಿಟ್ಟು ದೂರವಾಯಿತೆಂದು ನಿಮಗೆ ಎನ್ನಿಸುತ್ತದೆ, ನಿಮ್ಮ ದುಃಖ ದೂರವಾಯಿತೆಂದು, ನಿಮ್ಮ ದುರ್ಭಾವನೆಗಳು ದೂರವಾಯಿತೆಂದು ನಿಮಗೆ ತೋರುತ್ತದೆ. ಇದು ಹಾಗನಿಸುತ್ತದೆ. ಈ ನಾಮಜಪದಿಂದ ನಿಮ್ಮ ಮನಸ್ಸಿನ ದುರ್ಭಾವನೆಗಳನ್ನು ಹೊರಗೆ ತಳ್ಳಿಬಿಟ್ಟಿರೆಂದು ನಿಮಗೆ ಅನ್ನಿಸುತ್ತದಷ್ಟೇ. ಸತ್ಯಾಂಶ ಬೇರೆಯೇ ಇದೆ. ಸಮ್ಯಕ್ ಸಂಬುದ್ಧರಾದವರು, ಸಂಪೂರ್ಣ ಜ್ಞಾನಿಗಳಾದವರು ಮನುಷ್ಯನ ಮನಸ್ಸನ್ನು ದೇಹವನ್ನು ಪೂರ್ತಿ ಅರ್ಥ ಮಾಡಿಕೊಂಡು ಈ ಎರಡೂ ಕ್ಷೇತ್ರಗಳನ್ನೂ ದಾಟಿ ಅದರಾಚೆಗಿನ ಏನೋ ಸತ್ಯವನ್ನು ಕಂಡುಕೊಂಡರು. ಅವರು ಶಾಶ್ವತವಾದ ಚಿರಂತನವಾದ ಪರಮಾರ್ಥ ಸತ್ಯವನ್ನು ತಮ್ಮ ಅನುಭವಕ್ಕೆ ತಂದುಕೊಂಡರು. ಇದೇ ಪ್ರಕೃತಿಯ ಚಿರಂತನ ನಿಯಮವೂ ಆಗಿದೆ. ನಾವು ಯಾವಾಗ ನಮ್ಮ ಮನಸ್ಸನ್ನು ದುಃಖದಿಂದ ದುರ್ಭಾವನೆಗಳಿಂದ ಬೇರೆಡೆ ತಿರುಗಿಸುತ್ತೇವೆಯೋ ಆಗ ಅವುಗಳು ದೂರವಾದಂತೆ ತೋರುತ್ತವೆ. ಆದರೆ ನಿಜವಾಗಿ ನಾವು ಈ ವಿಕಾರಗಳನ್ನು ನಮ್ಮೊಳಗೇ ಅವುಕಿಬಿಡುತ್ತೇವೆ ಅಥವಾ ಅದುಮಿಟ್ಟು ಬಿಡುತ್ತೇವೆ. ಮೇಲು ಮನಸ್ಸಿನಿಂದ ಅದುಮಲ್ಪಟ್ಟು ಅವು ಆಳವಾದ ಮನಸ್ಸಿಗೆ ಹೋಗಿ ಬೇರೂರಿ ಬಿಡುತ್ತವೆ, ಮನಸ್ಸಿನ ಮೇಲು ಪದರಗಳಲ್ಲಿ. ನೋಡು, ಈಗ ಸಿಟ್ಟೇ ಇಲ್ಲ, ಅಥವಾ ದ್ವೇಷವೋ ಅಥವಾ ದುರ್ಭಾವನೆಯೋ ಅಥವಾ ಕಾಮವೋ ಅಥವಾ ಭಯವೋ ಯಾವುದೇ ವಿಕಾರವಿದ್ದರೂ ಅವು ಈಗ ಇಲ್ಲ ಎಂದು ಎಣಿಸಿಕೊಳ್ಳುತ್ತೇವೆ. ಆದರೆ ಒಳಗೆ ಆಳದಲ್ಲಿ ಸುಪ್ತ ಚಿತ್ತದಲ್ಲಿ ಅಥವಾ ಅರ್ಧಮೂರ್ಛಿತ ಎನಿಸಿಕೊಳ್ಳುವ ಚಿತ್ತದಲ್ಲಿ ಅವು ಸುತ್ತುತ್ತಿರುತ್ತವೆ. ಅವು ಒಂದು ಹತ್ತಾಗಿ ನೂರಾಗಿ ಹಲವು ಪಟ್ಟು ವೃದ್ಧಿಸುತ್ತಿರುತ್ತವೆ. ನೀವು ನಿಮ್ಮ ದುಃಖದಿಂದ ಬಿಡುಗಡೆ ಪಡೆಯುವುದಿಲ್ಲ. ಜೀವನದ ಸಮಸ್ಯೆಗಳಿಂದ ಓಡುವುದು, ಪಲಾಯನ ಮಾಡುವುದು ಸಮಸ್ಯೆಯ ಶಾಶ್ವತ ಪರಿಹಾರವಲ್ಲ. ಈ ದಿವ್ಯಜ್ಞಾನಿಗಳು ಇದನ್ನು ಕಂಡುಹಿಡಿದರು. ಅದನ್ನು ಗಮನಿಸಿ, ಅದನ್ನು ಅರಿಯಿರಿ. ಯಾವಾಗಲೇ ಯಾವುದೇ ವಿಕಾರ ತಲೆ ಎತ್ತಿದಾಗ ಕಾಮ ಎನ್ನಿ, ಅದನ್ನು ಆಳಕ್ಕೆ ತಳ್ಳಬೇಡಿ, ಅವುಕಬೇಡಿ. ಮತ್ತು ಅದನ್ನು ಮಾತಿನ ಮುಖಾಂತರವಾಗಲಿ, ದೈಹಿಕ ಕ್ರಿಯೆಯ ಮುಖಾಂತರವಾಗಲಿ ಪ್ರಕಟವಾಗಲು ಬಿಡಬೇಡಿ. ಇದೇ ರೀತಿ ಭಯ ತಲೆ ಎತ್ತಿತೆನ್ನಿ, ದ್ವೇಷ ಅಥವಾ ಚಿಂತೆ ತಲೆ ಎತ್ತಿತೆನ್ನಿ, ಅವುಗಳನ್ನು ದಮನ ಮಾಡಬೇಡಿ, ಎಂದರೆ ಅದುಮಿಡಬೇಡಿ ಮತ್ತು ಮಾತಿನ ಮುಖಾಂತರ ಹೊರಹಾಕಲೂ ಬೇಡಿ. ಆ ವಿಜ್ಞಾನಿಗಳು ಮಧ್ಯಮ ಮಾರ್ಗವನ್ನು ಬೋಧಿಸಿದರು, ಎಂದರೆ ಅದನ್ನು ಗಮನಿಸಿ, ಅರಿಯಿರಿ. ಸಿಟ್ಟು ತಲೆ ಎತ್ತಿದೆ, ಅದನ್ನೇ ಗಮನಿಸಿ. ಕಾಮ ತಲೆ ಎತ್ತಿದೆ, ಅದನ್ನು ಗಮನಿಸಿ. ಹೀಗೆ ನೀವು ಗಮನಿಸುತ್ತಿದ್ದೀರೆಂದರೆ ಅದನ್ನು ಅದುಮುತ್ತಿಲ್ಲವೆಂದಾಯಿತು, ಮತ್ತು ನೀವು ಅದನ್ನು ಸಾಕ್ಷಿಭಾವದಿಂದ ಗಮನಿಸುತ್ತಿದ್ದೀರೆಂದರೆ ಅದನ್ನು ಪ್ರಕಟಿಸುತ್ತಲೂ ಇಲ್ಲ. ಕೇವಲ ಗಮನಿಸಿ, ಮತ್ತು ಈ ವಿಕಾರ ದುರ್ಬಲವಾಗುತ್ತಾ ದುರ್ಬಲವಾಗುತ್ತಾ, ಕಡಿಮೆಯಾಗುತ್ತಾ ಕಡಿಮೆಯಾಗುತ್ತಾ ಹೊರಟು ಹೋಗುತ್ತದೆ. ಈಗ ಇದು ಸಮಸ್ಯೆಯಾಗಿಲ್ಲ, ನಿಮ್ಮ ಸಮಸ್ಯೆ ಪರಿಹಾರವಾಗಿದೆ, ಏಕೆಂದರೆ ನೀವು ಅದನ್ನೇ ಗಮನಿಸುತ್ತಿದ್ದೀರಿ. ಇದು ಬಹಳ ಉತ್ತಮವಾದ ಪರಿಹಾರವೇನೋ ಹೌದು, ಆದರೆ ಅದನ್ನು ಅಭ್ಯಾಸ ಮಾಡುವುದು ಹೇಗೆ? ಅಭ್ಯಾಸ ಮಾಡುವುದು ಬಹಳ ಕಷ್ಟ. ಯಾವುದೇ ವಿಕಾರ ತಲೆ ಎತ್ತಿದಾಗ ಸಿಟ್ಟು ತಲೆ ಎತ್ತಿದೆ ಎನ್ನಿ, ಅದು ನಿಮ್ಮನ್ನು ಬಹಳ ಬೇಗ ಹತಪ್ರಭರನ್ನಾಗಿ ಮಾಡುತ್ತದೆ, ನಿಮ್ಮನ್ನು ಸೋಲಿಸಿಬಿಡುತ್ತದೆ, ಬಹಳ ಕಷ್ಟವಾಗುತ್ತದೆ. ನೀವು ಅದನ್ನು ಗಮನಿಸಲಾರಿರಿ. ಯಾವುದನ್ನು ನೀವು ಗಮನಿಸಲಾಗುವುದಿಲ್ಲವೋ ಆ ಪರಿಹಾರ ನಿಮ್ಮ ಪಾಲಿಗೆ ಪ್ರಯೋಜನದ್ದಲ್ಲ. ತತ್ವದ ಮಟ್ಟದಲ್ಲಿ, ಬೋಧನೆ ಮಟ್ಟದಲ್ಲಿ ಅದು ಸರಿಯಾಗಿಯೇ ಕಾಣುತ್ತದೆ, ಆದರೆ ವ್ಯವಹಾರಕ್ಕೆ ಅದು ಪ್ರಯೋಜನವಿಲ್ಲ. ಇದನ್ನು ಅಭ್ಯಾಸ ಮಾಡಲು ಸಾಧ್ಯವಾಗುವುದಿಲ್ಲ. ಯಾರಾದರೂ ನಿಮಗೆ ನೆನಪು ಮಾಡಿಸುವವರಿರಬೇಕು. ನಿಮಗೆ ಹತ್ತಿರದಲ್ಲಿ ಯಾವಾಗಲೂ ಒಬ್ಬ ಆಪ್ತ ಕಾರ್ಯದರ್ಶಿ ಇರಬೇಕು. ಸಿಟ್ಟು ತಲೆ ಎತ್ತಿದಾಗಲೆಲ್ಲ ಈ ಕಾರ್ಯದರ್ಶಿ ನಿಮಗೆ, ಓ ನೋಡಿ ಸ್ವಾಮಿ, ಸಿಟ್ಟು ಬರುತ್ತಿದೆ. ಬುದ್ಧ ಹೇಳಿದಂತೆ ಅದನ್ನು ಗಮನಿಸಿ, ನಿಮ್ಮ ಸಿಟ್ಟನ್ನು ಗಮನಿಸಿ. ನಿಮ್ಮ ಆಪ್ತ ಕಾರ್ಯದರ್ಶಿ ಕೇವಲ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತಾರೆ, ಮತ್ತು ನಿಮಗೆ ನಿಮ್ಮ ಸಿಟ್ಟಿನ ಜೊತೆ ಅದು ದಿನದಲ್ಲಿ ಕೇವಲ ನಿಮ್ಮ ಕಾರ್ಯದರ್ಶಿ ಇದ್ದಾಗ ಮಾತ್ರ ಬರಬೇಕೆಂದು ಯಾವ ಒಪ್ಪಂದವೂ ಆಗಿಲ್ಲ. ಸಿಟ್ಟು 24 ಗಂಟೆಗಳಲ್ಲಿ ಯಾವಾಗ ಬೇಕಾದರೂ ಬರಬಹುದು, 365 ದಿನಗಳಲ್ಲಿ ಯಾವ ದಿನವಾದರೂ ಬರಬಹುದು. ಆದ್ದರಿಂದ ನಿಮಗೆ 3 ಪಾಳಿಯಲ್ಲಿ ಕೆಲಸ ಮಾಡುವ 3 ಆಪ್ತ ಕಾರ್ಯದರ್ಶಿಗಳ ಅಗತ್ಯವಿದೆ. ಈಗ ಎಲ್ಲ ದೇಶಗಳಲ್ಲೂ ಕಾರ್ಮಿಕರ ಕಾನೂನುಗಳಿವೆ. ಯಜಮಾನರು ಸಕಾಲದಲ್ಲಿ ರಜೆ ಕೊಡಬೇಕು. ಆದ್ದರಿಂದ 4-5 ಮಂದಿ ಆಪ್ತ ಕಾರ್ಯದರ್ಶಿಗಳು. ಇಷ್ಟೆಲ್ಲ ಖರ್ಚು ಮಾಡಲು ಯಾರಿಗೆ ಸಾಧ್ಯ? ಆಯಿತು, ಯಾರಾದರೂ ಹಾಗೆ ತಮ್ಮ ಬಳಿ ತಮ್ಮ ನೆರಳಿನಂತೆ ಯಾವಾಗಲೂ ಒಬ್ಬ ಸೆಕ್ರೆಟರಿಯನ್ನು ಇಟ್ಟುಕೊಂಡರೆನ್ನಿ. ಈಗ ಸಿಟ್ಟು ಬಂದಿತು. ನಿಮ್ಮ ಸೆಕ್ರೆಟರಿ ಹೇಳಿದರು, ಓ ಯಜಮಾನರೇ, ನೋಡಿ ಸಿಟ್ಟು. ಸಿಟ್ಟು ಬಂದಿದೆ, ಅದನ್ನು ಗಮನಿಸಿ, ಅದರಿಂದ ಹೊರಬನ್ನಿ. ಮತ್ತು ಮೊಟ್ಟಮೊದಲು ನೀವು ಮಾಡುವ ಕೆಲಸವೆಂದರೆ ನೀವು ಆತನಿಗೆ ಕಪಾಲಕ್ಕೆ ಹೊಡೆದು, ಮೂರ್ಖ, ನೀನೇನು ನನಗೆ ಬುದ್ಧಿ ಕಲಿಸಲು ಇದ್ದೀಯೇನು? ನಾನೇ ನನ್ನ ಒಡೆಯ, ನನಗೆ ಏನು ಮಾಡಬೇಕೆಂದು ಗೊತ್ತು ಎನ್ನುತ್ತೀರಿ. ಸಿಟ್ಟು, ಸಿಟ್ಟೆಂದರೆ ಸಿಟ್ಟೇ ತಾನೇ. ಆಯಿತು, ನೀವು ಹಾಗೆ ಕೆಟ್ಟದಾಗಿ ನಡೆದುಕೊಳ್ಳಲಿಲ್ಲವೆನ್ನಿ. ಕಾರ್ಯದರ್ಶಿಗೆ ಧನ್ಯವಾದ ಹೇಳಿದ್ದೀರಿ, ಸರಿ. ನಿಮ್ಮನ್ನು ಇಟ್ಟುಕೊಂಡಿರುವುದೇ ಇದಕ್ಕಾಗಿ. ನೀವು ನನ್ನನ್ನು ಎಚ್ಚರಿಸಿದ್ದೀರಿ, ಒಳ್ಳೆಯದೇ. ಈಗ ನಾನು ನನ್ನ ಸಿಟ್ಟನ್ನು ಗಮನಿಸಬೇಕು. ಸಿಟ್ಟನ್ನು ಗಮನಿಸುವುದೆಂದರೆ ಹೇಗೆ? ಸಿಟ್ಟಿಗೆ ಯಾವ ಆಕಾರವೂ ಇಲ್ಲ, ಯಾವ ಬಣ್ಣವೂ ಇಲ್ಲ. ನೀವು ನಿಮ್ಮ ಕಣ್ಣನ್ನು ಮುಚ್ಚಿ ಸಿಟ್ಟನ್ನು ಗಮನಿಸಲಾರಂಭಿಸಿದರೆ ಏನನ್ನು ಗಮನಿಸುವಿರಿ? ಕೇವಲ ನಿಮ್ಮ ಸಿಟ್ಟಿಗೆ ಕಾರಣವಾದ ವಸ್ತು ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ಇಂಥವರು ಹೀಗೆ ಹೀಗೆ ಅಂದುಬಿಟ್ಟರು, ಇಂಥವರು ಹೀಗೆ ಹೀಗೆ ಮಾಡಿಬಿಟ್ಟರು. ಮತ್ತು ಇದರಿಂದ ಸಿಟ್ಟು ಇನ್ನೂ ಬಲವಾಗುತ್ತದೆ. ನಿಮ್ಮ ಸಿಟ್ಟು ಇನ್ನೂ ಹೆಚ್ಚುತ್ತಲೇ ಹೆಚ್ಚುತ್ತಲೇ ಹೋಗುತ್ತದೆ. ನೀವು ನಿಮ್ಮ ಸಿಟ್ಟನ್ನು ಗಮನಿಸುತ್ತಲೇ ಇಲ್ಲ. ಪೂರ್ಣ ಜ್ಞಾನಿಗಳು ಯಾವುದೇ ಉಪದೇಶವನ್ನು ಕೊಟ್ಟರೂ ಅವು ಉಪಯೋಗಕ್ಕೆ ಬರುವಂಥದ್ದಾಗಿರುತ್ತದೆ. ಯಾವುದೇ ವಿಕಾರಗಳು ತಲೆ ಎತ್ತಿದಾಗ ಯಾರಿಗೇ ಆಗಲಿ ಅದನ್ನು ಅಂಥ ನಿರಾಕಾರ ಭಾವನೆಗಳನ್ನು ಗಮನಿಸುವುದು ಬಹಳ ಕಷ್ಟವೆಂದು ಚೆನ್ನಾಗಿ ಈ ಜ್ಞಾನಿಗಳು ತಿಳಿದಿದ್ದರು. ಆದರೆ ಮನಸ್ಸು ಮತ್ತು ದೇಹಗಳ ಸಂಬಂಧ ಎಷ್ಟು ಗಹನವಾದದ್ದೆಂದು ಅವರು ತಿಳಿದಿದ್ದರು. ಮನಸ್ಸಿನಲ್ಲಿ ಯಾವುದೇ ವಿಕಾರ ತಲೆ ಎತ್ತುವುದೇ ತಡ. ಉದಾಹರಣೆಗೆ ಸಿಟ್ಟು, ಕಾಮವಿಕಾರ ಇತ್ಯಾದಿ ಯಾವುದೇ ವಿಕಾರ ತಲೆ ಎತ್ತಿದೆ ಎನ್ನಿ, ಶರೀರದ ಮೇಲೆ ಎರಡು ಬಗೆಯ ಪ್ರಭಾವ ಆಗುತ್ತದೆ. ಒಂದು ಪ್ರಭಾವ ಸ್ಥೂಲವಾದದ್ದು, ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾದದ್ದು. ಸ್ಥೂಲವಾದದ್ದೆಂದರೆ ನಿಮ್ಮ ಉಸಿರು ತನ್ನ ಸಹಜತೆಯನ್ನು ಕಳೆದುಕೊಳ್ಳುತ್ತದೆ. ನಿಮ್ಮಲ್ಲಿ ಸಿಟ್ಟೋ, ಕಾಮವೋ, ಭಯವೋ ತಲೆ ಎತ್ತಿದಾಗ ನಿಮ್ಮ ಉಸಿರು ಯಾವಾಗಲೂ ಸಹಜವಾಗಿರುವುದಿಲ್ಲ. ಅದು ವೇಗವೂ ಆಗುತ್ತದೆ ಮತ್ತು ಸ್ವಲ್ಪ ಒರಟೂ ಆಗುತ್ತದೆ. ಈ ವಿಕಾರ ದೂರವಾದೊಡನೆ ಮತ್ತೆ ಉಸಿರು ಸಹಜ ಸ್ಥಿತಿಗೆ ಹಿಂದಿರುಗುತ್ತದೆ. ಹೀಗೆ ಉಸಿರಾಟದ ಘಟ್ಟದಲ್ಲಿ ಏರುಪೇರಾಗುತ್ತದೆ. ಇನ್ನೂ ಆಳದಲ್ಲಿ ಬೇರೆಯೇ ವಿದ್ಯಮಾನ ಆರಂಭವಾಗುತ್ತದೆ. ಯಾವುದಾದರೂ ಜೀವರಾಸಾಯನಿಕ ಕ್ರಿಯೆ ಆರಂಭವಾಗುತ್ತದೆ. ಎದೆಯ ಬಡಿತ ಹೆಚ್ಚಾಗಬಹುದು, ದೇಹ ಬಿಸಿ ಬಿಸಿಯಾಗಬಹುದು, ಬೆವರಬಹುದು, ಏನೋ ಬಿಗಿತ ಎನ್ನಿಸಬಹುದು. ಹೀಗೆ ಶರೀರದಲ್ಲಿ ಯಾವುದಾದರೂ ಜೀವರಾಸಾಯನಿಕ ಕ್ರಿಯೆ ಆರಂಭವಾಗುತ್ತದೆ. ಈ ಎರಡು ವಿದ್ಯಮಾನಗಳು ತೊಡಗುತ್ತವೆ. ಕಣ್ಣಿಗೆ ಗೋಚರವಾಗದ ಸಿಟ್ಟನ್ನು ಸಿಟ್ಟೆಂದು, ಕಾಮವನ್ನು ಕಾಮವೆಂದು ಗಮನಿಸುವುದು ಬಹಳ ಕಷ್ಟವಾಗುತ್ತದೆ. ಆದರೆ ಅಭ್ಯಾಸ ಮಾಡುವುದರಿಂದ ಉಸಿರಾಟವನ್ನೂ ಶರೀರದ ಸಂವೇದನೆಗಳನ್ನೂ ಗಮನಿಸುವುದು ಸುಲಭವಾಗುತ್ತದೆ. ಇದನ್ನೇ ಈ ಜ್ಞಾನಿಗಳು ಕಲಿಸಲಾರಂಭಿಸಿದರು. ತೀರಾ ಸಾಧಾರಣ ವ್ಯಕ್ತಿಗೂ ಈ ರೀತಿ ಅಭ್ಯಾಸ ಮಾಡುವುದರಿಂದ ಅಮೂರ್ತ ಭಾವನೆಗಳನ್ನು ಗಮನಿಸುವುದು ಸಾಧ್ಯವಾಗುತ್ತದೆಂದು ಬಹಳ ಸ್ಪಷ್ಟವಾಗಿ ಅರ್ಥವಾಯಿತು. ಕಣ್ಣಿನಿಂದ ಕಾಣಲಾಗದ ಸಿಟ್ಟು, ಕಾಣಲಾಗದ ಕಾಮಭಾವನೆ ಇತ್ಯಾದಿಗಳನ್ನು ಸಾಕ್ಷಿಭಾವದಿಂದ ನೋಡಬಹುದು. ಆದ್ದರಿಂದಲೇ ಜ್ಞಾನಿಗಳು ಹೇಳಿದರು, ನಿಮ್ಮ ಉಸಿರಾಟವನ್ನು ಗಮನಿಸಿ, ನಿಮ್ಮ ಸಂವೇದನೆಗಳನ್ನು ಗಮನಿಸಿ. ಹೀಗೆ ನೀವು ಉಸಿರಾಟವನ್ನು ಗಮನಿಸುವಾಗ ಮತ್ತು ಸಂವೇದನೆಗಳನ್ನು ಗಮನಿಸುವಾಗ ನೀವು ನಿಮ್ಮ ಗಮನವನ್ನು ನಿಮ್ಮ ಸಮಸ್ಯೆಯಿಂದ ಬೇರೆಡೆ ತಿರುಗಿಸುತ್ತಿಲ್ಲ. ಇದೇ ಉಸಿರಾಟದ ಕ್ರಿಯೆ, ಇದೇ ಸಂವೇದನೆಗಳು ನಾಣ್ಯದ ಇನ್ನೊಂದು ಮುಖವಿದ್ದಂತೆ. ಈ ನಾಣ್ಯದ ಒಂದು ಮುಖ ನಿಮ್ಮ ಮನಸ್ಸಿನಲ್ಲಿ ಏಳುವ ವಿಕಾರಗಳು, ಇನ್ನೊಂದು ಮುಖ ನಿಮ್ಮ ಉಸಿರಾಟದಲ್ಲಾಗುವ ಪರಿವರ್ತನೆ, ಶರೀರದಲ್ಲಿ ತೋರುವ ಸಂವೇದನೆಗಳು. ಎಂದರೆ ನೀವು ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ, ನೀವು ಸಮಸ್ಯೆಯಿಂದ ಪಲಾಯನ ಮಾಡುತ್ತಿಲ್ಲ ಅಥವಾ ಸಮಸ್ಯೆಯನ್ನು ಒತ್ತಿ ಒಳಗೆ ತಳ್ಳುತ್ತಲೂ ಇಲ್ಲ. ಹೀಗೊಂದು ಬಹು ಸುಂದರ ಅದ್ಭುತ ಪರಿಹಾರ ಸಿಕ್ಕಂತಾಯಿತು. ಮತ್ತು ಇದು ಹೀಗಾಗಲು ಎಲ್ಲರೂ ಅಭ್ಯಾಸ ಮಾಡಬೇಕು. ಯಾವ ಇಂದ್ರಜಾಲವೋ ಯಾವ ಪವಾಡವೋ ಕೆಲಸಕ್ಕೆ ಬಾರದು. ಮನಸ್ಸಿನ ಹಳೆಯ ಅಭ್ಯಾಸವೆಂದರೆ ಅದು ಯಾವಾಗಲೂ ಬಾಹ್ಯ ವಸ್ತುಗಳಿಗೆ ಎಲ್ಲ ಪ್ರಾಮುಖ್ಯತೆಯನ್ನು ಕೊಡುತ್ತದೆ. ಒಳಗೆ, ಮನಸ್ಸಿನ ಒಳಗೆ ಏನಾಗುತ್ತಿದೆ ಎಂದು ಯಾರೂ ಎಂದೂ ಅರ್ಥ ಮಾಡಿಕೊಳ್ಳಲು ಯತ್ನಿಸುವುದಿಲ್ಲ. ವಿಪಶ್ಯನ ನಿಮ್ಮೊಳಗೆ ಏನಾಗುತ್ತಿದೆ ಎಂದು ನೋಡಲು ಸಹಕರಿಸುತ್ತದೆ. ನಾವು ಯಾವಾಗಲೂ ಹೊರವಸ್ತು ಅಥವಾ ವಿಷಯಗಳಿಗೆ ಮಹತ್ವ ಕೊಡುತ್ತಿರುವವರೆಗೆ ನಾನು ದುಃಖಿಯಾಗಲು ಕಾರಣ ಹೊರಪರಿಸ್ಥಿತಿಗಳೇ. ನಾನು ದುಃಖಿಯಾಗಲು ಕಾರಣ ಅವರು ಹೀಗೆ ಹೇಳಿದ್ದು, ಅವರು ಹಾಗೆ ಮಾಡಿದ್ದು ಇತ್ಯಾದಿ ಭ್ರಾಂತಿಯಲ್ಲೇ ಇದ್ದು ಬಿಡುತ್ತೇವೆ. ನನ್ನ ಎಲ್ಲ ದುಃಖಗಳ ಕಾರಣವೂ ಹೊರಗೇ ಇದೆ ಎಂದುಕೊಳ್ಳುತ್ತೇವೆ. ಒಬ್ಬ ಗಂಡ ಹೇಳುತ್ತಾನೆ, ನನ್ನ ಹೆಂಡತಿ ಸ್ವಲ್ಪ ಬದಲಾದರೆ ನಮ್ಮ ಮನೆ ಸ್ವರ್ಗವಾಗುತ್ತದೆ, ಎಲ್ಲ ಸರಿಯಾಗಿ ಹೋಗುತ್ತದೆ, ಅವಳು ಸ್ವಲ್ಪ ಬದಲಾಗಬೇಕು. ಮತ್ತೆ ಹೆಂಡತಿಯನ್ನು ಕೇಳಿ, ಆಕೆ ಹೇಳುತ್ತಾಳೆ, ನನ್ನ ಗಂಡ ಸ್ವಲ್ಪ ಬದಲಾಗಬೇಕು, ಅವರು ಸ್ವಲ್ಪ ಬದಲಾದರೆಂದರೆ ಬಹಳ ಅದ್ಭುತವಾಗಿರುತ್ತದೆ. ತಂದೆ ಹೇಳುತ್ತಾರೆ ಮಗ ಬದಲಾಗಬೇಕು, ಮಗ ಹೇಳುತ್ತಾನೆ ತಂದೆ ಸ್ವಲ್ಪ ಬದಲಾಗಬೇಕು, ಅತ್ತೆ ಹೇಳುತ್ತಾಳೆ ನನ್ನ ಅಳಿಯ ಅಥವಾ ಸೊಸೆ ಸ್ವಲ್ಪ ಬದಲಾಗಬೇಕು, ಸೊಸೆ ಮತ್ತು ಅಳಿಯ ಹೇಳುತ್ತಾರೆ ಅವರ ಅತ್ತೆ ಅಥವಾ ಮಾವ ಸ್ವಲ್ಪ ಬದಲಾಗಬೇಕು. ಬೇರೆಯವರೆಲ್ಲ ಬದಲಾಗಬೇಕು, ನಾನು ಬದಲಾಗುವ ಅಗತ್ಯವಿಲ್ಲ, ನಾನು ಪರಿಪೂರ್ಣ ವ್ಯಕ್ತಿ, ನನ್ನಲ್ಲಿ ದೋಷವೆಲ್ಲಿದೆ? ಹೀಗೆ ನಾವು ಯಾವಾಗಲೂ ಹೊರಗೇ ದೋಷವನ್ನು ಕಂಡುಹಿಡಿಯುತ್ತೇವೆ, ನಮ್ಮ ದುಃಖದ ಕಾರಣವನ್ನು ಹೊರಗೇ ಇದೆ ಎಂದುಕೊಳ್ಳುತ್ತೇವೆ. ಹೀಗಾಗಿ ನಮ್ಮ ಎಲ್ಲ ಶಕ್ತಿ, ಎಲ್ಲ ಊರ್ಜೆ ಜೀವನದುದ್ದಕ್ಕೂ ಹೊರಗಿನಿಂದ ಬದುಕನ್ನು ಸುಧಾರಿಸುವ ಯತ್ನದಲ್ಲೇ ವ್ಯಯವಾಗಿ ಹೋಗುತ್ತದೆ. ನಮ್ಮ ಬಹುದೊಡ್ಡ ತಪ್ಪೆಂದರೆ ನಾವು ನಮ್ಮ ಒಳಗಡೆ ಏನಾಗುತ್ತಿದೆ ಎಂಬುದನ್ನೇ ಪೂರ್ತಿ ಮರೆತು ಬಿಡುತ್ತೇವೆ. ನಮ್ಮ ಎಲ್ಲ ಶಕ್ತಿಯು ವ್ಯರ್ಥವಾಗಿ ವ್ಯಯವಾಗಿ ಹೋಗುತ್ತದೆ. ಮೊಟ್ಟಮೊದಲ ವಿಷಯವೆಂದರೆ ಬೇರೆಯವರನ್ನು ಬದಲಾಯಿಸುವುದು ಬಹಳ ಕಷ್ಟ. ಅವರ ಮೇಲೆ ನಮಗೆ ಯಾವ ರೀತಿಯ ಅಧಿಕಾರವೂ ನಿಯಂತ್ರಣವೂ ಇರುವುದಿಲ್ಲ. ನಾವು ಇತರರನ್ನು ಬದಲಿಸುವುದು ಹೇಗೆ? ಯಾರಾದರೊಬ್ಬರು ಇಡೀ ಪ್ರಪಂಚದ ಏಕಮೇವ ಸರ್ವತಂತ್ರ ಅಧಿಪತಿಯಾದರೆಂದೇ ಇಟ್ಟುಕೊಳ್ಳೋಣ. ಆದರೂ ಆ ವ್ಯಕ್ತಿಯ ಜೀವನದಲ್ಲಿ ಆತನ ಮನಸ್ಸಿಗೆ ಪ್ರಿಯವಾಗದಂಥದ್ದು ಏನೂ ನಡೆಯುವುದೇ ಇಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ. ಇದು ಅಸಾಧ್ಯದ ಮಾತು. ತಮ್ಮ ಅಧಿಕಾರ ಬಲದಿಂದ ಒಬ್ಬ ವ್ಯಕ್ತಿ ಇತರ ಯಾರನ್ನಾದರೂ ಬದಲಿಸಲು ತಿದ್ದಲು ಯತ್ನಿಸಿದರೆಂದೇ ಇಟ್ಟುಕೊಳ್ಳೋಣ. ಇನ್ನೊಬ್ಬ ವ್ಯಕ್ತಿ ಆತನ ವಿರುದ್ಧ ತಲೆ ಎತ್ತುವುದಿಲ್ಲವೆಂದು ಏನು ಖಾತ್ರಿಯಿದೆ? ಸಾಧ್ಯವೇ ಇಲ್ಲ. ಯಾರೂ ಜಗತ್ತನ್ನು ಬದಲಾಯಿಸುವುದು ಸಾಧ್ಯವಿಲ್ಲ. ಆದರೆ ನಾವು ಖಂಡಿತ ನಮ್ಮನ್ನು ತಿದ್ದಿಕೊಳ್ಳುವುದು, ನಮ್ಮನ್ನು ಬದಲಿಸಿಕೊಳ್ಳುವುದು ಸಾಧ್ಯವಿದೆ. ನಮ್ಮ ದೇಶದಲ್ಲಿ ಒಂದು ಹೇಳಿಕೆ ಇದೆ, ದಾರಿ ಕಲ್ಲು ಮುಳ್ಳುಗಳಿಂದ ತುಂಬಿದೆ. ದಾರಿಯನ್ನು ಸರಿ ಮಾಡುವುದು ಸಾಧ್ಯವಿಲ್ಲ. ನಡೆಯುವಾಗ ಕಲ್ಲು ಮುಳ್ಳುಗಳು ಕಾಲಿಗೆ ಬಹಳ ತೊಂದರೆ ಕೊಡುತ್ತವೆ. ನಮ್ಮ ಕ್ಷೇಮ ಪಾದರಕ್ಷೆಯನ್ನು ಹಾಕಿಕೊಂಡು ನಡೆಯುವುದೇ ಆಗಿದೆ. ನಮ್ಮ ಹಿತ ಕ್ಷೇಮ ನಾವು ನೋಡಿಕೊಳ್ಳಬೇಕು. ಕಲ್ಲು ಮುಳ್ಳಿನ ಬಗ್ಗೆ ಬಹಳ ತಲೆಕೆಡಿಸಿಕೊಳ್ಳಬಾರದು. ಅವು ಇದ್ದೇ ಇರುತ್ತವೆ, ಅವನ್ನು ಇರಲು ಬಿಡಿ. ಅಥವಾ ಬಿಸಿಲು ಎನ್ನಿ, ಬಿಸಿಲು ಬಹಳ ಜೋರಾಗಿದೆ, ನಿಮಗೆ ಅದು ಹಿಡಿಸದು, ಆದರೆ ಏನೂ ಮಾಡಲಾಗುವುದಿಲ್ಲ, ಒಂದು ಕೊಡೆ ಹಿಡಿದುಕೊಂಡು ಓಡಿ, ಬಿಸಿಲು ಅದರ ಪಾಡಿಗೆ ಇರಲಿ. ಹೀಗೆ ನಿಮ್ಮನ್ನು ನೀವು ಕಾಯ್ದುಕೊಳ್ಳಿ, ಜೋಪಾನ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ಕಾಯ್ದುಕೊಳ್ಳುವುದೆಂದರೆ ನಿಮ್ಮ ಒಳಗೆ ಏನಾಗುತ್ತಿದೆ ಎಂದು ಗಮನಿಸಿ. ವಿಪಶ್ಯನಾ ಅಭ್ಯಾಸ ಮಾಡುವುದರಿಂದ ನೀವು ಇದನ್ನೇ ಮಾಡತೊಡಗಿದ್ದೀರಿ. ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ, ಸಂಪೂರ್ಣ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಾವು ಯಾವಾಗಲೂ ಭ್ರಮೆಯಲ್ಲೇ ಭ್ರಾಂತಿಯಲ್ಲೇ ಇರುತ್ತೇವೆ. ಪನ್ಯ ಈ ಶಬ್ದದ ಸರಿಯಾದ ಅರ್ಥ ಪಕಾರೇನ ಜಾನಾತೀತಿ ಪನ್ಯ. ನಾವು ಸತ್ಯವನ್ನು ಬೇರೆ ಬೇರೆ ಕೋನಗಳಿಂದ ಬೇರೆ ಬೇರೆ ದಿಕ್ಕುಗಳಿಂದ ಅರ್ಥ ಮಾಡಿಕೊಳ್ಳುತ್ತೇವೆ. ಯಾವುದೇ ಸಮಸ್ಯೆಯನ್ನು ನಾವು ಒಂದೇ ಒಂದು ಕೋನದಿಂದ ನೋಡಿದಾಗ ಅದು ಅರ್ಧಸತ್ಯವಾಗುತ್ತದೆ. ಅರ್ಧಸತ್ಯ ಎಂದೂ ತಪ್ಪು ಅಭಿಪ್ರಾಯ ಮೂಡಿಸುವ ವಿಕೃತ ಸತ್ಯವಾಗಿರುತ್ತದೆ, ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದೇ ಸಮಸ್ಯೆಯನ್ನು ಹಲವು ಕೋನಗಳಿಂದ ನೋಡಿದಾಗ ಸತ್ಯಕ್ಕೆ ಹತ್ತಿರವಾಗುತ್ತದೆ, ಆಗ ಭ್ರಮೆ ದೂರವಾಗುತ್ತದೆ, ಆಗ ನಮ್ಮ ಕರ್ಮಗಳು, ನಾವು ಮಾಡುವ ತೀರ್ಮಾನಗಳು ಹೆಚ್ಚು ವಿವೇಕಪೂರ್ಣವಾಗುತ್ತವೆ. ಏಕೆಂದರೆ ನಾವು ಸತ್ಯವನ್ನು ಸಂಪೂರ್ಣ ರೀತಿಯಲ್ಲಿ ಗಮನಿಸುತ್ತಿರುತ್ತೇವೆ. ಹಳೆಯ ಕಾಲದ ಒಂದು ಕಥೆ. 5 ಜನ ಹುಟ್ಟು ಕುರುಡರನ್ನು ಒಂದು ಆನೆಯ ಬಳಿ ತರಲಾಯಿತು. ಅವರು ಹುಟ್ಟು ಕುರುಡರಾದ್ದರಿಂದ ಆನೆ ಹೇಗಿರುತ್ತದೆಂಬ ಕಲ್ಪನೆ ಸಹ ಅವರಿಗಿರಲಿಲ್ಲ. ಆನೆ ಎಂದರೆ ಏನೆಂದು ಮುಟ್ಟಿ ಹೇಳಲು ಅವರಿಗೆ ಕೇಳಲಾಯಿತು. ಒಬ್ಬ ಆನೆಯ ಕಾಲನ್ನು ಹಿಡಿದು, ಓ, ಇದು ಕಂಬ ಎಂದು ನನಗೆ ಗೊತ್ತು ಎಂದ. ಇನ್ನೊಬ್ಬ ಆನೆಯ ಬಾಲವನ್ನು ಹಿಡಿದು, ಇದು ಒಂದು ಪೊರಕೆಯಂತೆ ಇದೆ ಎಂದ. ಒಬ್ಬನ ಪಾಲಿಗೆ ಆನೆ ಒಂದು ಕಂಬ, ಇನ್ನೊಬ್ಬನ ಪಾಲಿಗೆ ಆನೆ ಒಂದು ಪೊರಕೆ. ಇದೇ ರೀತಿ ಐದೂ ಮಂದಿ ಆನೆ ಎಂದರೆ ಏನೆಂದು ವಿವರಿಸಿದರು. ಪ್ರತಿಯೊಬ್ಬರ ವಿವರಣೆಯೂ ಸತ್ಯವೇ, ಆದರೆ ಅರ್ಧಸತ್ಯ, ಹಾಗಾಗಿ ಯಥಾರ್ಥ ಸತ್ಯದಿಂದ ಬಹಳ ದೂರ. ಇದೇ ರೀತಿ ನಾವು ಒಂದೇ ಕೋನದಿಂದ ವಸ್ತುಗಳನ್ನು ನೋಡುತ್ತಿದ್ದರೆ ಆ ಸತ್ಯ ಅರ್ಧಸತ್ಯವಾಗಿರುತ್ತದೆ, ವಿಕೃತ ಸತ್ಯವಾಗಿರುತ್ತದೆ, ನಮ್ಮ ಎಲ್ಲ ತೀರ್ಮಾನಗಳು ತಪ್ಪಾಗುತ್ತವೆ. ಈ ವಿಷಯದಲ್ಲಿ ವಿಪಶ್ಯನ ನಮಗೆ ಸಹಕಾರಿಯಾಗುತ್ತದೆ. ಪ್ರಜ್ಞೆ ನಮಗೆ ಸತ್ಯವನ್ನು ವಿಭಿನ್ನ ಕೋನಗಳಿಂದ ನೋಡಲು ಸಹಕಾರಿಯಾಗುತ್ತದೆ. ಒಂದು ಬಹುಮುಖ್ಯ ಕೋನವೆಂದರೆ ನಾವು ಹುಟ್ಟಿದಾರಭ್ಯ, ಕಣ್ಣು ತೆರೆದಾರಭ್ಯ ಇದುವರೆಗೂ ಕೇವಲ ಹೊರಗೆ ನೋಡುತ್ತಿರುತ್ತೇವೆ. ಒಳಗೆ ಏನಾಗುತ್ತಿದೆ ಎಂಬ ಪರಿವೆಯೇ ನಮಗಿರುವುದಿಲ್ಲ. ಇದುವರೆಗೆ ಈ ಕೋನದಿಂದ ನಾವು ನೋಡಿಯೇ ಇಲ್ಲ. ಈಗ ವಿಪಶ್ಯನ ಈ ಕೋನದಿಂದ ನೋಡಲು ಕಲಿಸುತ್ತದೆ. ಹೊರಗೆ ಏನೋ ನಡೆಯಿತು, ಈಗ ಒಳಗೆ ಏನಾಗುತ್ತಿದೆ ನೋಡೋಣ. ಆದ್ದರಿಂದ ಈಗ ನೀವು ಕೇವಲ ಒಂದೇ ಕೋನದಿಂದ ವಿಕೃತ ಸತ್ಯವನ್ನಷ್ಟೇ ನೋಡುವುದಿಲ್ಲ. ಕೊನೆಯ ಪಕ್ಷ ಈಗ ಎರಡು ಕೋನಗಳು ಸಿಕ್ಕವು, ಒಂದು ಹೊರಗು ಇನ್ನೊಂದು ಒಳಗು. ಆದರೆ ಈ ರೀತಿ ಒಳಗಿನಿಂದ ನೋಡುವ ಈ ಕೋನ ಬಹಳವೇ ಮುಖ್ಯವಾದದ್ದು. ಇದುವರೆಗೆ ದುಃಖದ 100ಕ್ಕೆ 100 ಭಾಗ ಕಾರಣ ಹೊರಗೇ ಇದೆಯೆಂದು ನೀವು ತಿಳಿದಿದ್ದೀರಿ. ಆದರೆ ಈ ಮಾರ್ಗದಲ್ಲಿ ಮುಂದುವರಿಯುತ್ತಾ ನಿಮ್ಮ ಒಳಗೆ ಗಮನಿಸುತ್ತಾ ಹೋದಂತೆ ಬಹಳ ಬೇಗನೆ ನೀವು ಒಂದು ಘಟ್ಟವನ್ನು ಮುಟ್ಟುತ್ತೀರಿ. ಆಗ ನಿಜ, ಹೊರಗೆ ಏನೋ ನಡೆಯಿತು, ಆದರೆ ಒಳಗೂ ಏನೋ ನಡೆಯಿತು. ಆದ್ದರಿಂದ ನನ್ನ ದುಃಖದ ಕಾರಣ ಅರ್ಧ ಹೊರಗಿದೆ, ಇನ್ನರ್ಧ ಒಳಗೂ ಇದೆ ಎಂದು ಅರಿತುಕೊಳ್ಳತೊಡಗುತ್ತೀರಿ. ಬಹಳ ಒಳ್ಳೆಯದು, ನೀವು ಅರ್ಧ ಹೊಣೆಯನ್ನು ಹಂಚಿಕೊಳ್ಳತೊಡಗುತ್ತೀರಿ. ನಿಮ್ಮನ್ನು ನೀವು ಬದಲಿಸಿಕೊಳ್ಳಲು 100ರಲ್ಲಿ 50 ಭಾಗ ಯತ್ನ ಮಾಡತೊಡಗುತ್ತೀರಿ. ಬಹಳ ಒಳ್ಳೆಯದು. ನೀವು ಸರಿಯಾಗಿ ವಿಪಶ್ಯನ ಅಭ್ಯಾಸ ಮಾಡುತ್ತಿದ್ದರೆ ಒಂದು ಕಾಲ ಬರುತ್ತದೆ, ಆಗ ನೀವು ನನ್ನ ದುಃಖದ 100ಕ್ಕೆ 100 ಭಾಗ ಕಾರಣ ನನ್ನ ಒಳಗೇ ಇದೆ, ಕಾಲು ಭಾಗ ಕೂಡ ಹೊರಗಿಲ್ಲ, ಪೂರ್ತಿ ಕಾರಣ ಒಳಗೇ ಇದೆ. ಹೇಗೆ ಹೊರಗಿನ ಯಾವುದೂ ನನ್ನನ್ನು ದುಃಖಕ್ಕೆ ಈಡು ಮಾಡಲಾರದೋ, ಹಾಗೆ ಹೊರಗಿನ ಯಾವುದೂ ನನಗೆ ಸುಖವನ್ನೂ ಕೊಡಲಾರದು. ನನ್ನ 100ಕ್ಕೆ 100 ಭಾಗ ಸುಖ ನನ್ನೊಳಗೇ ಇದೆ, 100ಕ್ಕೆ 100 ಭಾಗ ದುಃಖವೂ ನನ್ನೊಳಗೇ ಇದೆ ಎಂದು ಮನವರಿಕೆ ಮಾಡಿಕೊಳ್ಳತೊಡಗುತ್ತೀರಿ. ಆಗ ನೀವು ನಿಮ್ಮ ಅಂತರಂಗದ ಸಾಧನೆ ಮಾಡತೊಡಗುತ್ತೀರಿ. ನೀವು ಎಲ್ಲ ಪ್ರಾಮುಖ್ಯತೆಯನ್ನು ನಿಮ್ಮ ಒಳಕ್ಕೆ ಕೊಡಲಾರಂಭಿಸುತ್ತೀರಿ. ಈಗ ಇಡೀ ಜೀವನ ಶೈಲಿಯೇ ಬದಲಾಗಲಾರಂಭಿಸುತ್ತದೆ. ನಿಮ್ಮ ದುಃಖದಿಂದ ಬಹಳ ಸರಾಗವಾಗಿ ಹೊರಬರಲು ಆರಂಭಿಸುತ್ತೀರಿ. ಕಾರಣ, ನೀವು ನಿಮ್ಮೊಳಗೆ ಪರಿಶೋಧಿಸಿಕೊಳ್ಳತೊಡಗಿದ್ದೀರಿ. ಒಂದು ಉದಾಹರಣೆ. ಯಾರೋ ನಿಮಗೆ ಏನೋ ಕೆಡಕು ಮಾಡಿದ್ದಾರೆ, ನಿಮಗೆ ಬಹಳವೇ ಅನ್ಯಾಯ ಮಾಡಿದ್ದಾರೆನ್ನಿ. ನೀವು ನ್ಯಾಯಾಲಯಕ್ಕೆ ವ್ಯಾಜ್ಯ ತೆಗೆದುಕೊಂಡು ಹೋಗುತ್ತೀರಿ. ನಮ್ಮ ದೇಶದಲ್ಲಿ ಯಾವುದಾದರೂ ಮೊಕದ್ದಮೆ ನ್ಯಾಯಾಲಯದ ಕಟಕಟೆ ಹತ್ತಿತೆಂದರೆ ಅದು ತೀರ್ಮಾನವಾಗಲು ಎಷ್ಟೋ ವರ್ಷಗಳೇ ಬೇಕು. ಈ ಕೋರ್ಟಿನಿಂದ ಆ ಕೋರ್ಟಿಗೆ, ಕೆಳ ಕೋರ್ಟಿನಿಂದ ಮೇಲು ಕೋರ್ಟಿಗೆ ಹೋಗುತ್ತಾ ಹೋಗುತ್ತಾ 7 ವರ್ಷಗಳವರೆಗೆ ಅತ್ಯುಚ್ಚ ನ್ಯಾಯಾಲಯಕ್ಕೆ ಹೋಯಿತೆನ್ನಿ. ಅಲ್ಲಿಯ ಹಿರಿಯ ನ್ಯಾಯಾಧೀಶರು ಎಲ್ಲ ಸಾಕ್ಷಿ ಪುರಾವೆಗಳನ್ನು ಪರಿಶೀಲಿಸಿ ತೀರ್ಪು ಕೊಟ್ಟರು. ಅವರ ಪ್ರಕಾರ 100ಕ್ಕೆ 100 ಅಪರಾಧ ನಿಮ್ಮ ವೈರಿಯದೇ, ನಿಮ್ಮ ತಪ್ಪೇನೂ ಇಲ್ಲ, ಆತನಿಗೆ ಶಿಕ್ಷೆ ಆಗಬೇಕು. ಮುಖ್ಯ ನ್ಯಾಯಾಧೀಶರು ದೇಶದ ಕಾಯ್ದೆಗೆ ಅನುಸಾರ ಶಿಕ್ಷೆ ವಿಧಿಸಿದ್ದಾರೆ. ಆದರೆ ನೀವು ವಿವೇಕಿಗಳಾದರೆ ನನ್ನ ತಪ್ಪು ಇದರಲ್ಲಿ ಏನೇನೂ ಇಲ್ಲವೆಂದರೂ, ಮುಖ್ಯ ನ್ಯಾಯಾಧೀಶರೇ ಹಾಗೆಂದು ತೀರ್ಪು ಕೊಟ್ಟರು, ನಾನೇಕೆ 7 ವರ್ಷಗಳ ಕಾಲ ಈ ಸಂಕಟವನ್ನು ಅನುಭವಿಸಿದೆ? 7 ವರ್ಷಗಳ ಕಾಲ ಮನಃಶಾಂತಿಯೇ ಇಲ್ಲ, ಯಾವುದೋ ದೇವರದೋ ಯಾವುದೋ ಪ್ರಕೃತಿಯದೋ ಏನೋ ನಿಯಮವಿರಬೇಕು, ಅದರಿಂದ ನನಗೇಕೆ ಈ ಶಿಕ್ಷೆಯಾಯಿತೆಂದು ತಿಳಿಯಬೇಕು. ಈಗ ವಿಪಶ್ಯನದ ಮುಖಾಂತರ ನಿಮಗೆ ಏಕೆ ಶಿಕ್ಷೆಯಾಯಿತೆಂದು ಸ್ಪಷ್ಟವಾಗುತ್ತದೆ. ಈ ದುಃಖಕ್ಕೆ ನೀನೇ ಕಾರಣ, ನೀವೇ ಹೊಣೆ. ಪ್ರತಿ ನಿಮಿಷ ನೀವು ಅವರು ಹೀಗೆ ಮಾಡಿಬಿಟ್ಟರು, ಅವರು ನನಗೆ ಹೀಗೆ ಮಾಡಿಬಿಟ್ಟರು ಎಂದು ಕುದಿಯುತ್ತಲೇ ಇದ್ದೀರಿ. ಇದಕ್ಕೆ ನೀವೇ ಹೊಣೆ, ನಿಮ್ಮೊಳಗೇ ನೀವು ಕುದಿಯುತ್ತಲೇ ಇದ್ದೀರಿ. ಯಾರೋ ನಿಮ್ಮಲ್ಲಿ ಬಂದರು ಮತ್ತು ನಿಮ್ಮನ್ನು ಬೈದರೆನ್ನಿ. ಇದೊಂದು ಘಟನೆಯಷ್ಟೆ. ಆತ ನಿಮ್ಮ ಶತ್ರು, ನೀವು ಸಂತೋಷವಾಗಿರುವುದು ಆತನಿಗೆ ಇಷ್ಟವಿಲ್ಲ, ನೀವು ಗೋಳಾಡುವುದನ್ನು ನೋಡುವುದು ಅವನಿಗೆ ಇಷ್ಟ. ಅದಕ್ಕೆ ಆತ ನಿಮಗೆ ಅಪಮಾನ ಮಾಡಿ ನಿಂದಿಸಿದ. ಆತನು ಒಮ್ಮೆಯಷ್ಟೇ ನಿಮ್ಮನ್ನು ನಿಂದಿಸಿದ, ಹೊರಟು ಹೋದ. ಆತ ನಿಮ್ಮನ್ನು ನೋಯಿಸಲು ಒಮ್ಮೆಯಷ್ಟೇ ಬೈದ. ಈಗ ನೋಡಿ ತಮಾಷೆ ಏನಾಗುತ್ತದೆ. ನೀವು ಆತನ ಕೈಕುಲುಕುತ್ತೀರಿ. ನಾನು ದುಃಖಿಯಾಗುವುದು ನಿಮಗೆ ಇಷ್ಟ ತಾನೇ? ನಾನು ಘಂಟೆಗಟ್ಟಲೆ ಹಲವು ದಿನಗಳು ಹಲವು ವರ್ಷಗಳು ದುಃಖಿಯಾಗಿರುತ್ತೇನೆ ಬಿಡಿ ಎನ್ನುತ್ತೀರಿ. ಕೆಲವು ವೇಳೆ ಆತ ನನಗೆ ಎಷ್ಟು ಅಪಮಾನ ಮಾಡಿದನೆಂದರೆ ನಾನು ನನ್ನ ಜೀವನವಿಡೀ ಮರೆಯಲಾರೆ ಎನ್ನುತ್ತೀರಿ. ನಿಮ್ಮ ಜೀವನವಿಡೀ ಮರೆಯುವುದಿಲ್ಲವೇನು? ಯಾರಿಗೆ ಉಪಕಾರ ಮಾಡುತ್ತಿದ್ದೀರಿ? ನೀವೇ ಜೀವನವಿಡೀ ನರಕಯಾತನೆ ಅನುಭವಿಸುತ್ತೀರಿ. ಏಳೇಳು ಜನ್ಮಗಳು ಮರೆಯಲಾರೆ ಎನ್ನುತ್ತೀರೇನು? ಏಳು ಜನ್ಮಗಳ ನರಕಯಾತನೆ ಹುಚ್ಚೇನು ನಿಮಗೆ? ನೀವೇನು ಮಾಡುತ್ತಿದ್ದೀರಿ? ಮೊಟ್ಟ ಮೊದಲನೆಯದಾಗಿ ತಪ್ಪು ನಿಮ್ಮದೇ. ಯಾರೋ ನಿಮಗೆ ನಿಂದನೆಯ ಬೈಗುಳಗಳ ಉಡುಗೊರೆ ತಂದರು. ನೀವು ಅದನ್ನು ತೆಗೆದುಕೊಂಡು ಬಿಟ್ಟಿರಿ. ಯಾರಾದರೂ ನಿಮ್ಮನ್ನು ಬೈಯತೊಡಗಿದರೆ ಅದು ಅವರ ದೌರ್ಬಲ್ಯ, ಅವರ ಸಮಸ್ಯೆ. ಅವರಲ್ಲಿ ವಿಕಾರ ತುಂಬಿದೆ, ಇದು ಅವರ ದುಃಖ. ಅದನ್ನು ನೀವೇಕೆ ಹಂಚಿಕೊಳ್ಳುತ್ತೀರಿ? ನಿಮ್ಮ ಮೇಲೆ ಏಕೆ ಎಳೆದುಕೊಳ್ಳುತ್ತೀರಿ? ಬುದ್ಧ ನಸುನಕ್ಕಂತೆ ನಕ್ಕು ಬಿಡಿ. ಸರಿ, ನನಗೆ ನಿಮ್ಮ ಉಡುಗೊರೆ ಬೇಡ. ಈ ದುಃಖ ನಿಮಗೆ ಇಷ್ಟವಾಗಿದ್ದರೆ ನೀವೇ ಇದರಲ್ಲಿ ಬೇಯಿರಿ. ನನಗೆ ಇದು ಬೇಡ, ನಾನು ಇದನ್ನು ಸ್ವೀಕರಿಸುವುದಿಲ್ಲ ಎನ್ನಿರಿ. ನೀವು ಈ ದುಃಖವನ್ನು ಸ್ವೀಕರಿಸಿದಿರಿ, ಇದೇ ದೊಡ್ಡ ತಪ್ಪು. ಆದರೆ ನೀವು ಮತ್ತೆ ಮತ್ತೆ ಅದನ್ನೇ ನೆನಪು ಮಾಡಿಕೊಳ್ಳುತ್ತಾ, ಆತ ನನಗೆ ಹೀಗೆ ಅಪಮಾನ ಮಾಡಿದ, ಆಕೆ ಹೀಗೆ ಅಪಮಾನ ಮಾಡಿದಳು ಎಂದು ಹಲವು ವರ್ಷಗಳವರೆಗೆ ಇದೇ ನಾಟಕವನ್ನು ನಿಮ್ಮ ಮನಸ್ಸಿನ ರಂಗಮಂಚದ ಮೇಲೆ ಮತ್ತೆ ಮತ್ತೆ ನೀವೇ ಆಡುತ್ತಿರುತ್ತೀರಿ. ಇದಕ್ಕೆ ಬೇರೆ ಯಾರೂ ಹೊಣೆಯಲ್ಲ, ಇದಕ್ಕೆ ನೀವೇ ಹೊಣೆ. ನಿಮ್ಮ ಮನಸ್ಸಿನ ಒಳಗನ್ನು ಎಷ್ಟೆಷ್ಟು ಹೆಚ್ಚು ಹೆಚ್ಚು ನೀವು ಪರೀಕ್ಷಿಸಿಕೊಳ್ಳುತ್ತೀರೋ ಸತ್ಯ ಅಷ್ಟಷ್ಟು ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಅದು ಎಷ್ಟು ಸ್ಪಷ್ಟವಾಗುತ್ತದೆಂದರೆ ನಾನೇ ಇದಕ್ಕೆ ಹೊಣೆ. ನಾನು ಪ್ರತಿಕ್ರಿಯೆ ಮಾಡಿದಾಗಲೆಲ್ಲ ನನಗೆ ನಾನೇ ದುಃಖ ತಂದುಕೊಳ್ಳುತ್ತೇನೆ. ಹೊರಗೆ ಏನೇ ನಡೆಯಲಿ, ನಾನು ಯಾವ್ಯಾವಾಗ ಪ್ರತಿಕ್ರಿಯೆ ಮಾಡುವುದಿಲ್ಲವೋ ಆಗ ನಾನು ದುಃಖಿಯಾಗುವುದಿಲ್ಲ, ಆಗ ನಾನು ನಗುನಗುತ್ತಲೇ ಇರುತ್ತೇನೆ. ಇಡೀ ಹೊಣೆ ನನ್ನೊಳಗೇ ಇದೆ. ನಾನು ನನ್ನ ಅಭ್ಯಾಸವನ್ನು, ಯೋಚಿಸುವ ರೀತಿಯನ್ನು ಬದಲಾಯಿಸಿಕೊಂಡಾಗಷ್ಟೇ ನಾನು ಸುಖವಾಗಿ ಇರಲಾರಂಭಿಸುತ್ತೇನೆ. ಆದರೆ ಹೀಗಾಗಬೇಕಾದರೆ ಬಹಳ ಸಾಧನೆ ಮಾಡಬೇಕು. ಚೆನ್ನಾಗಿ ವಿಪಶ್ಯನವನ್ನು ಅಭ್ಯಾಸ ಮಾಡಲಾರಂಭಿಸಿದರೆ, ಸಾಧನೆಯ ರೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ವಿಷಯ ಬಹಳ ಸ್ಪಷ್ಟವಾಗತೊಡಗುತ್ತದೆ. ಈ ಶರೀರ ಹೇಗೆ ಕೆಲಸ ನಿರ್ವಹಿಸುತ್ತದೆ, ಬೇರೆ ಬೇರೆ ಬಗೆಯ ಸಂವೇದನೆಗಳು ಉತ್ಪತ್ತಿಯಾಗುವುದರಿಂದ ಹೇಗೆ ಜೀವರಾಸಾಯನಿಕ ಪ್ರಕ್ರಿಯೆಗಳು ಉಂಟಾಗುತ್ತವೆ, ಹೇಗೆ ಮನಸ್ಸು ಮತ್ತು ಅದರ ನಾಲ್ಕು ಮುಖ್ಯ ಭಾಗಗಳಾದ ವಿಜ್ಞಾನ, ಮನಸ್ಸಿನ ಅರಿಯುವ ಭಾಗ ಕೆಲಸ ಮಾಡುತ್ತದೆ, ಹೇಗೆ ಸಂಜ್ಞ ಬೆಲೆ ಕಟ್ಟುವ ಭಾಗ ಕೆಲಸ ಮಾಡುತ್ತದೆ, ಹೇಗೆ ವೇದನ ಎಂದರೆ ಅನುಭವಕ್ಕೆ ತಂದುಕೊಳ್ಳುವ ಭಾಗ ಕೆಲಸ ಮಾಡುತ್ತದೆ, ಹೇಗೆ ಸಂಖಾರ ಪ್ರತಿಕ್ರಿಯಿಸುವ ಭಾಗ ಕೆಲಸ ಮಾಡುತ್ತದೆ, ಇವೆಲ್ಲ ಹೇಗೆ ಕೆಲಸ ಮಾಡುತ್ತವೆ. ನೀವು ಸೂಕ್ಷ್ಮವಾಗಿ ಗಮನಿಸುತ್ತಾ ಹೋದಾಗ ಮನಸ್ಸಿನ ನಾಲ್ಕನೆಯ ಭಾಗವಾದ ಸಂಖಾರ ಎಂದರೆ ಪ್ರತಿಕ್ರಿಯಿಸುವ ಭಾಗ ಬಹಳ ಪ್ರಬಲವಾಗಿದೆ ಎಂದು ಅರಿವಿಗೆ ಬರುತ್ತದೆ. ಮತ್ತು ಅರಿಯುವ ವಿಜ್ಞಾನ ಭಾಗ ಇದು ಕೇವಲ ಸಾಕ್ಷಿಭಾವದಿಂದ ನೋಡುತ್ತದೆ, ಈ ಭಾಗ ಎಷ್ಟು ದುರ್ಬಲವಾಗಿದೆ ಎಂದೂ ಗೊತ್ತಾಗುತ್ತದೆ. ನಾಲ್ಕನೆಯ ಭಾಗ ಬಲಶಾಲಿಯಾಗಿದೆ. ಓ, ಇದೇ ನಮ್ಮ ದುಃಖಕ್ಕೆ ಕಾರಣವಾಗಿದೆ. ನೀವು ವಿಪಶ್ಯನವನ್ನು ಅಭ್ಯಾಸ ಮಾಡುವುದರಿಂದ ಈ ನಾಲ್ಕನೆಯ ಭಾಗವಾದ ಸಂಖಾರ ದುರ್ಬಲವಾಗುತ್ತಾ ಹೋಗುತ್ತದೆ. ನೀವು ಪ್ರತಿಕ್ರಿಯೆ ಮಾಡಿದರೂ ಅದು ನೀರಿನ ಮೇಲೆ ಎಳೆದ ಗೆರೆಯಂತೆ ಬಹಳ ತೆಳುವಾಗಿರುತ್ತದೆ, ಆಳವಾಗಿ ಹೋಗುವುದಿಲ್ಲ. ಮತ್ತು ಮೊದಲ ಭಾಗ ಸಾಕ್ಷಿಭಾವದಿಂದ ನಿರ್ವಿಕಾರವಾಗಿ ನೋಡುವ ಭಾಗ ಪ್ರಬಲವಾಗುತ್ತಾ ಹೋಗುತ್ತದೆ. ನೀವು ನಿಮ್ಮ ದುಃಖದಿಂದ ಸುಲಭವಾಗಿ ಹೊರಬರುತ್ತೀರಿ. ನೀವು ಸರಿಯಾಗಿ ಅಭ್ಯಾಸ ಮಾಡದಿದ್ದರೆ ನಿಮಗೆ ವಿಪಶ್ಯನದಿಂದ ಸಿಗಬೇಕಾದ ಲಾಭ ಸಿಗುವುದಿಲ್ಲ. ಮತ್ತು ನೀವು ಸತ್ಯವನ್ನು, ವಸ್ತುಸ್ಥಿತಿಯನ್ನು ಗಮನಿಸುತ್ತಿರುವಾಗ ತಪ್ಪು ಎಲ್ಲಿ ಆಗುತ್ತದೆ, ದುಃಖ ಎಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಹೇಗೆ ಆರಂಭವಾಗುತ್ತದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಾ ಹೋಗುತ್ತದೆ. ಹಾಗಿಲ್ಲದಿದ್ದರೆ ಯಾವುದೋ ಒಂದು ವ್ಯಕ್ತಿಯನ್ನು ನಾನು ಯಾವಾಗ ನೋಡಿದರೂ ನನಗೆ ಕೆಟ್ಟ ಭಾವನೆಗಳು ಬರುತ್ತವೆ ಎಂದು ನಿಮಗೆ ಅನ್ನಿಸುತ್ತದೆ. ಹೌದೇನು? ಹಾಗೆಂದರೆ ಈ ವ್ಯಕ್ತಿಯಲ್ಲಿ ಏನೋ ದೋಷವಿರಬಹುದು. ಈ ವ್ಯಕ್ತಿಯಲ್ಲಿನ ಜೀವರಸಾಯನಗಳು ಎಂಥವೆಂದರೆ, ಆತನನ್ನು ನೋಡಿದೊಡನೆ ನಿಮ್ಮ ಜೀವರಸಾಯನಗಳು ಬದಲಾಗತೊಡಗುತ್ತವೆ ಮತ್ತು ನೀವು ನಕಾರಾತ್ಮಕ ಭಾವನೆಗಳನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೀರಿ. ಇದು ನಿಜವಾದರೆ ಆತನನ್ನು ನೋಡಿದವರೆಲ್ಲರೂ ನಕಾರಾತ್ಮಕ ಭಾವನೆಯನ್ನೇ ಉತ್ಪತ್ತಿ ಮಾಡಿಕೊಳ್ಳಬೇಕು. ಇದು ಹಾಗಾಗುವುದಿಲ್ಲ. ಆ ಒಂದೇ ವ್ಯಕ್ತಿಯನ್ನು 5 ಮಂದಿ ಏಕಕಾಲದಲ್ಲಿ ನೋಡುತ್ತಾರೆನ್ನಿ. 5ರಲ್ಲಿ ಒಬ್ಬಾತ ಸಿಟ್ಟಿಗೇಳಬಹುದು, ಇನ್ನೊಬ್ಬಾತನಿಗೆ ಕಾಮಭಾವನೆ ಬರಬಹುದು, 3ನೆಯವನಿಗೆ ಭಯವಾಗಬಹುದು, 4ನೆಯವನಿಗೆ ಇನ್ನೇನೂ ಭಾವನೆ ಬರಬಹುದು. ಐವರೂ ಬೇರೆ ಬೇರೆ ಭಾವನೆಗಳನ್ನು ಉತ್ಪತ್ತಿ ಮಾಡಿಕೊಳ್ಳಬಹುದು. ಹೌದೇನು? ಹಾಗೆಂದರೆ ಆ ವ್ಯಕ್ತಿಯಲ್ಲಿ ಯಾವ ದೋಷವೂ ಇಲ್ಲ. ದೋಷ ಇರುವುದು ನಮ್ಮಲ್ಲಿ. ಪ್ರತಿ ವ್ಯಕ್ತಿಯ ದೋಷವು ಆ ವ್ಯಕ್ತಿಯೊಳಗೇ ಇರುತ್ತದೆ. ಒಂದು ಉದಾಹರಣೆ. ಒಬ್ಬ ಬಹಳ ಒಳ್ಳೆಯ ಚಿತ್ರಕಲಾವಿದ ತನ್ನ ಕುಂಚದಿಂದ ಒಂದು ಚಿತ್ರವನ್ನು ಬರೆಯುತ್ತಾನೆ. ಬಹಳ ಸುಂದರವಾದ ರೂಪ ಮೂಡಿಬರುತ್ತದೆ. ಆತ ಆ ರೂಪವತಿಯತ್ತ ನೋಡುತ್ತಾ ನೋಡುತ್ತಾ, ಓ ಎಂಥ ಸುಂದರಿ, ಎಂಥ ಸುಂದರಿ ಎಂದು ಮೋಹಕ್ಕೆ ಒಳಗಾಗುತ್ತಾನೆ. ನಾನು ಈಕೆಯೊಡನೆ ಬಾಳಬೇಕು, ಈಕೆ ನನಗೆ ಬೇಕು, ಈಕೆ ನನಗೆ ಬೇಕು ಎಂದು ಹುಚ್ಚನಂತಾಗುತ್ತಾನೆ. ಆಗ ಜನ ಹೇಳುತ್ತಾರೆ, ನೀನೊಬ್ಬ ಹುಚ್ಚ, ನೀನೇ ಬರೆದ ಚಿತ್ರ ಇದು, ನಿನ್ನದೇ ಕಲ್ಪನೆ, ಇದರಲ್ಲಿ ಸತ್ಯತೆ ಇಲ್ಲ, ನೀನು ಈ ಚಿತ್ರದೊಟ್ಟಿಗೆ ಬದುಕಲು ಹೇಗೆ ಸಾಧ್ಯ? ಓ ಇಲ್ಲ, ನಾನು ಈ ಸುಂದರಿಯಿಲ್ಲದೆ ಬದುಕಲಾರೆ, ನನಗೆ ಈಕೆ ಬೇಕೇ ಬೇಕು. ಇವನನ್ನು ಎಂಥ ಹುಚ್ಚ ಎನ್ನುತ್ತೇವೆ. ಇದೇ ರೀತಿ ಅದೇ ಕಲಾವಿದ ಇನ್ನೊಂದು ಚಿತ್ರವನ್ನು ಬಿಡಿಸುತ್ತಾನೆ. ಅದು ಬಹಳ ಭೀಕರವಾದ ಆಕೃತಿಯನ್ನು ಮೂಡಿಬರುತ್ತದೆ. ಓ, ಈ ವ್ಯಕ್ತಿ ಎಷ್ಟು ಭಯಂಕರವಾಗಿದ್ದಾನೆ, ಈತ ನನ್ನನ್ನು ತಿಂದುಬಿಡುತ್ತಾನೆ, ನುಂಗಿಬಿಡುತ್ತಾನೆ, ನನ್ನನ್ನು ಬದುಕಿಸಿ, ನನ್ನನ್ನು ಕಾಪಾಡಿ. ಈಗಲೂ ಜನ, ಹುಚ್ಚ, ಇದು ನಿನ್ನದೇ ರಚನೆ, ನಿನ್ನದೇ ಕಲ್ಪನೆ, ನೀನೇನು ಮಾಡುತ್ತಿದ್ದಿ ಎನ್ನುತ್ತಾರೆ. ನಾವು ಈ ಕಲಾವಿದನನ್ನು ಹುಚ್ಚ ಎನ್ನುತ್ತೇವೆ, ಆದರೆ ನಾವು ಪ್ರತಿಯೊಬ್ಬರೂ ಇದೇ ಆಟ ಆಡುತ್ತಿದ್ದೇವೆ. ಪ್ರತಿ ವ್ಯಕ್ತಿಯೂ ಚಿತ್ರ ಬರೆಯುತ್ತೇವೆ ಮತ್ತು ಆ ಚಿತ್ರಗಳಿಗೆ ಪ್ರತಿಕ್ರಿಯೆ ಮಾಡುತ್ತೇವೆ. ಪ್ರತಿಯೊಬ್ಬರೂ ಮೂರ್ತಿಗಳನ್ನು ಕೆತ್ತಿ ಇಟ್ಟುಕೊಳ್ಳುತ್ತೇವೆ ಮತ್ತು ಅವುಗಳಿಗೆ ಪ್ರತಿಕ್ರಿಯೆ ಮಾಡುತ್ತೇವೆ. ಇವೆಲ್ಲ ಕಲ್ಪನೆಯ ಚಿತ್ರಗಳು, ಕಲ್ಪನೆಯ ವಿಗ್ರಹಗಳು. ಆದರೆ ಎಂಥ ತೀವ್ರವಾದ ಪ್ರತಿಕ್ರಿಯೆಗಳನ್ನು ಮಾಡುತ್ತೇವೆ. ಒಂದು ಉದಾಹರಣೆ. 20 ವರ್ಷಗಳ ಹಿಂದೆ ಯಾರೋ ಏನನ್ನೋ ಹೇಳಿದ್ದು ಅಥವಾ ಮಾಡಿದ್ದು ನನಗೆ, ಎಂದರೆ ನನ್ನ ಸಂಜ್ಞಾಕ್ಕೆ ಇಷ್ಟವಾಗಲಿಲ್ಲ. ಬಲು ಕೆಟ್ಟವ ಎಂದು ತಕ್ಷಣ ನನ್ನ ಸಂಜ್ಞಾ ಹೇಳಿತು. ಬಲು ಕೆಟ್ಟವ, ಇದಕ್ಕೆ ನನ್ನ ಸಂಕಾರ, ಬಲು ಕೆಟ್ಟ ವ್ಯಕ್ತಿ ಎಂದು ಪ್ರತಿಕ್ರಿಯೆ ಮಾಡಿತು. ವಿಕಾರ ಹುಟ್ಟಿತು ಮತ್ತು ನಾನು ಈ ವ್ಯಕ್ತಿಯ ಕಲ್ಪನೆಯ ಚಿತ್ರವನ್ನು ಮನಸ್ಸಿನಲ್ಲಿ ಕೆತ್ತಿಕೊಂಡೆ. ಬಲು ಕೆಟ್ಟ ಮನುಷ್ಯ, ಬಲು ಕೆಟ್ಟ ಮನುಷ್ಯ. 20 ವರ್ಷಗಳ ಅವಧಿಯಲ್ಲಿ ನಾನು ಆತನನ್ನು ಭೇಟಿಯಾಗಲಿಲ್ಲ. ಈಗ 20 ವರ್ಷಗಳ ನಂತರ ಮತ್ತೆ ಭೇಟಿಯಾದಾಗ ನಾನು ಈತ ಬಲು ಕೆಟ್ಟ ವ್ಯಕ್ತಿ, ಬಲು ಕೆಟ್ಟ ವ್ಯಕ್ತಿ ಎಂದು ಪ್ರತಿಕ್ರಿಯೆ ಮಾಡಲಾರಂಭಿಸುತ್ತೇನೆ. ಓ, 20 ವರ್ಷಗಳಲ್ಲಿ ಈತ ಸಂತನಾಗಿ ಬದಲಾಗಿರಬಹುದು. ಮತ್ತು ನಿಜ ಹೇಳಬೇಕೆಂದರೆ ಮೊದಲೇ ಬರೀ ನನ್ನ ಸಂಜ್ಞಾ ಬಲು ಕೆಟ್ಟ ವ್ಯಕ್ತಿ ಎಂದು ಹೇಳಿತೇ ಹೊರತು ಆತ ಕೆಟ್ಟವನಾಗಿಲ್ಲದೆಯೂ ಇದ್ದಿರಬಹುದು. ಯಾರಿಗೆ ಗೊತ್ತು? ಇದು ನನ್ನ ಕಲ್ಪನೆ ಮಾತ್ರವಾಗಿತ್ತು. ನಾನು ಈತನನ್ನು ಕೆಟ್ಟವ ಎಂದು ಕಲ್ಪಿಸಿಕೊಂಡು ಬಿಟ್ಟಿದ್ದೇನೆ. ಈ ಕಲ್ಪನಾ ಚಿತ್ರಕ್ಕೆ ನಾನು ಪ್ರತಿಕ್ರಿಯೆ ಮಾಡುತ್ತಿದ್ದೇನೆ. ಇದೆಲ್ಲ ನನ್ನದೇ ಸೃಷ್ಟಿ. ಈ ನನ್ನ ಕಲ್ಪನಾ ಚಿತ್ರ ಆ ವ್ಯಕ್ತಿಯ ನಿಜ ವ್ಯಕ್ತಿತ್ವ ಹಾಗೂ ನನ್ನ ಪ್ರತಿಕ್ರಿಯೆಯ ಮಧ್ಯೆ ಬರುತ್ತದೆ. ನಾನು ನನ್ನದೇ ಕಲ್ಪನಾ ಚಿತ್ರಕ್ಕೆ ಪ್ರತಿಕ್ರಿಯೆ ಮಾಡುತ್ತಿರುತ್ತೇನೆ. ಇದೇ ರೀತಿ ಇನ್ನೊಂದು ಉದಾಹರಣೆ. 20 ವರ್ಷಗಳ ಹಿಂದೆ ಯಾರೋ ಏನೋ ಹೇಳಿದ್ದು ಅಥವಾ ಮಾಡಿದ್ದು ನನಗೆ, ಎಂದರೆ ನನ್ನ ಸಂಜ್ಞಾಕ್ಕೆ ಇಷ್ಟವಾಗಿತ್ತು. ನನ್ನ ಸಂಜ್ಞಾ, ಆಹಾ, ಬಹಳ ಒಳ್ಳೆಯ ವ್ಯಕ್ತಿ, ಮಹಾಸಭ್ಯ ವ್ಯಕ್ತಿ, ಮಹಾಸಂಸ್ಕಾರವಂತ ವ್ಯಕ್ತಿ ಎಂದು ಬೆಲೆ ಕಟ್ಟಿತ್ತು. ಈಗ ಈತ ಪರಮ ದುಷ್ಟನಾಗಿರಬಹುದು. ಈ 20 ವರ್ಷಗಳ ಅಂತರಾಳದಲ್ಲಿ ಆತ ಮಹಾದುಷ್ಟನಾಗಿರಲೂಬಹುದು. ಮತ್ತೆ ಯಾರಿಗೆ ಗೊತ್ತು? ಈತ ಮೊದಲೇ ದುಷ್ಟನಾಗಿದ್ದಿರಲೂಬಹುದು. ಕೇವಲ ನನ್ನ ಸಂಜ್ಞಾ ಈತ ಬಹಳ ಒಳ್ಳೆಯವ ಎಂದು ಹೇಳಿರಬಹುದು. ನಾನು ನನ್ನದೇ ಚಿತ್ರಗಳಿಗೆ, ಕಾಲ್ಪನಿಕ ಆಕೃತಿಗಳಿಗೆ ಪ್ರತಿಕ್ರಿಯಿಸುತ್ತೇನೆ. ಈ ಸತ್ಯ ಸ್ಪಷ್ಟವಾಗುತ್ತಾ ಸ್ಪಷ್ಟವಾಗುತ್ತಾ ಹೋಗುವುದು ನೀವು ನಿಮ್ಮ ಮನಸ್ಸಿನ 4 ಭಾಗಗಳು ಹೇಗೆ ಕೆಲಸ ಮಾಡುತ್ತವೆಂಬುದನ್ನು ಪರೀಕ್ಷಿಸಲು ಆರಂಭಿಸಿದಾಗ ಮಾತ್ರ. ಹೀಗೆ ನಿಮ್ಮ ಮನಸ್ಸು ಮತ್ತು ಭೌತಿಕ ಶರೀರ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆ ಮಾಡುತ್ತವೆಂಬುದನ್ನು ಪರೀಕ್ಷಿಸಲು ಆರಂಭಿಸಿದಾಗ ಮಾತ್ರ ನೀವು ಪಕ್ಷಪಾತವಿಲ್ಲದೆ, ಸಾಕ್ಷಿಯಂತೆ, ಕೇವಲ ಮೂಕ ಪ್ರೇಕ್ಷಕನಂತೆ ಗಮನಿಸಿದಾಗ ಮಾತ್ರ ಇವೆಲ್ಲ ಸ್ಪಷ್ಟವಾಗಿ ತಿಳಿಯುವುದು. ಒಂದೇ ವ್ಯಕ್ತಿ, ಒಂದೇ ವಸ್ತು 5 ವ್ಯಕ್ತಿಗಳಿಂದ ನೋಡಲ್ಪಟ್ಟಾಗ 5ೂ ವ್ಯಕ್ತಿಗಳು 5 ಬೇರೆ ಬೇರೆ ಚಿತ್ರಗಳನ್ನೇ ಸೃಷ್ಟಿಸಿಕೊಳ್ಳುತ್ತಾರೆ. ಅವರೆಲ್ಲರೂ ತಾವೇ ಸೃಷ್ಟಿಸಿದ ಚಿತ್ರಗಳಿಗೆ ಪ್ರತಿಕ್ರಿಯೆ ಮಾಡುತ್ತಾರೆ, ಆ ವ್ಯಕ್ತಿಗಲ್ಲ. ಅಷ್ಟೇ ಅಲ್ಲ, ಒಂದೇ ವಸ್ತು ನನ್ನ ಪಂಚೇಂದ್ರಿಯಗಳ ಸಂಪರ್ಕಕ್ಕೆ ಬೇರೆ ಬೇರೆ ಸಮಯದಲ್ಲಿ ಬಂದಿತೆನ್ನಿ. ವಸ್ತು ಒಂದೇ, ಆದರೆ ನಾನು 5 ಬೇರೆ ಬೇರೆ ಪ್ರತಿಕ್ರಿಯೆಯನ್ನೇ ಮಾಡುತ್ತೇನೆ. ಕೆಲವು ಮಾತುಗಳು ನನ್ನ ಕಿವಿಗೆ ಬಿದ್ದುವೆನ್ನಿ. ಇವೇ ಮಾತುಗಳು ನನ್ನ ಕಿವಿಯ ಮೇಲೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬಿದ್ದಾಗ ಬೇರೆ ಬೇರೆಯೇ ಪ್ರತಿಕ್ರಿಯೆ ಮಾಡುತ್ತೇನೆ. ನಾನು ಒಳ್ಳೆಯ ವಿಪಶ್ಯನಾ ಸಾಧಕನಾಗಿದ್ದರೆ ಇದು ಬಹಳವೇ ಸ್ಪಷ್ಟವಾಗಿ ತಿಳಿಯುತ್ತದೆ. ಒಂದು ಉದಾಹರಣೆ. ಇದು ಒಂದು ಉದಾಹರಣೆಯಷ್ಟೇ, ಇದರಲ್ಲಿ ಸತ್ಯಾಂಶವಿಲ್ಲ. ಒಂದು ಸಂಜೆ ನಾನು ನನ್ನ 5 ಶಿಷ್ಯರೊಟ್ಟಿಗೆ ವಾಯುವಿಹಾರಕ್ಕೆ ಹೊರಟಿದ್ದೇನೆ. ಸ್ವಲ್ಪ ಕತ್ತಲು, ಯಾರೋ ದಾರಿಯಲ್ಲಿ ಬಿದ್ದಿದ್ದಾರೆ. ನನ್ನ ಶಿಷ್ಯರ ಪೈಕಿ ಒಬ್ಬನ ಕಾಲು ಈತನಿಗೆ ತಗುಲಿದೆ. ನೆಲದಲ್ಲಿ ಬಿದ್ದಿರುವ ವ್ಯಕ್ತಿ ಕಣ್ಣು ಕಾಣುವುದಿಲ್ಲವೇನು? ಅವು ಕಣ್ಣೋ ಕಾಜದ ತೂತುಗಳು ಎಂದು ಕಿರುಚುತ್ತಾನೆ. ಈ ಮಾತುಗಳು ನನ್ನ ಕಿವಿಗೆ ಬೀಳುತ್ತವೆ. ನನ್ನ ಮೈಮೇಲೆ ಆನಂದದ ಅಲೆ ಓಡಿದಂತೆ ಬಹಳ ಆಹ್ಲಾದಕರವಾದ ಸಂವೇದನೆಗಳು ಏಳುತ್ತವೆ. ಒಬ್ಬರು ಇನ್ನೊಬ್ಬರನ್ನು, ಕುರುಡ ನೀನು, ಕಣ್ಣಿಲ್ಲವೇ ನಿನಗೆ ಎಂದೆಲ್ಲ ಬೈಯುತ್ತಿದ್ದಾನೆ ಮತ್ತು ನನಗೆ ಆನಂದದ ಅನುಭವವಾಗುತ್ತಿದೆ. ಇದು ಒಂದು ಘಟನೆ. ಎರಡನೆಯ ಘಟನೆ. ನಾನು ಒಂಟಿಯಾಗಿ ನಡೆಯುತ್ತಿದ್ದೇನೆ. ನನ್ನ ಕಾಲು ಈ ವ್ಯಕ್ತಿಗೆ ಬಡಿದಿದೆ. ಆತ ಅದೇ ಶಬ್ದಗಳಿಂದ ನನ್ನನ್ನು ಬೈದಿದ್ದಾನೆ. ನೀನೇನು ಕುರುಡನೇನು? ಕಣ್ಣೋ ನಿನ್ನವು, ಕಾಜದ ಗುಂಡಿಗಳು. ಈಗ ನನಗೆ ಯಾವ ಆನಂದದ ಸಂವೇದನೆಗಳೂ ಆಗುತ್ತಿಲ್ಲ, ಬದಲಾಗಿ ಅಪ್ರಿಯ ಸಂವೇದನೆಯೇ ಆಗುತ್ತಿದೆ. ಮೂರನೆಯ ಘಟನೆ. ಮತ್ತೆ ಇದೆಲ್ಲ ಉದಾಹರಣೆ ಮಾತ್ರ. ನಾನು ನನ್ನ 5 ಶಿಷ್ಯರೊಟ್ಟಿಗೆ ಹೋಗುತ್ತಿದ್ದೇನೆ. ನಾನು ಮತ್ತೆ ಇವನನ್ನು ಒದೆಯುತ್ತೇನೆ. ಇವನು ಮತ್ತೆ ಅದೇ ಮಾತುಗಳಿಂದ, ಕುರುಡನೇನು ನೀನು, ಕಣ್ಣೋ ಕಾಜದ ಗುಂಡಿಯೋ ಎಂದು ಕಿರುಚಿದ್ದಾನೆ. ಈಗ ನನ್ನ ಅಪ್ರಿಯ ಸಂವೇದನೆಗಳು ಮೊದಲಿಗಿಂತ ಬಹಳ ಹೆಚ್ಚಾಗಿವೆ. ಅವವೇ ಮಾತುಗಳು, ಆದರೆ ಎಷ್ಟೊಂದು ವ್ಯತ್ಯಾಸ. ನಾಲ್ಕನೆಯ ಬಾರಿ ಒಂದು ಉದಾಹರಣೆಯಷ್ಟೆ. ಮತ್ತೆ ನಾನೊಬ್ಬನೇ ನಡೆಯುತ್ತಿದ್ದೇನೆ. ಆತನನ್ನು ಒದೆಯುತ್ತೇನೆ. ಮತ್ತೆ ಅದೇ ಧ್ವನಿಯಲ್ಲಿ, ಅವೇ ಶಬ್ದಗಳಿಂದ ಅವನು ಕಿರುಚುತ್ತಾನೆ. ಇದ್ದಕ್ಕಿದ್ದ ಹಾಗೆ ನನಗೆ ಗೊತ್ತಾಗುತ್ತದೆ, ಇದು ನನ್ನ ಮಗನ ಮಾತುಗಳು. ನನ್ನ ಮಗ, ನನ್ನನ್ನು ನೀನು ಕುರುಡನೇನು, ಕಣ್ಣೋ ಕಾಚದ ಗುಂಡಿಯೋ ನಿನ್ನವು ಎಂದು ಬೈಯುತ್ತಿದ್ದಾನೆ. ಈಗ ಮಾತ್ರ ನನ್ನ ಸಂವೇದನೆಗಳು ಅತ್ಯಂತ ಹೆಚ್ಚು ಅಪ್ರಿಯವಾಗಿವೆ. ಐದನೆಯ ಬಾರಿ. ಇದೊಂದು ಉದಾಹರಣೆ ತಾನೇ. ಈಗ ನಾನು ನನ್ನ 5 ಶಿಷ್ಯರೊಟ್ಟಿಗೆ ನಡೆಯುತ್ತಿದ್ದೇನೆ. ನಾನು ಆತನನ್ನು ಒದ್ದಿದ್ದೇನೆ. ಆತ ಕಿರುಚಿದ್ದಾನೆ. ನನಗೆ ಇವು ನನ್ನ ಮಗನ ಧ್ವನಿ ಎಂದು ಗೊತ್ತಾಗಿದೆ. ಈಗ ಈ ಶಬ್ದಗಳು ತಾಳಲಾರದಷ್ಟು ದುಃಖ ಕೊಡುತ್ತಿವೆ. ಏಕೆ? ಅವೇ ಮಾತುಗಳು ನನ್ನ ಕಿವಿಗೆ ಬಿದ್ದಿವೆ. ಪ್ರತಿ ಬಾರಿಯೂ ಅದೇಕೆ ಪ್ರತಿಕ್ರಿಯೆಯಲ್ಲಿ ಅಷ್ಟು ವ್ಯತ್ಯಾಸವಿದೆ? ಏನು ಆಗುತ್ತದೆ? ಒಬ್ಬ ಒಳ್ಳೆಯ ವಿಪಶ್ಯನಾ ಸಾಧಕನಿಗೆ ಇದು ಏಕೆ ಹೀಗಾಗುತ್ತದೆಂದು ಗೊತ್ತಾಗುತ್ತದೆ. ಮೊಟ್ಟಮೊದಲು ನನ್ನ ಕಿವಿಗೆ ಈ ಶಬ್ದಗಳು ಬಿದ್ದಾಗ ನನ್ನ ಸಂಜ್ಞಾ ಹೇಳಿತು, ನಿಜ ಇವು ಬೈಗಳು, ಆದರೆ ಇವು ನಿನಗಲ್ಲ, ನಿನಗಲ್ಲ, ಅವು ನಿನ್ನ ಶಿಷ್ಯರಿಗೆ. ಮತ್ತೆ ಈ ನನ್ನ ಶಿಷ್ಯರಿದ್ದಾರಲ್ಲ, ಇವರಿಗೆ ನಾನು ಹೇಳುತ್ತಲೇ ಇರುತ್ತೇನೆ, ಜಾಗೃತರಾಗಿರಿ, ಎಚ್ಚರದಿಂದಿರಿ, ನಡೆಯುವಾಗ ಜಾಗೃತರಾಗಿರಿ, ಪ್ರಜ್ಞಾಪೂರ್ವಕ ಓಡಾಡಿ. ಆದರೆ ಇವರು ಇನ್ನೂ ಇಷ್ಟು ಹುಡುಗ ಬುದ್ಧಿಯವರು. ನಾನಾದರೂ ವಿಪಶ್ಯನ ಆಚಾರ್ಯ, ನನ್ನಿಂದ ಅಂಥ ತಪ್ಪುಗಳು ಆಗುವುದಿಲ್ಲ. ಈ ಬೈಗಳ ನನಗಲ್ಲ, ನನ್ನ ಶಿಷ್ಯರಿಗೆ. ಮತ್ತು ಈಗ ಮೈಯಲ್ಲೆಲ್ಲ ಹಿತಕರ ಸಂವೇದನೆಗಳು. ಮಗು ಹುಟ್ಟುತ್ತದೆ. ಬೆಳೆಯುತ್ತಾ ಬೆಳೆಯುತ್ತಾ ಅದಕ್ಕೆ ತಿಳುವಳಿಕೆ ಬರುತ್ತದೆ. ತಿಳುವಳಿಕೆ ಬರುತ್ತದೋ ಅಥವಾ ಇರುವ ವಿವೇಕ ಹೋಗುತ್ತದೋ ಯಾರಿಗೆ ಗೊತ್ತು? ಅಂತೂ ಲೋಕಾಭಿರಾಮವಾಗಿ ಹೇಳುವಾಗ ಹಾಗೆ ಹೇಳುತ್ತೇವೆ. ತಿಳುವಳಿಕೆ ಬರತೊಡಗಿದಾಗ ಮೊಟ್ಟ ಮೊದಲು ನಾವು ಮಾಡುವುದೆಂದರೆ ನಾವು ನಮ್ಮದೇ ಒಂದು ವಿಗ್ರಹವನ್ನು ಕೆತ್ತಿ ಇಟ್ಟುಕೊಳ್ಳುತ್ತೇವೆ. ನಾನು ಗೋಯಂಕ, ಮತ್ತೆ ನಾನು ನನ್ನದೇ ವಿಗ್ರಹವನ್ನು ಕಡೆದು ಇಟ್ಟುಕೊಳ್ಳುವಾಗ ಬಹಳ ಸುಂದರವಾದ ಮನೋಹರವಾದ ವಿಗ್ರಹವನ್ನೇ ಮಾಡಿಕೊಳ್ಳುತ್ತೇನೆ. ಈ ವಿಗ್ರಹವನ್ನು ನನ್ನದೇ ಮನಸ್ಸಿನ ಗುಡಿಯಲ್ಲಿ ಸ್ಥಾಪಿಸಿಕೊಳ್ಳುತ್ತೇನೆ. ಆಹಾ, ಅದ್ಭುತ! ಎಂಥ ಅಮೋಘ ವ್ಯಕ್ತಿ ಗೋಯಂಕ! ಈಗ ಮೊದಲನೆಯ ಘಟನೆಯಲ್ಲಿ ಈ ಬೈಗಳು ನನ್ನ ಶಿಷ್ಯರಿಗಾಗಿ ಎಂದು ನನಗೆ ಗೊತ್ತಾಯಿತು. ಅವರಿನ್ನೂ ಎಳಸುಗಳು. ನಾನಾದರೂ ವಿಪಶ್ಯನ ಆಚಾರ್ಯ, ಬಹಳ ಪ್ರೌಢ ವ್ಯಕ್ತಿ ಇತ್ಯಾದಿ ನನ್ನ ವಿಗ್ರಹದ ಹೊಳಪು ಇನ್ನೂ ಹೆಚ್ಚಿತು. ಆಹಾ, ಗೋಯಂಕ ಬಹಳ ಗಂಭೀರ ವ್ಯಕ್ತಿ. ಬೇರೆಯವರು ತಪ್ಪು ಮಾಡುತ್ತಾರೆ, ಆತ ತಪ್ಪು ಮಾಡಲಾರ. ಎರಡನೇ ಬಾರಿ ಅದೇ ಬೈಗಳು, ಮತ್ತು ನನ್ನ ಸಂಜ್ಞಾ ಹೇಳಿತು, ಈಗ ನೋಡು, ಈ ಬೈಗಳು ನಿನಗೆ, ನಿನ್ನ ಶಿಷ್ಯರಿಗಲ್ಲ. ಇಲ್ಲಿ ಯಾವ ಶಿಷ್ಯರೂ ಇಲ್ಲ. ಮತ್ತು ಈ ನನ್ನ ವಿಗ್ರಹ ಮತ್ತು ಇದರ ಬಗೆಗಿನ ನನ್ನ ಆಸಕ್ತಿ, ಅಂತೂ ಇದಕ್ಕೀಗ ಪೆಟ್ಟು ಬಂದಿತು. ಯಾರೋ ನನ್ನನ್ನು ಬೈಯುವುದೆಂದರೇನು? ಅದು ನನ್ನನ್ನು? ನಾನೆಷ್ಟು ಮೇಲ್ಮಟ್ಟದ ವಿಪಶ್ಯನ ಆಚಾರ್ಯ! ನಿನಗೆ ಏನಾಗಿ ಹೋಯಿತು? ನಿನಗೇನು ರಕ್ತ ಬಂದಿಲ್ಲ, ನೀನೇನು ಸಾಯುತ್ತಿಲ್ಲ, ಏನಾಗಿ ಹೋಯಿತು? ಏಕೆ ಕಿರುಚುತ್ತಿದ್ದಿ? ಈಗ ನನ್ನ ಮನೋಧರ್ಮವೇ ಪೂರ್ತಿ ಬದಲಾಗುತ್ತದೆ. ಬಹಳ ಅಪ್ರಿಯ ಸಂವೇದನೆಗಳು ಆರಂಭವಾಗುತ್ತವೆ. ಮತ್ತೆ ಮೂರನೆಯ ಬಾರಿ. ಇದು ಇನ್ನೂ ಹೆಚ್ಚು ಅಪ್ರಿಯವೆನಿಸಲು ಕಾರಣವೇನು? ಏಕೆಂದರೆ ಈಗ ನನ್ನ 5 ಶಿಷ್ಯರು ನನ್ನ ಜೊತೆಗಿದ್ದರು. ಪ್ರತಿ ವ್ಯಕ್ತಿಯು ತನ್ನ ವಿಗ್ರಹವನ್ನೇ ಕೆತ್ತಿ ತನ್ನ ಮನಸ್ಸಿನ ಗುಡಿಯಲ್ಲಿ ಸ್ಥಾಪಿಸಿಕೊಳ್ಳುತ್ತಾನೆ. ಅದರ ಬಗೆಗೆ ಅಸಾಧ್ಯವಾದ ಮಮತೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಇದೇ ಮೊದಲ ಅಜ್ಞಾನ. ಈಗ ಇನ್ನೊಂದು ಕೆಲಸ ಮಾಡುತ್ತೇವೆ. ಅದೆಂದರೆ ತನ್ನ ಬಲು ಸುಂದರವಾದ ವಿಗ್ರಹವನ್ನು ಬೇರೆಯವರ ಮನಸ್ಸಿನಲ್ಲೂ ನೆಡಲು ಯತ್ನಿಸುತ್ತೇವೆ. ಪ್ರತಿ ಶಿಷ್ಯನು ಅಹಾ, ಎಂಥ ಒಳ್ಳೆಯ ಗೋಯಂಕ, ಎಂಥ ಅದ್ಭುತ ಗೋಯಂಕ ಎಂದು ತಿಳಿದುಕೊಳ್ಳಬೇಕೆಂದು ನನ್ನ ಆಸೆ. ಅದಕ್ಕಾಗಿ ನಾನು ಎಷ್ಟು ನಾಟಕಗಳನ್ನು ಮಾಡುತ್ತೇನೆ. ಈ ಭಾವನೆಯನ್ನು ಸ್ಥಿರಗೊಳಿಸಲು ಹಲವು ಯತ್ನ ಮಾಡುತ್ತೇನೆ. ನಾನು ನನ್ನ 5 ಶಿಷ್ಯರ ಮನಸ್ಸಿನಲ್ಲಿ ಇಂಥ ಒಂದು ಸುಂದರ ವಿಗ್ರಹ ನಿಲ್ಲಿಸಲು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದೇನೆ. ಈಗ ಈ ವಿಗ್ರಹ ಪುಡಿಪುಡಿಯಾಗುತ್ತಿದೆ. ಹಿಂದಿನ ಘಟನೆಯಲ್ಲಿ ಕೇವಲ ಒಂದೇ ವಿಗ್ರಹ ಪುಡಿಯಾಗಿತ್ತು. ಈಗ 5 ವಿಗ್ರಹಗಳು ಪುಡಿಯಾಗುತ್ತಿವೆ. ಆದ್ದರಿಂದ ಈಗ ನನ್ನ ದುಃಖ 5 ಪಟ್ಟು ಹೆಚ್ಚೆನಿಸುತ್ತದೆ. ನಾನು ಒಂಟಿಯಾಗಿ ಇರುವಾಗ ಯಾರಾದರೂ ನನ್ನನ್ನು ಬೈದರೆ ಬೈಯಲಿ ಬಿಡು ಎಂದು ಸುಮ್ಮನಾಗುತ್ತೇನೆ. ಈಗ ಎಲ್ಲರೆದುರಿಗೆ ಯಾರೋ ನನ್ನನ್ನು ಬೈದರೆ ಬೈಗಳು ಬೈಗಳೇ ಅಲ್ಲವೇ? ಒಂಟಿ ಇದ್ದಾಗಲಾಗಲಿ ಬೇರೆಯವರ ಎದುರಲ್ಲಾಗಲಿ ಅದರಲ್ಲೇನು ವ್ಯತ್ಯಾಸ ಎನ್ನುವಿರೇನು? ವ್ಯತ್ಯಾಸವೆಂದರೆ ನಾವು ಬಹಳ ಕಷ್ಟಪಟ್ಟು ಇಷ್ಟು ಮಂದಿಗಳ ಮನಸ್ಸಿನಲ್ಲಿ ನಮ್ಮ ಸುಂದರ ವಿಗ್ರಹವನ್ನು ಸ್ಥಾಪಿಸಿದ್ದೇವೆ. ಈಗ ಇವೆಲ್ಲ ಭಗ್ನವಾಗುವ ಪುಡಿಯಾಗುವ ಸಂದರ್ಭ. ಇದರಿಂದಾಗಿ ನಮ್ಮ ಮನಸ್ಸಿಗೆ ಅಷ್ಟೊಂದು ದುಃಖವಾಗುತ್ತದೆ. ಈ ವಸ್ತುಸ್ಥಿತಿ, ಈ ಸತ್ಯ ನೀವು ಮನಸ್ಸಿನ ಆಳಕ್ಕೆ ಆಳಕ್ಕೆ ಇಳಿಯುತ್ತಾ ಪರೀಕ್ಷಿಸತೊಡಗಿದಾಗ ಸ್ಪಷ್ಟವಾಗುತ್ತಾ ಹೋಗುತ್ತದೆ. 4 ಬಾರಿ. ಏಕೆ ಇನ್ನೂ ಹೆಚ್ಚು ಅಪ್ರಿಯವೆನಿಸುತ್ತದೆ? ನಾನು ಈ ನಾನುವಿನ ಪರಿಧಿ ದೊಡ್ಡದಾಗುತ್ತಾ ಹೋಗುತ್ತದೆ. ನನ್ನದು. ನಾವು ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ, ನನ್ನ ತಂದೆ, ನನ್ನ ತಾಯಿ, ನನ್ನ ಅವರು, ನನ್ನ ಇವರು, ಇವರೆಲ್ಲರ ಸುಂದರಾತಿ ಸುಂದರ ವಿಗ್ರಹಗಳನ್ನು ಕಡೆದು ಅವುಗಳ ಬಗ್ಗೆ ಅಪಾರ ಮಮಕಾರವನ್ನು ಬೆಳೆಸಿಕೊಳ್ಳುತ್ತೇವೆ. ಮೇಲ್ನೋಟಕ್ಕೆ ನನಗೆ ನನ್ನ ಮಗನೆಂದರೆ ಬಹಳ ಅಕ್ಕರೆ. ನನ್ನ ಹೆಂಡತಿಯನ್ನು ನಾನು ಬಹಳ ಪ್ರೀತಿಸುತ್ತೇನೆ. ನನ್ನ ಗಂಡನನ್ನು ಬಹಳ ಪ್ರೀತಿಸುತ್ತೇನೆ. ತಾಯಿ ತಂದೆಯವರನ್ನು ಬಹಳ ಪ್ರೀತಿಸುತ್ತೇನೆ ಎಂದುಕೊಳ್ಳುತ್ತೇವೆ. ಆದರೆ ನಿಜವಾಗಿ ಮನಸ್ಸಿನ ಆಳವನ್ನು ತಡಕಿದಾಗ ನಾವು ಯಾರನ್ನೂ ನಿಜವಾಗಿ ಪ್ರೀತಿಸುವುದಿಲ್ಲವೆಂದು ತಿಳಿಯುತ್ತದೆ. ಬುದ್ಧನ ಜೀವಿತ ಕಾಲದಲ್ಲಿ ಅರಸ ಪ್ರಸೇನ್ಜಿತ್ ಬುದ್ಧನನ್ನು ಭೇಟಿಯಾದ. ಬುದ್ಧನಿಂದ ವಿಪಶ್ಯನವನ್ನು ಕಲಿತು ಒಳ್ಳೆಯ ಸಾಧಕನಾದ. ಒಂದು ಕುಟುಂಬದಲ್ಲಿ ಒಬ್ಬ ಒಳ್ಳೆಯ ಸಾಧಕ ಇದ್ದರೆ ಉಳಿದವರು ನಿಧಾನವಾಗಿ ಆತನ ಕಡೆಗೆ ಎಳೆಯಲ್ಪಡುತ್ತಾರೆ. ಆತನ ಇಡೀ ಕುಟುಂಬದ ಮಂದಿ ಒಳ್ಳೆಯ ವಿಪಶ್ಯನ ಸಾಧಕರಾಗಿದ್ದರು. ಆತನ ಪತ್ನಿ ಮಲ್ಲಿಕಾ ರಾಣಿ, ಆಕೆ ಸಹ ಒಳ್ಳೆಯ ಸಾಧನೆ ಮಾಡುತ್ತಿದ್ದಳು. ಇಬ್ಬರೂ ನಿತ್ಯ ಧ್ಯಾನದ ಕೊಠಡಿಯಲ್ಲಿ ಸಾಧನೆ ಮಾಡುತ್ತಿದ್ದರು. ಒಂದು ದಿನ 1 ಸಾಧನೆಯ ನಂತರ ರಾಜ ತನ್ನ ಪತ್ನಿಯನ್ನು ಕೇಳಿದ. ಮಲ್ಲಿಕಾ, ಪ್ರಪಂಚದಲ್ಲಿ ನೀನು ಎಲ್ಲರಿಗಿಂತ ಹೆಚ್ಚು ಯಾರನ್ನು ಪ್ರೀತಿಸುತ್ತಿ ಹೇಳು. ಆಕೆ ಹೇಳಿದಳು, ಅದ್ಭುತ, ಧ್ಯಾನ ಮಾಡುತ್ತಿರುವಾಗ ನನಗೆ ಇದೇ ಪ್ರಶ್ನೆ ಮನಸ್ಸಿನಲ್ಲಿ ಬಂದಿತು. ನನಗೆ ಅರಿವಾಯಿತು, ನಿಜವಾಗಿ ನಾನು ನನ್ನನ್ನು ಮಾತ್ರ ಪ್ರೀತಿಸಿಕೊಳ್ಳುತ್ತೇನೆ, ಬೇರೆ ಯಾರನ್ನೂ ಅಲ್ಲ. ವಿಪಶ್ಯನಾ ಸಾಧನೆ ಇಲ್ಲದಿದ್ದರೆ ವಿಷಯ ಪೂರ್ತಿ ಬೇರೆಯಾಗುತ್ತಿತ್ತು. ಒಬ್ಬ ರಾಣಿ ತನ್ನ ರಾಜನ ಬಳಿ ನಾನು ನನ್ನನ್ನು ಮಾತ್ರ ಪ್ರೀತಿಸಿಕೊಳ್ಳುತ್ತೇನೆ, ನಿನ್ನನ್ನು ಅಲ್ಲ ಎಂದಿದ್ದರೆ ಇದೆಂಥ ರಾಣಿ ಇವಳು, ಇವಳ ತಲೆಯನ್ನು ಇದೀಗಲೇ ಕಡೆದು ಬಿಡಿ ಎನ್ನಲಾಗುತ್ತಿತ್ತು. ಆದರೆ ಇಲ್ಲಿ ರಾಜ ಹಾಗೂ ರಾಣಿ ಇಬ್ಬರೂ ವಿಪಶ್ಯನ ಸಾಧಕರಾಗಿದ್ದರು. ಇಬ್ಬರೂ ಪ್ರಸನ್ನರಾಗಿಯೇ ಬುದ್ಧನ ಬಳಿ ಬಂದರು ಮತ್ತು ಹೇಳಿದರು, ಸ್ವಾಮಿ, ಇಂದು ಧ್ಯಾನಕಾಲದಲ್ಲಿ ನಮಗೆ ಹೀಗೆ ಹೀಗೆ ಅರಿವಾಯಿತು. ಬುದ್ಧ ಹೇಳಿದ, ಸಾಧು ಸಾಧು ಸಾಧು. ಇದು ಆರಂಭ. ಮುಂದೆ ನಿಮ್ಮ ಸುಧಾರಣೆ ಆರಂಭವಾಗುತ್ತದೆ. ಎಲ್ಲಿಯವರೆಗೆ ಯಾರೇ ಆಗಲಿ ನಾನು ಅವರನ್ನು ಪ್ರೀತಿಸುತ್ತೇನೆ, ನಾನು ಇವರನ್ನು ಪ್ರೀತಿಸುತ್ತೇನೆ ಎಂಬ ಭ್ರಮೆಯಲ್ಲಿ ಇರುತ್ತೇವೆಯೋ ಅಲ್ಲಿಯವರೆಗೆ ನಮ್ಮ ಹುಚ್ಚು ತಗ್ಗುವುದಿಲ್ಲ. ನಾನು ಕೇವಲ ನನ್ನನ್ನಷ್ಟೇ ಪ್ರೀತಿಸಿಕೊಳ್ಳುತ್ತೇನೆ. ನೋಡು, ನಾನೆಂಥ ಸ್ವಾರ್ಥಿ, ಎಷ್ಟು ಸ್ವಯಂ ಕೇಂದ್ರಿತ ಪ್ರಾಣಿ ನಾನು ಎಂದು ಸರಿಯಾಗಿ ಅರಿಯಲಾರಂಭಿಸಿದಾಗ ಮಾತ್ರ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳತೊಡಗುತ್ತೇವೆ. ನೀವು ಯಾರನ್ನು ನನ್ನವರು ಎಂದು ಗುರುತಿಸಿಕೊಳ್ಳುತ್ತೀರೋ, ನನ್ನ ಮಗ, ನನ್ನ ಹೆಂಡತಿ, ನನ್ನ ಗಂಡ ಇತ್ಯಾದಿ ಇತ್ಯಾದಿ, ನಿಮಗೆ ಅವರ ಬಗ್ಗೆ ಏನೋ ಸ್ವಪ್ನ ಅಥವಾ ಕನಸು ಇದೆ. ಅವರಿಂದ ನಿಮಗೆ ಏನೋ ವಾಂಛೆ, ಬಯಕೆ, ನಿರೀಕ್ಷಣೆ ಇದೆ. ಅವರು ನಿಮ್ಮ ಈ ವಾಂಛೆಗಳನ್ನು, ಕನಸುಗಳನ್ನು ಪೂರೈಸಬೇಕು ಎಂದು ನೀವು ಆಶಿಸುತ್ತೀರಿ. ಈ ವ್ಯಕ್ತಿ ನನ್ನ ಈ ಕನಸನ್ನು ನನಸು ಮಾಡಬೇಕು ಎಂದು ನಿರೀಕ್ಷಿಸುತ್ತೀರಿ. ಆದ್ದರಿಂದಲೇ ನೀವು ಅವರನ್ನು ಪ್ರೀತಿಸುತ್ತಿದ್ದೀರಿ. ನಿಮ್ಮ ಈ ಪ್ರೀತಿಗೆ ಬದಲಾಗಿ ನೀವು ಅವರಿಂದ ಏನನ್ನೋ ಬಯಸುತ್ತೀರಿ. ಮತ್ತು ಹೀಗೆ ನೀವು ಏನನ್ನೋ ಬದಲಾಗಿ ಬಯಸುತ್ತಾ ಇರುವಾಗ ನೀವು ಆ ವ್ಯಕ್ತಿಯನ್ನು ಖಂಡಿತ ಪ್ರೀತಿಸುತ್ತಿಲ್ಲ, ನೀವು ನಿಮ್ಮನ್ನು ಪ್ರೀತಿಸಿಕೊಳ್ಳುತ್ತೀರಷ್ಟೇ. ನೀವು ನಿಮ್ಮ ಹೆಬ್ಬಯಕೆಗಳನ್ನು, ನಿಮ್ಮ ಕನಸುಗಳನ್ನು ಪ್ರೀತಿಸಿಕೊಳ್ಳುತ್ತೀರಷ್ಟೇ. ಇದು ಸ್ವಾರ್ಥದಿಂದ ಕೂಡಿದ ಪ್ರೀತಿ, ಇದರಿಂದ ತೃಪ್ತಿ ಸಿಗದು. ನಿರ್ಮಲ ಪ್ರೇಮ ಏಕಮುಖವಾದದ್ದು, ಕೇವಲ ಕೊಡುವುದಷ್ಟೇ, ಬದಲಾಗಿ ಹಿಂತಿರುಗಿ ಏನನ್ನೂ ನಿರೀಕ್ಷಿಸದೇ ಇರುವುದು. ನೀವು ಕೇವಲ ಕೊಡುತ್ತೀರಷ್ಟೇ, ಕೇವಲ ಕೊಟ್ಟು ಬಿಡುತ್ತೀರಿ. ವಿಪಶ್ಯನಾ ಸಾಧಕರ ಅರಿವಿಗೆ ಇದು ಬಂದಾಗ ಈ ಸ್ವಾರ್ಥದಿಂದ, ಈ ಸಂಕುಚಿತ ಮನೋಭಾವದಿಂದ ಹೊರಬರಲಾರಂಭಿಸುತ್ತಾರೆ. ಈಗ ನಾಲ್ಕನೆಯ ಬಾರಿ ಏನಾಯಿತು ನೋಡೋಣ. ಈ ನನ್ನ ಮಗ ಇದ್ದಾನಲ್ಲ, ಇವನ ಬಗ್ಗೆ ನನ್ನ ಕನಸುಗಳೆಷ್ಟು? ನನ್ನ ಮಗ ಈಗ ವಿಪಶ್ಯನ ಆಚಾರ್ಯನ ಮಗನಲ್ಲವೇ? ಈತ ನನ್ನ ಸೇವೆ ಮಾಡುತ್ತಾನೆ, ಬಹಳ ವಿಧೇಯನಾಗಿರುತ್ತಾನೆ, ಹೀಗಿರುತ್ತಾನೆ, ಹಾಗಿರುತ್ತಾನೆ ಎಂದೆಲ್ಲ ಕನಸುಗಳು. ಈಗ ನನ್ನ ಸಂಜ್ಞಾ ಹೇಳಿದೆ, ಈ ಬೈಗುಳ ನಿನ್ನ ಮಗನಿಂದ ನಿನಗೆ. ಓ, ನನ್ನ ಮಗ ನನ್ನನ್ನು ಬೈಯುತ್ತಿದ್ದಾನೆ? ಯಾರಾದರೂ ಸಾಧಾರಣ ದಾರಿಹೋಕ, ಅಪರಿಚಿತ, ಆತನ ಬಗೆಗೆ ನನಗೆ ಯಾವ ಕನಸುಗಳೂ ಇಲ್ಲ, ಇಂಥ ವ್ಯಕ್ತಿ ನನ್ನನ್ನು ಬೈದರೆ, ಅದು ನನಗೆ ಇಷ್ಟವಾಗದಿದ್ದರೂ ಅದರಿಂದ ನನಗೇನು ಹೆಚ್ಚು ನೋವಾಗುವುದಿಲ್ಲ. ಆದರೆ ನನ್ನ ಮಗ ನನ್ನನ್ನು ಬೈದರೆ, ಓ, ಇದೀಗ ಸಹಿಸಲು ಸಾಧ್ಯವೇ ಆಗುವುದಿಲ್ಲ. ಈಗ ಐದನೇ ಬಾರಿ, ಇದು ಇನ್ನೂ ಹೆಚ್ಚು ಅಸಹನೀಯ ಎಂದು ಏಕೆ ಅನಿಸುತ್ತದೆ? ಏಕೆಂದರೆ ನಾನು ಅದೇ ತಪ್ಪನ್ನೇ ಮತ್ತೆ ಮತ್ತೆ ಮಾಡುತ್ತಿರುತ್ತೇನೆ. ನನ್ನ ಮಗನ ಕಲ್ಪನಾ ಚಿತ್ರ, ನಾನು ಇತರರ ಮನಸ್ಸಿನಲ್ಲಿ ನನ್ನ ಬಿಂಬವನ್ನು ಮೂಡಿಸಲು ಹೊರಟಾಗ, ಜೊತೆ ಜೊತೆಗೆ ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ, ಅವರು, ಇವರು ಎಂದು ಎಲ್ಲರ ಬಿಂಬವನ್ನು ಗಟ್ಟಿ ಮಾಡಿ ನಿಲ್ಲಿಸ ಹೊರಡುತ್ತೇನೆ. ಅವರೆಲ್ಲ ಬಹಳ ಒಳ್ಳೆಯವರು, ಅವರಲ್ಲಿ ಹಲವು ದೋಷಗಳಿರಬಹುದು, ಆದರೆ ನಾನು ಅವನ್ನು ಮುಚ್ಚುವ ಯತ್ನ ಮಾಡುತ್ತಿರುತ್ತೇನೆ. ಇಲ್ಲ ಇಲ್ಲ, ಅವರೆಲ್ಲ ಬಹಳ ಒಳ್ಳೆಯವರು, ಅದ್ಭುತ ವ್ಯಕ್ತಿಗಳು ಎಂದೇ ತೋರಿಸುತ್ತೇನೆ. ಈಗ ನಾನು ಹಾಗೆ ನನ್ನ ಮಗನ ಬಿಂಬವನ್ನು ನನ್ನ ಐವರು ಶಿಷ್ಯರ ಮನೋರಂಗದಲ್ಲಿ ಮೂಡಿಸಿದ್ದು ಈಗ ನಾಶವಾಗುತ್ತಿದೆ. ಈಗ ನಾನು ಐದು ಪಟ್ಟು ಹೆಚ್ಚು ದುಃಖಕ್ಕೀಡಾಗುತ್ತೇನೆ. ಈ ಎಲ್ಲ ಮಾತುಗಳು ನಿಮ್ಮ ಸಂವೇದನೆಗಳನ್ನು ನೀವು ಅರಿಯತೊಡಗಿದ್ದರಿಂದ ಸ್ಪಷ್ಟವಾಗುತ್ತದೆ. ಏನೋ ಘಟನೆ ನಡೆಯಿತೆನ್ನಿ, ಯಾವ ರೀತಿ ಸಂವೇದನೆ ಇದೆ ಎಂದು ನೀವು ಗಮನಿಸುವಿರಿ. ಇನ್ನೇನೋ ಆಯಿತು, ಒಳಗೆ ಸಂವೇದನೆ ಎಂಥದ್ದು ಎಂದು ನೋಡಿ. ಹೀಗೆ ವಿಪಶ್ಯನ ನಿಮಗೆ ಸಹಾಯ ಮಾಡಲಾರಂಭಿಸುತ್ತದೆ. ನೀವು ವಿಪಶ್ಯನವನ್ನು ನಿಮ್ಮ ನಿತ್ಯ ಜೀವನಕ್ಕೆ ಬಳಸಿಕೊಳ್ಳದಿದ್ದರೆ ಅದು ಯಾವುದಾದರೊಂದು ಧಾರ್ಮಿಕ ಆಚರಣೆಯಂತೆ ಆಗಿ ಹೋಗುತ್ತದೆ. ಒಬ್ಬರು ದೇವಸ್ಥಾನಕ್ಕೆ ಹೋಗಬಹುದು, ಚರ್ಚಿಗೆ ಹೋಗಬಹುದು, ಪಗೋಡಕ್ಕೆ ಹೋಗಬಹುದು, ಮಸೀದಿಗೆ ಹೋಗಬಹುದು, ಅಲ್ಲಿ ಯಾವುದಾದರೂ ಧಾರ್ಮಿಕ ವಿಧಿಗಳನ್ನು ಮಾಡಿ ನಾನೂ ಬಹಳ ಧಾರ್ಮಿಕ ವ್ಯಕ್ತಿ, ಸಂಪ್ರದಾಯಸ್ಥ ಎಂದು ಬಹಳ ತೃಪ್ತಿಪಟ್ಟುಕೊಳ್ಳಬಹುದು. ಇದರಿಂದ ನಿಜ ಜೀವನದಲ್ಲಿ ಹೆಚ್ಚೇನೂ ಪ್ರಯೋಜನವಾಗದು, ನಮಗೆ ನಾವೇ ಮೋಸ ಮಾಡಿಕೊಳ್ಳಬಹುದು. ವಿಪಶ್ಯನವನ್ನು ಇಷ್ಟೇ ಗೊಡ್ಡು ಆಚಾರವಾಗಿ ಮಾಡಿಕೊಂಡರೆ ಒಂದು ವರ್ಷಕ್ಕೆ ಒಂದು ಹತ್ತು ದಿನಗಳ ಶಿಬಿರದಲ್ಲಿ ಕೂರುತ್ತೇನೆ, ಬೆಳಿಗ್ಗೆ ಸಂಜೆ ಒಂದೊಂದು ಗಂಟೆ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತೇನೆ, ಇಲ್ಲಿಗೆ ನನ್ನ ಕೆಲಸ ಮುಗಿಯಿತು. ಇನ್ನು ಬುದ್ಧ ನನಗೆ ಹೇಗಾದರೂ ಏನಾದರೂ ಮಾಡಲಿ, ಅವನು ಮಾಡಿಯೇ ಮಾಡುತ್ತಾನೆ, ಏಕೆಂದರೆ ನಾನೂ ಮಾಡಿದ್ದೇನಲ್ಲ, ಅವನು ಮಾಡು ಎಂದದ್ದನ್ನು ನಾನು ಮಾಡಿದ್ದೇನೆ. ಈಗ ನನ್ನ ಎಲ್ಲ ದುಃಖಗಳನ್ನು ದೂರ ಮಾಡುವುದು ಅವನ ಕೆಲಸ ಎಂದರೆ ಇದರಿಂದೇನೂ ಪ್ರಯೋಜನವಿಲ್ಲ. ನೀವೇ ನಿಮ್ಮ ಸ್ವಭಾವವನ್ನು ಬದಲಾಯಿಸಿಕೊಳ್ಳಬೇಕು. ಮನಸ್ಸಿನ ಆಳದಲ್ಲಿ ನಿಮಗೆ ನೀವೇ ಹೇಗೆ ದುಃಖವನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತಿದ್ದೀರೆಂದು ಅರ್ಥ ಮಾಡಿಕೊಳ್ಳಬೇಕು. ಕ್ಷಣ ಪ್ರತಿಕ್ಷಣ ನಿಮಗೆ ನೀವೇ ಬರೀ ದುಃಖವನ್ನು ಉಂಟು ಮಾಡಿಕೊಳ್ಳುತ್ತಿದ್ದೀರಿ. ರಾಗ ಇಲ್ಲವೇ ದ್ವೇಷ, ಬಯಕೆ ಇಲ್ಲವೇ ದ್ವೇಷ, ಅವುಗಳ ಪರಿಣಾಮದಿಂದ ಈ ಸಂವೇದನೆಗಳು, ಆ ಸಂವೇದನೆಗಳು, ಆ ಸಂವೇದನೆಗಳ ಬಗ್ಗೆ ಮತ್ತೆ ರಾಗ ಅಥವಾ ದ್ವೇಷ, ಹೀಗೆ ನೀವು ದುಃಖದ ಒಂದು ಗೂಡೇ ಆಗಿಬಿಡುತ್ತೀರಿ. ಈಗ ಈ ಸಾಧನಾ ವಿಧಿಯ ಸಹಾಯದಿಂದ ನೀವು ಈ ಮೂರ್ಖ ಅಭ್ಯಾಸದಿಂದ ಹೊರಬರಲಾರಂಭಿಸಿದ್ದೀರಿ, ಎಂದರೆ ನಿಮ್ಮ ದುಃಖದಿಂದ ಬಿಡುಗಡೆ ಪಡೆಯಲಾರಂಭಿಸುತ್ತೀರಿ. ಈ ರೀತಿಯ ಶಿಬಿರಗಳಲ್ಲಿ ಭಾಗವಹಿಸುವುದನ್ನು ಒಂದು ಸಂಪ್ರದಾಯದ ಭಾಗವಾಗಿ ಮಾಡಿಕೊಳ್ಳಬಾರದು. ನೀವು ಇಲ್ಲಿ ಬರುವುದರಲ್ಲಿ ಒಂದು ಉದ್ದೇಶ ಇರಬೇಕು. ಮುಖ್ಯ ಉದ್ದೇಶ ನಿಮ್ಮ ಅನುಭವದ ಮುಖಾಂತರ ನಿಮ್ಮ ದೇಹ ಮತ್ತು ಮನಸ್ಸುಗಳ ಬಗೆಗಿನ ಯಥಾರ್ಥ ಜ್ಞಾನವನ್ನು ಪಡೆದುಕೊಳ್ಳುವುದಾಗಬೇಕು, ಮತ್ತು ಪ್ರತಿ ಬಾರಿ ಬಂದಾಗಲೂ ನೀವು ಕೆಲವು ಗುಣಗಳನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಈ ಗುಣಗಳು ನಿಮಗೆ ನಿಮ್ಮ ಅಂತಿಮ ಲಕ್ಷ್ಯ ತಲುಪುವಲ್ಲಿ, ದುಃಖದಿಂದ ಮುಕ್ತರಾಗುವಲ್ಲಿ ಸಹಕರಿಸುತ್ತವೆ. ಅಂಥ 10 ಗುಣಗಳಿವೆ. ಈ ಗುಣಗಳನ್ನು ಬೆಳೆಸಿಕೊಂಡಾಗಷ್ಟೇ ನಿಮಗೆ ಮುಕ್ತರಾಗಲು ಸುಲಭವಾಗುತ್ತದೆ. ಬುದ್ಧ ತನ್ನ ಕಾಲದಲ್ಲಿ ಈ ಗುಣಗಳನ್ನು ಪಾರ್ಮಿಗಳು ಎಂದು ಕರೆದ. ಪಾರ್ಮಿ ಎಂದರೆ ಸದ್ಗುಣ. ಹೀಗೆ ಬೆಳೆಸಿಕೊಂಡ ಈ ಸದ್ಗುಣಗಳು ದುಃಖದಿಂದ ತುಂಬಿದ ಈ ಭವಸಾಗರವನ್ನು ದಾಟಿ ಸಂಪೂರ್ಣ ದುಃಖಮುಕ್ತವಾದ ಆಚೆಯ ದಡಕ್ಕೆ ತಲುಪುವಲ್ಲಿ ಸಹಕರಿಸುತ್ತವೆ. ಇಂಥ ಶಿಬಿರಗಳಲ್ಲಿ ಪಾಲ್ಗೊಂಡಾಗ ಸ್ವಲ್ಪ ಸ್ವಲ್ಪವಾಗಿ ಈ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಸದವಕಾಶ ಸಿಗುತ್ತದೆ. ಅವು 10 ಕೊಡಗಳಂತೆ ಪ್ರತಿ ಕೊಡಕ್ಕೂ ಒಂದೊಂದು ತೊಟ್ಟಾಗಿ ಪುಣ್ಯವನ್ನು ತುಂಬಿಸುತ್ತಾ ಹೋಗುವುದು. ಹೀಗೆ ತುಂಬಿಸುತ್ತಾ ಮುಕ್ತರಾಗುವ ಕಾಲ ಬಂದೇ ಬರುವುದು. ಈ ಪಾರ್ಮಿಗಳು ಅಥವಾ ಪುಣ್ಯಗಳು ಯಾವುವು, ಅಥವಾ ಈ 10 ಸದ್ಗುಣಗಳು ಯಾವುವು? ಇವುಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಏಕೆಂದರೆ ಮತ್ತೊಮ್ಮೆ ಬಂದಾಗ ಎಲ್ಲ ಕೊಡಗಳಲ್ಲೂ ಒಂದೊಂದಾದರೂ ತೊಟ್ಟುಗಳನ್ನು ತುಂಬಿಸಿ. ಎಷ್ಟು ಹೆಚ್ಚು ತುಂಬಿಸಿದರೆ ಅಷ್ಟು ಒಳ್ಳೆಯದೇ. 1 ಪಾರ್ಮಿ, ನೇಖಮ್ಮ ಪಾರ್ಮಿ ಎಂದರೆ ಗ್ರಹತ್ಯಾಗದ ಗುಣ. ಗ್ರಹತ್ಯಾಗ ಮಾಡಿ ಸನ್ಯಾಸಿಯಾದರೆ ಸಾಂಸಾರಿಕ ಆಸಕ್ತಿ ಹೊರಟು ಹೋಗುತ್ತದೆ. ಆದರೆ ಎಲ್ಲರಿಗೂ ಮನೆ ಮಾರು ಬಿಟ್ಟು ಹೋಗಬೇಕೆನಿಸುವುದಿಲ್ಲ. ಪ್ರತಿಯೊಬ್ಬರೂ ಭಿಕ್ಕುವೋ ಭಿಕ್ಕುಣಿಯೋ ಆಗುವುದು ಸಾಧ್ಯವಿಲ್ಲ. ಆಗ ಈ ಪಾರ್ಮಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ? ಇದು ಬಹುಮುಖ್ಯ ಪಾರ್ಮಿ. ಇಲ್ಲಿ 10 ದಿನಗಳು ಶಿಬಿರಕ್ಕೆ ಬಂದಾಗ ಅಂಥ ಸದವಕಾಶ ದೊರಕುತ್ತದೆ. ತಲೆ ಕೂದಲು ತೆಗೆಸಿಯೋ ಕಾವಿ ವಸ್ತ್ರಗಳನ್ನುಟ್ಟೋ ಮಾಡದಿದ್ದರೂ ಎಲ್ಲ ಅರ್ಥದಲ್ಲೂ ಸನ್ಯಾಸಿಗಳಂತೆ ಇಲ್ಲಿ ಇರಬೇಕಾಗುತ್ತದೆ. ಏಕೆಂದರೆ ಇಂಥ ಶಿಬಿರಗಳಲ್ಲಿ ಬೇರೆಯವರ ದಾನದ ಮೇಲೆ ಜೀವನ ನಡೆಯುತ್ತದೆ. ಇಲ್ಲಿ ಕೊಡುವ ಆಹಾರ ಇತರರ ದಾನದಿಂದ ಬಂದಿದ್ದು, ಇಲ್ಲಿರುವ ಎಲ್ಲ ಅನುಕೂಲಗಳು ಬೇರೆಯವರ ದಾನದ ಹಣದಿಂದ ಕಲ್ಪಿಸಿದ್ದು. ಮತ್ತೆ ಸಾಧು ಸನ್ಯಾಸಿಗಳಾಗುವ ಕಾರಣ ನನ್ನದು ಎಂದು ಏನನ್ನೂ ಇಟ್ಟುಕೊಳ್ಳಬಾರದು ಎಂದೇ. ಈ ಎಲ್ಲ ಪಾರ್ಮಿಗಳನ್ನು ಬೆಳೆಸಿಕೊಳ್ಳುವುದರಿಂದ ನಮ್ಮಲ್ಲಿರುವ ಅಹಂಕಾರ ಕರಗುತ್ತದೆ. ಪೂರ್ಣ ರೀತಿಯ ಅಹಂಕಾರದ ಕರಗುವಿಕೆಯಿಂದ ಮುಕ್ತಿಯ ಗುರಿ ತಲುಪಲು ಸಾಧ್ಯವಾಗುತ್ತದೆ. ಯಾರೇ ಆಗಲಿ ಮನೆ ಮಠ ಬಿಟ್ಟು ಸನ್ಯಾಸಿಯಾದಾಗ ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದು ಅನ್ನಕ್ಕಾಗಿ ಮನೆ ಮನೆಗೆ ತಿರುಗುವಾಗ ಅಹಂಕಾರ ಕರಗುತ್ತಾ ಹೋಗುತ್ತದೆ. ಇಲ್ಲಿ ಅಂಥ ತ್ಯಾಗದ ಅಭ್ಯಾಸ ಮಾಡಲು ಅವಕಾಶ ಸಿಗುತ್ತದೆ. ಭಾರತದಲ್ಲಿ ಇಂಥ ಧ್ಯಾನ ಶಿಬಿರಗಳನ್ನು ಆರಂಭಿಸಿದಾಗ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಹ ಸ್ಥಾಯಿ ಧ್ಯಾನ ಕೇಂದ್ರಗಳಿರಲಿಲ್ಲ. ಆಗ ನಮ್ಮಿಂದ ಒಂದು ತಪ್ಪಾಗಿತ್ತು. ಅದನ್ನು ತಿದ್ದಿಕೊಳ್ಳಲು ಸ್ವಲ್ಪ ಸಮಯವೂ ಬೇಕಾಯಿತು. ಅದೇನೆಂದರೆ ಊಟ ಮತ್ತು ವಸತಿಗಾಗಿ ಹಣ ತೆಗೆದುಕೊಳ್ಳಲಾಗುತ್ತಿತ್ತು. ಇಲ್ಲಿ ಕೊಡುವ ಬೋಧನೆಗಾಗಿ ಅಲ್ಲ. ಏಕೆಂದರೆ ಈ ಬೋಧನೆ ಅಂಥ ಅಮೂಲ್ಯವಾದುದು. ಇದಕ್ಕೆ ಯಾವ ಬೆಲೆ ಕಟ್ಟಲು ಸಾಧ್ಯ? ಇಲ್ಲಿ ಮಾಡಲಾಗುತ್ತಿದ್ದ ಖರ್ಚನ್ನು ಸಾಧಕರಿಂದ ತೆಗೆದುಕೊಳ್ಳಲಾಗುತ್ತಿತ್ತು. ಇದು ಅಪರಾಧವೇ? ಆದರೆ ಪ್ರಪಂಚದಾದ್ಯಂತ ಕೇಂದ್ರಗಳು ತಲೆ ಎತ್ತತೊಡಗಿದವು ಮತ್ತು ಧರ್ಮವನ್ನು ಶುದ್ಧ ರೂಪದಲ್ಲಿ ಶುದ್ಧ ಪರಿಸರದಲ್ಲಿ ಬೋಧಿಸಲು ಆರಂಭವಾಯಿತು. ಊಟ ವಸತಿಗಾಗಿ ಹಣ ತೆಗೆದುಕೊಂಡರೆ ಅದು ತ್ಯಾಗದ ಗುಣವನ್ನು ಹೊಂದಿರುವುದಿಲ್ಲ. ಏಕೆಂದರೆ ಆಗ ಸಾಧಕರು ನಾನು ಇದಕ್ಕೆ ಹಣ ಕೊಟ್ಟಿದ್ದೇನೆ ಎಂದುಕೊಳ್ಳುತ್ತಾರೆ, ಮತ್ತು ಊಟಕ್ಕೆ ಕುಳಿತಾಗ ಓ ಇದು ನನಗೆ ಹಿಡಿಸುತ್ತಿಲ್ಲ, ನಾನು ಇಷ್ಟು ಹಣ ತೆತ್ತಿದ್ದೇನೆ, ಇದು ರುಚಿಯಿಲ್ಲ, ನನಗೆ ಅದು ಕೊಡಿ, ನನಗೆ ಇದು ಬೇಕು ಎಂದು ಹೇಳಬಹುದು. ಆಗ ಅಹಂಕಾರ ಕರಗುವುದಿಲ್ಲ. ಆದರೆ ಸಾಧುವೋ ಸನ್ಯಾಸಿಯೋ ಆದರೆ ತಮ್ಮ ಭಿಕ್ಷಾಪಾತ್ರೆಯಲ್ಲಿ ಬಂದದ್ದನ್ನು ಸ್ವೀಕರಿಸುತ್ತಾರೆ. ಅವರಿಗೆ ಬೇಕಾದ್ದು ದೊರೆಯುವುದಿಲ್ಲ. ನೀವು ಇಲ್ಲಿ ಈಗ ನಿಮಗೆ ಸಿಕ್ಕಿದ್ದನ್ನು ಊಟವನ್ನು ಮಾಡಿ ಸಂತೃಪ್ತರಾಗುತ್ತೀರಿ. ಆಗ ನಿಮ್ಮ ಅಹಂಕಾರ ಕರಗತೊಡಗುತ್ತದೆ. ಇದು ಬಹಳ ಮುಖ್ಯ ಗುರಿಯಾದ್ದರಿಂದ ಬೋಧನೆಯಾಗಲಿ ಊಟಕ್ಕಾಗಲಿ ವಸತಿಗಾಗಲಿ ಯಾವ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಮೊಟ್ಟಮೊದಲು ಭಾರತದಲ್ಲಿ ಸ್ಥಾಯಿ ಕೇಂದ್ರ ಸ್ಥಾಪನೆ ಮಾಡುವ ಪ್ರಸ್ತಾಪ ಬಂದಾಗ ನಾನು ಮೊದಲು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅದನ್ನು ಕೇಳಿದ ವಿಶ್ವಸ್ತ ಸಮಿತಿಯ ಸದಸ್ಯರು ಬಹಳ ದಿಗಿಲುಗೊಂಡು, ಏನು ಗೋಯಂಕಾಜಿ, ನೀವೇನು ಮಾಡ ಹೊರಟಿದ್ದೀರಿ? ನಮ್ಮದು ಕಡು ಬಡವರ ದೇಶ. ಜನರಿಗೆ ಎಷ್ಟೆಷ್ಟೋ ದಿನ ಊಟ ಕೂಡ ಸಿಗುವುದಿಲ್ಲ. ನೀವು ಬಿಟ್ಟಿ ಊಟ ಕೊಡುವ ಮಾತಾಡುತ್ತೀರಲ್ಲ, ಜನ ನುಗ್ಗಿಬಿಡುತ್ತಾರಷ್ಟೇ ಎಂದರು. ನಾನು ಹೇಳಿದೆ, ಗಾಬರಿಯಾಗಬೇಡಿ, ಜನ ಬರಲಿ ಬಿಡಿ. ಅವರು ಬೆಳಗಿನ ಜಾವ ಅಥವಾ 4:30 ರಾತ್ರಿ 9-9:30 ದುಡಿಯಬೇಕು. ಅವರು ಧ್ಯಾನ ಮಾಡುತ್ತಾ ನಿಜವಾಗಿ ಶ್ರಮಪಟ್ಟರೆ ಅದು ಸಾರ್ಥಕವೇ. ಅವರು ಬರೀ ಊಟಕ್ಕಾಗಿ ಬಂದಿದ್ದರೆ ಅವರಿಂದ ಧ್ಯಾನ ಸಾಗದು, ಆಗ ಅವರು ತಾವೇ ಓಡಿ ಹೋಗುತ್ತಾರೆ. ಅದರಿಂದೇನೂ ತೊಂದರೆಯಿಲ್ಲ ಬಿಡಿ ಎಂದೆ. ನೋಡಿದಿರಾ, ಯಾವ ತೊಂದರೆಯೂ ಆಗಲಿಲ್ಲ, ಎಲ್ಲವೂ ಸುಸೂತ್ರವಾಗೇ ನಡೆದಿದೆ. ಜನ ಶ್ರಮವಹಿಸಿ ಸಾಧನೆ ಮಾಡಲೆಂದೇ ಬರುತ್ತಾರೆ. ಈ ದೇಶಗಳಲ್ಲೂ ಹಾಗೇ ಆಯಿತು. ನಾನು ಈ ಪಶ್ಚಿಮ ದೇಶಗಳಲ್ಲಿ ನನ್ನ ಬೋಧನೆ ಆರಂಭಿಸಿದಾಗ ಅಲ್ಲಿ ಜನ ನನ್ನನ್ನು ಅನುಮಾನದ ಕಣ್ಣಿನಿಂದ ನೋಡಲಾರಂಭಿಸಿದರು. ಇದು ಹೇಗೆ ಸಾಧ್ಯ? ಊಟ ವಸತಿಗೆ ಸಹ ಹಣ ತೆಗೆದುಕೊಳ್ಳುವುದಿಲ್ಲವೆಂದರೆ ಏನರ್ಥ? ಇದರಲ್ಲೇನೋ ಮೋಸವಿದೆ. ಯಾವುದೋ ಗೂಢಚಾರ ಸಂಸ್ಥೆಯೋ ಯಾವುದೋ ಸರ್ಕಾರವೋ ನಿಮಗೆ ಒತ್ತಾಸೆಯಾಗಿರಬೇಕು. ಏನೋ ನಡೆಯಬಾರದ್ದು ರಹಸ್ಯ ನಡೆಯುತ್ತಿದೆ. ಇಲ್ಲದಿದ್ದರೆ ಯಾರೇ ಆಗಲಿ ಏಕೆ ಬಿಟ್ಟಿ ಊಟ ವಸತಿ ಬೋಧನೆ ಕೊಡಲು ಸಾಧ್ಯ? ಇದು ಅಸಾಧ್ಯದ ಮಾತು. ಹೀಗೆಂದು ಜನ ಅಲ್ಲಿ ಬರಲು ಹಿಂಜರಿಯುತ್ತಾರೆ. ಈ ಅಳುಕು ಈ ಅನುಮಾನ ಹೊರಟು ಹೋಗುತ್ತದೆ ನೋಡಿ ಎಂದು ನಾನು ಹೇಳಿದೆ. ಈಗ ನೋಡಿ, ಅದು ಹಾಗೇ ಆಯಿತು. ಧರ್ಮವನ್ನು ಶುದ್ಧ ರೂಪದಲ್ಲಿ ಶುದ್ಧ ಪರಿಸರದಲ್ಲಿ ಬೋಧಿಸಿದಾಗ ಅದು ಜನರಿಗೆ ಬಹಳ ಪ್ರಯೋಜನಕಾರಿಯಾಗುತ್ತದೆ. ಅದು ಈ ತ್ಯಾಗದ ನಿಷ್ಕ್ರಮಣದ ಪಾರ್ಮಿಯನ್ನು ಪುಣ್ಯವನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗುತ್ತದೆ. ನಿಮಗೆ ಈ ಪರಿಸರದಲ್ಲಿ ನಾನು ಒಬ್ಬ ಭಿಕ್ಕು ಅಥವಾ ಭಿಕ್ಕುಣಿ, 10 ದಿನಗಳ ಕಾಲ ನಾನು ಸನ್ಯಾಸಿ ಸನ್ಯಾಸಿನಿ ಎನ್ನಿಸುತ್ತದೆ. ನಾನೂ ಇತರರ ದಾನದ ಮೇಲೆ ಬದುಕುತ್ತಿದ್ದೇನೆ ಎನ್ನಿಸುತ್ತದೆ. ಇದರಿಂದ ನಿಮಗೆ ಪ್ರಯೋಜನವಾಗುತ್ತದೆ. ಇನ್ನೊಂದು ಪಾರ್ಮಿ ಶೀಲಪಾರ್ಮಿ. ನೀವು ಇಲ್ಲಿ ತೆಗೆದುಕೊಂಡ 5 ಸಂಕಲ್ಪಗಳನ್ನು ನಿಜ ಜೀವನದಲ್ಲಿ ಹೊರಗೂ ಅನುಸರಿಸಬೇಕು. ಆದರೆ ಹಾಗೆ ಮಾಡುವುದು ಬಹಳ ಕಠಿಣ. ನೀವು ಒಂದಿಲ್ಲೊಂದು ಶೀಲವನ್ನು ಮುರಿಯುತ್ತಲೇ ಇರಬೇಕಾಗುತ್ತದೆ. ಇಲ್ಲಿ ಹಾಗೆ ಶೀಲ ಮುರಿಯುವ ಅಗತ್ಯ ಬೀಳುವುದಿಲ್ಲ. ಇಲ್ಲಿ ನೀವು ಬೆಳಗಿನ ಜಾವ 4:30 ರಾತ್ರಿ 9:30 ಬಹಳ ವ್ಯಸ್ತರಾಗಿರುತ್ತೀರಿ. ಹಾಗಾಗಿ ಕೊನೆಯ ಪಕ್ಷ 9 ದಿನಗಳವರೆಗಾದರೂ ನಿಮ್ಮ ಶೀಲ ಪರಮಶುದ್ಧವಾಗಿ ಕಾಯಲ್ಪಡುತ್ತದೆ. ನಾಳೆ 10ನೆಯ ದಿನ ನೀವು ಮಾತನಾಡಲಾರಂಭಿಸುತ್ತೀರಿ. ಸ್ವಲ್ಪ ಅಪಾಯ ಕಾಯ್ದಿದೆ. ಅದಕ್ಕೆ 9 ದಿನ ಮೌನವಾಗಿರಲು ಹೇಳಲಾಗುತ್ತದೆ. ಈ ಶೀಲವನ್ನು ಕಾಯ್ದುಕೊಳ್ಳಲು ಅವಕಾಶವಾಗುತ್ತದೆ. ನೀವು ಮಾತನಾಡಲು ಆರಂಭಿಸಿದಾಗ ಏನನ್ನೋ ಇಲ್ಲದ್ದು ಜೋಡಿಸಿ ಹೇಳಬಹುದು, ಏನನ್ನೋ ಹೇಳಬೇಕಾದದ್ದು ಮರೆಮಾಚಬಹುದು. ಆಗ ನಿಮ್ಮ ಶೀಲದ ಭಂಗ ಆಗುತ್ತದೆ. ಆದ್ದರಿಂದ ಕೊನೆಯ ಪಕ್ಷ 9 ದಿನಗಳಾದರೂ ನೀವು ಪರಿಶುದ್ಧ ಶೀಲದ ಅಭ್ಯಾಸ ಮಾಡಿ. ಇದರಿಂದ ನಿಮ್ಮ ಶೀಲ ಪಾರ್ಮಿ ಬೆಳೆಯಲು ಅವಕಾಶ ಸಿಗುತ್ತದೆ. ಮುಂದಿನ ಪಾರ್ಮಿ ವಿರಿಯ ಪಾರ್ಮಿ ಎಂದರೆ ಪ್ರಯತ್ನ. ಗೃಹಸ್ಥ ಜೀವನದಲ್ಲೂ ಪ್ರಯತ್ನ ಮಾಡಲೇಬೇಕಾಗುತ್ತದೆ. ಆದರೆ ಎಲ್ಲ ಶ್ರಮವು ಕೇವಲ ಹೊಟ್ಟೆ ಹೊರೆಯಲು, ಹಣ ಸಂಪಾದನೆಯೇ ಗುರಿಯಾಗುತ್ತದೆ. ನಿಜ, ಎಲ್ಲರೂ ಶ್ರಮವಹಿಸಿ ದುಡಿಯಲೇಬೇಕು. ಆದರೆ ಈ ರೀತಿಯ ಶಿಬಿರಗಳಲ್ಲಿ ಭಾಗವಹಿಸಿದಾಗ ಇಲ್ಲಿ ಮಾಡುವ ಪರಿಶ್ರಮ ಪುರುಷಾರ್ಥ ಎನ್ನಿಸಿಕೊಳ್ಳುತ್ತದೆ. ಏಕೆಂದರೆ ಇದು ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವ ಪ್ರಯತ್ನವಾಗಿದೆ, ಶುದ್ಧ ಜೀವನ ನಡೆಸಲು ಮಾಡುವ ಶ್ರಮವಾಗಿದೆ. ಇಲ್ಲಿ ಮಾಡುವ ಸಕಲ ಯತ್ನಗಳು ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವುದಕ್ಕಾಗಿಯೇ ಇರುತ್ತದೆ. ಇದು ಪುಣ್ಯದ ಲೆಕ್ಕಕ್ಕೆ ಸೇರುತ್ತದೆ. ಮುಂದಿನದು ಪ್ರಜ್ಞೆಯ ಪಾರ್ಮಿ, ವಿವೇಕದ ಪಾರ್ಮಿ. ಮನೆಯಲ್ಲೇ ಇದ್ದು ಧಾರ್ಮಿಕ ಗ್ರಂಥಗಳನ್ನು ಓದುವುದರಿಂದ ಅಥವಾ ಧರ್ಮ ಪ್ರವಚನ ಕೇಳಲು ಹೋಗುವುದರಿಂದ ಪ್ರಜ್ಞೆಯ ಲಾಭವಾಗುತ್ತದೆ. ಶ್ರುತಮಯ ಪ್ರಜ್ಞೆ, ಚಿಂತಾಮಯ ಪ್ರಜ್ಞೆ ದೊರೆಯುತ್ತದೆ. ಆದರೆ ಇವು ನಿಜವಾದ ಪಾರ್ಮಿಗಳಲ್ಲ. ನಿಜವಾದ ಪಾರ್ಮಿ ಕೇವಲ ಭಾವನಾಮಯ ಪ್ರಜ್ಞೆ ಮಾತ್ರ. ಎಂದರೆ ಪ್ರಜ್ಞೆಯನ್ನು ಬದುಕಿಗೆ ಇಳಿಸಿಕೊಳ್ಳಬೇಕು, ಪ್ರಜ್ಞಾವಂತ ಜೀವನ ನಡೆಸಬೇಕು. ನೀವು ಇಲ್ಲಿ ಇರುತ್ತಾ ಸಾಧನೆ ಮಾಡುತ್ತಿರುವಾಗ ಇದು ಕಾರ್ಯಗತವಾಗುತ್ತದೆ. ಪ್ರಜ್ಞೆ ನಿಮ್ಮ ಅನುಭವಕ್ಕೆ ಬರುತ್ತಿದೆ. ನಿಮ್ಮೊಳಗಿನ ಯಥಾರ್ಥ ಸತ್ಯ ನಿಮ್ಮ ಅನುಭವಕ್ಕೆ ನಿಲುಕುತ್ತಿದೆ. ಪ್ರಕೃತಿಯ ನಿಯಮದ ಅರಿವು ನಿಮ್ಮ ಮನಸ್ಸಿನೊಳಗೆ ನಿಮಗೆ ಗೋಚರಿಸುತ್ತದೆ. ಇದು ಪಾರ್ಮಿ ಎನಿಸಿಕೊಳ್ಳುತ್ತದೆ. ಇದು ಪ್ರಜ್ಞೆಯ ಪಾರ್ಮಿ. ಇನ್ನೊಂದು ಪಾರ್ಮಿ ಕಾಂತಿ ಪಾರ್ಮಿ, ಕ್ಷಾಂತಿ ಪಾರ್ಮಿ ಎಂದರೆ ಸಹನೆಯ ಗುಣ. ಇಂಥ ಶಿಬಿರಗಳಲ್ಲಿ ಭಾಗವಹಿಸಿದಾಗ ಸುಮಾರು 100 ಜನ ಸಾಧಕರೊಂದಿಗೆ ಕುಳಿತು ಧ್ಯಾನ ಮಾಡಬೇಕಾಗುತ್ತದೆ. ನೀವು ಬೇರೆಯವರಿಗೆ ನಿಮ್ಮಿಂದ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುತ್ತೀರಿ. ಆದರೆ ಬೇರೆಯವರಿಂದ ನಿಮಗೆ ತೊಂದರೆಯಾಗಬಹುದು. ಯಾರಾದರೂ ಕೆಮ್ಮತೊಡಗಬಹುದು, ತೇಗತೊಡಗಬಹುದು, ಬಿಕ್ಕಳಿಸತೊಡಗಬಹುದು. ಹೀಗೆ ಏನಾದರೂ ಮಾಡುವಾಗ ನಿಮಗೆ ಹಿಂಸೆಯಾಗಬಹುದು. ಎಂಥ ಹುಚ್ಚರಿವರು! ಇವರಿಂದ ಎಷ್ಟು ಜನರಿಗೆ ಧ್ಯಾನಭಂಗವಾಗುತ್ತದೆ ಎಂದು ನೀವು ಸಿಡಿಮಿಡಿಗೊಳ್ಳುತ್ತೀರಿ. ತಕ್ಷಣ ನಿಮಗೆ ಅರಿವಾಗುತ್ತದೆ, ಓ, ನಾನು ಬೇರೆಯವರ ಬಗ್ಗೆ ದುರ್ಭಾವನೆ ಉತ್ಪತ್ತಿ ಮಾಡಿಕೊಳ್ಳಲು ಇಲ್ಲಿ ಬರಲಿಲ್ಲ. ನಾನು ಅವರ ಬಗ್ಗೆ ಕರುಣೆ, ಮರುಕ, ಪ್ರೀತಿ ತೋರಿಸಬೇಕು. ಈ ವ್ಯಕ್ತಿಗೆ ಪಾಪ ತಿಳಿಯದು, ಅಥವಾ ಪಾಪ, ಈ ವ್ಯಕ್ತಿಗೆ ಆರೋಗ್ಯ ಸರಿಯಿಲ್ಲ, ನಾನೇಕೆ ಅದಕ್ಕೆ ದ್ವೇಷ ತಾಳುವುದು? ಹೀಗೆ ಯೋಚನೆ ಮಾಡುತ್ತಾ ನಿಮ್ಮ ಅಸಮಾಧಾನದಿಂದ ನಿಧಾನವಾಗಿ ನೀವು ಹೊರಬರುತ್ತೀರಿ. ಹೀಗೆ ನೀವು ಕ್ಷಾಂತಿಪಾರ್ಮಿಯನ್ನು, ಎಂದರೆ ತಾಳ್ಮೆಯನ್ನು ಕಲಿಯುತ್ತೀರಿ. ಹೀಗೆ ತಾಳ್ಮೆ ಒಂದು ದೊಡ್ಡ ಪಾರ್ಮಿ. ಮತ್ತೆ ಮುಂದಿನ ಪಾರ್ಮಿ ಸಚ್ಚ ಪಾರ್ಮಿ, ಎಂದರೆ ಸತ್ಯ. ಮಾತಿನ ಮಟ್ಟದಲ್ಲಿ, ಎಂದರೆ ವಾಣಿಯಲ್ಲಿ ಸತ್ಯಪಾಲನೆ ಸಹ ಬಹಳ ಒಳ್ಳೆಯದೆ. ಇನ್ನೂ ಆಳವಾಗಿ ಹೋದಂತೆ ಎಲ್ಲ ಹೆಜ್ಜೆಯೂ ಸತ್ಯದೊಟ್ಟಿಗೆ, ನಿಮ್ಮ ಅನುಭವಕ್ಕೆ ನಿಲುಕುವ ಸತ್ಯದ ಜೊತೆಗೆ ಇರಬೇಕು. ಯಾರೋ ಗೌತಮ ಬುದ್ಧನೇ ಆಗಲಿ, ಏಸುಕ್ರಿಸ್ತನೇ ಆಗಲಿ, ಅಥವಾ ನಿಮ್ಮ ಗುರುವೇ ಆಗಲಿ, ಪಡೆದುಕೊಂಡ ಅನುಭವ ಅವರವರ ಅನುಭವವಾಗುತ್ತದಷ್ಟೇ. ಕ್ಷಣ ಪ್ರತಿಕ್ಷಣ, ಕ್ಷಣ ಪ್ರತಿಕ್ಷಣ ನಿಮ್ಮ ಅನುಭವಕ್ಕೆ ಬರುವುದಷ್ಟೇ ನಿಮ್ಮ ಸತ್ಯ. ಈ ಸತ್ಯ ಮಾತ್ರ ನಿಮ್ಮನ್ನು ನಿಮ್ಮ ಗುರಿಯಾದ ಪರಮಸತ್ಯದವರೆಗೆ ಮುಟ್ಟಿಸುತ್ತದೆ. ಈ ಪಾರ್ಮಿ ನಿಮ್ಮಲ್ಲಿ ಬಲಗೊಳ್ಳುತ್ತಾ ಬಲಗೊಳ್ಳುತ್ತಾ ಹೋಗುತ್ತದೆ. ಮತ್ತು ಅಧಿಷ್ಠಾನ ಪಾರ್ಮಿ, ಎಂದರೆ ದೃಢ ನಿರ್ಧಾರ ಕೈಗೊಳ್ಳುವುದು. ಹೀಗೆ ಯಾರಾದರೂ ಒಂದು ಶಿಬಿರದಲ್ಲಿ ಕೂರಲು ಬಂದಾಗ ಮೊಟ್ಟಮೊದಲ ದೃಢ ನಿರ್ಧಾರ ಕೈಗೊಳ್ಳುವುದೆಂದರೆ, ನಾನು ಇಲ್ಲಿ 10 ದಿನಗಳು ಪೂರ್ತಿ ಇರುತ್ತೇನೆ, ಏನೇ ಆಗಲಿ ನಾನು 2ನೇ ದಿನ ಅಥವಾ 6ನೇ ದಿನ ಓಡಿ ಹೋಗುವುದಿಲ್ಲ, ನಾನು ಎಂದೂ ಓಡಿ ಹೋಗುವುದಿಲ್ಲ, 10 ದಿನ ಇಲ್ಲೇ ಇರುತ್ತೇನೆ, ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ನನಗೆ ಒಪ್ಪಿಗೆ ಇದೆ ಎಂಬುದು. ಇನ್ನೊಂದು ದೃಢ ನಿಶ್ಚಯ, ನಾನು ಇಲ್ಲಿಯ ಎಲ್ಲ ನಿಯಮಗಳನ್ನು, ಕಟ್ಟುಪಾಡುಗಳನ್ನು, ಸಮಯ ಸಾರಣಿಯನ್ನು ಪಾಲಿಸುತ್ತೇನೆ ಎಂಬುದು. ಈ ದೃಢ ನಿರ್ಧಾರದಿಂದ ಬಹಳ ಪ್ರಯೋಜನವಾಗುತ್ತದೆ. ವಿಪಶ್ಯನದ ನಂತರ ಬರುವ ದೃಢ ನಿರ್ಧಾರ ಇನ್ನೊಂದು. ಪ್ರತಿನಿತ್ಯ 3 ಬಾರಿ 1-1 ಗಂಟೆಯ ಕಾಲ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತೇವೆ. ನೀವು ಕಾಲು ಬದಲಿಸದೆ, ಕೈಗಳನ್ನು ಬಿಚ್ಚದೆ, ಕಣ್ಣುಗಳನ್ನು ತೆರೆಯದೆ ಗಟ್ಟಿ ಮನಸ್ಸು ಮಾಡಿ ಕುಳಿತುಕೊಳ್ಳುತ್ತೀರಿ. ಅಸಹನೀಯ ನೋವು ಕಾಣಿಸುತ್ತದೆ, ಆದರೂ ನೀವು ಕುಳಿತೇ ತೀರುತ್ತೀರಿ. ಇದೊಂದು ಬಹು ಅದ್ಭುತವಾದ ಪಾರ್ಮಿ. ಜೀವನದುದ್ದಕ್ಕೂ ಇದು ಬಹಳ ಉಪಯುಕ್ತವಾಗುತ್ತದೆ. ಈತ ಬುದ್ಧ ಪೂರ್ಣ ಜ್ಞಾನೋದಯ ಪಡೆದಾತ. ಆ ರಾತ್ರಿ ಮರದಡಿ ಕುಳಿತವ, ನಾನು ನನ್ನ ಆಸನವನ್ನು ಬದಲಿಸುವುದಿಲ್ಲ. ಅಷ್ಟೇ ಅಲ್ಲ, ಕೇವಲ 1-2 ಗಂಟೆಗಳು ಮಾತ್ರವಲ್ಲ, ನಾನು ನನಗೆ ಸಂಪೂರ್ಣ ಜ್ಞಾನೋದಯವಾಗುವವರೆಗೆ ನನ್ನ ಈ ಭಂಗಿ ಬದಲಾಯಿಸುವುದಿಲ್ಲ. ವರ್ಷಗಳೇ ಉರುಳಿ ಹೋಗಲಿ, ನನ್ನ ಮೂಳೆಗಳು ಪುಡಿಪುಡಿಯಾಗಿ ಗಾಳಿಯಲ್ಲಿ ತೂರಿ ಹೋಗಲಿ, ನಾನು ನನ್ನ ಜಾಗ ಬಿಟ್ಟು ಏಳುವುದಿಲ್ಲ ಎಂದು ದೃಢ ನಿರ್ಧಾರದಲ್ಲಿ ಕುಳಿತ. ನೀವು ಈ ಘಟ್ಟಕ್ಕೆ ಬಂದರೆ ನೀವು ಕುಳಿತ 10 ನಿಮಿಷಕ್ಕೆ ನೋವು ಶುರುವಾಯಿತೆನ್ನಿ. ಬೇಡ ಬೇಡ ಬೇಡ, ಇನ್ನು ಯಾವಾಗಲಾದರೂ ಕುಳಿತುಕೊಳ್ಳುತ್ತೇನೆ ಎಂದು ಇಳಿ ಮನಸ್ಸು ಮಾಡುತ್ತೀರಿ. ಅದರಿಂದೇನೂ ಪ್ರಯೋಜನವಾಗುವುದಿಲ್ಲ. ಹಲವು ಜನ್ಮಗಳು ಈ ಪಾರ್ಮಿಯನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಹೀಗೆ ಅಚಲವಾದ, ದೃಢವಾದ ನಿರ್ಧಾರ ಮಾಡಿ ಸಫಲರಾಗುತ್ತಾ ಆಗುತ್ತಾ ಕಾಲ ಕೂಡಿ ಬಂದಾಗ ನೀವು ದೃಢವಾಗಿ ಕುಳಿತುಕೊಳ್ಳಬಲ್ಲವರಾಗುತ್ತೀರಿ. ಇದು ಬಹಳ ಮುಖ್ಯವಾದ ಒಂದು ಪಾರ್ಮಿ. ಇನ್ನೊಂದು ಪಾರ್ಮಿ ಮೆತ್ತ, ಎಂದರೆ ಮೈತ್ರಿ. ನಾಳೆ ನೀವು ಈ ಸಾಧನೆಯನ್ನು ಕಲಿಯಲಿದ್ದೀರಿ. ಎಲ್ಲ ಜೀವಿಗಳ ಬಗ್ಗೆ ಮೈತ್ರಿ, ಎಲ್ಲ ಜೀವಿಗಳ ಬಗ್ಗೆ ಅಸೀಮ ಕರುಣೆ. ಬಾಲ್ಯದಿಂದಲೇ ನಮಗೆ ಅಕ್ಕಪಕ್ಕದವರನ್ನು ಪ್ರೀತಿಸಬೇಕು, ನೆರೆಹೊರೆಯವರನ್ನು ಪ್ರೀತಿಸಬೇಕು ಎಂದು ಕಲಿಸಲಾಗುತ್ತದೆ. ಮೇಲುಮೇಲೆ ನಾವು ನಿಮಗೆಲ್ಲ ಮಂಗಳವಾಗಲಿ, ಓ ನನ್ನ ನೆರೆಯವರೇ, ಸುಖವಾಗಿರಿ ಸುಖವಾಗಿರಿ ಎಂದು ಹೇಳುತ್ತಿರುತ್ತೇವೆ. ಆದರೆ ಅಂತರಂಗದಲ್ಲಿ ನಮಗೆ ಅವರ ಬಗ್ಗೆ ದುರ್ಭಾವನೆ ತುಂಬಿರುತ್ತದೆ. ಮನಸ್ಸು ಆಳದಲ್ಲಿ ಸಾಯಿರಿ, ನೀವು ನರಕಕ್ಕೆ ಹೋಗಿ, ನೀವೆಷ್ಟು ದುರುಳರು ಎಂದೇ ಹೇಳುತ್ತಿರುತ್ತದೆ. ಇದರಿಂದೇನೂ ಪ್ರಯೋಜನವಾಗದು. ಇದು ಯಾವ ಪಾರ್ಮಿಯೂ ಆಗುವುದಿಲ್ಲ. ನಮ್ಮ ಮೇಲ್ಮನಸ್ಸಿಗಿಂತ ಒಳಮನಸ್ಸು ಬಹಳ ಪ್ರಭಾವಶಾಲಿಯಾಗಿರುತ್ತದೆ. ಮೇಲ್ಮನಸ್ಸಿನಿಂದಷ್ಟೇ ಮೈತ್ರಿ ಅಭ್ಯಾಸ ಮಾಡಿದರೆ ಅದರಿಂದೇನೂ ಹೆಚ್ಚು ಉಪಯೋಗವಾಗುವುದಿಲ್ಲ. ಇದು ಯಾವ ಪಾರ್ಮಿ ಅಥವಾ ಪುಣ್ಯವೂ ಅಲ್ಲ. 9 ದಿನಗಳು ಮನಸ್ಸನ್ನು ನಿರ್ಮಲ ಮಾಡುತ್ತಾ, ಮನಸ್ಸನ್ನು ಆಳದಿಂದ ನಿರ್ಮಲ ಮಾಡುತ್ತಾ ಇದ್ದು ಒಳಮನಸ್ಸು ಮತ್ತು ಮೇಲ್ಮನಸ್ಸಿನ ನಡುವಿನ ಗೋಡೆಯನ್ನು ಒಡೆಯುತ್ತಿದ್ದು ಅಭ್ಯಾಸ ಮಾಡುತ್ತಿರಬೇಕು. ಮತ್ತು ನಾಳೆ 10ನೆಯ ದಿನ ಈ ವಿಧಿಯನ್ನು ಕಲಿಯಲಿದ್ದೀರಿ. ಆಗ ಮೆತ್ತ ಅಭ್ಯಾಸ ಎಲ್ಲ ಜೀವಿಗಳಿಗೂ ಸುಖವಾಗಲಿ, ಎಲ್ಲ ಜೀವಿಗಳಿಗೂ ಮಂಗಳವಾಗಲಿ, ನನ್ನ ಶಾಂತಿ ಮತ್ತು ನೆಮ್ಮದಿಯಲ್ಲಿ ಎಲ್ಲರಿಗೂ ಭಾಗ ಸಿಗಲಿ. ಈಗ ಬೇರೆಯವರ ಬಗ್ಗೆ ದುರ್ಭಾವನೆಯ ಸೋಂಕು ಇರುವುದಿಲ್ಲ. ಈ ರೀತಿಯ ನಿಜವಾದ ಮೈತ್ರಿ ಭಾವನೆಯ ಅಭ್ಯಾಸವನ್ನು ನಾಳೆ ಕಲಿಯುತ್ತೀರಿ. ಇದು ಮಾತ್ರ ಪುಣ್ಯಕ್ಕೆ ಸೇರುತ್ತದೆ. ಮುಂದಿನ ಪಾರ್ಮಿ ಉಪೇಕ್ಷ. ಇಲ್ಲಿ ಬರುವ ಎಲ್ಲ ರೀತಿಯ ಅನುಭವಗಳ ಬಗ್ಗೆ ಉಪೇಕ್ಷ, ಸಮತಾಭಾವ, 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 ಮನಸ್ಸಿಗೆ ಮುದ ಕೊಡುವ ಅನುಭವ ಇರಬಹುದು, ಇಷ್ಟವಾಗದ ಅನುಭವ ಇರಬಹುದು, ಅಥವಾ ಎರಡೂ ಅಲ್ಲದ ಸಮಭಾವದ ಅನುಭವ ಇರಬಹುದು. ಎಲ್ಲ ಸಂದರ್ಭದಲ್ಲೂ ಸಮತೋಲನದ ಮನಸ್ಸು. ಇದನ್ನು ಅಭ್ಯಾಸ ಮಾಡಲು ಒಳ್ಳೆಯ ಅವಕಾಶ ಸಿಕ್ಕುತ್ತದೆ. ಸಾಧಾರಣ ಜೀವನದಲ್ಲಿ ಕಷ್ಟಸುಖಗಳು, ಏರುಪೇರುಗಳು, ಏಳುಬೀಳುಗಳು ಬಂದಾಗ ಸಮತಾಭಾವದಲ್ಲೇ ಇರಲೂಬಹುದು. ಅದು ಮನಸ್ಸಿನ ಮೇಲ್ಪದರಗಳಲ್ಲಿ ಮಾತ್ರ ಇರುತ್ತದೆ. ಈಗ ನಿಮಗೆ ಮನಸ್ಸಿನ ಆಳದವರೆಗೆ ಅನುಭವಕ್ಕೆ ಬರತೊಡಗುತ್ತದೆ. ಸಂವೇದನೆಗಳು ಕೇವಲ ಆಳ ಮನಸ್ಸಿಗೆ ಮಾತ್ರ ಅನುಭವಕ್ಕೆ ಬರುತ್ತವೆ, ಮತ್ತು ನೀವು ಈ ಸಂವೇದನೆಗಳ ಬಗ್ಗೆ ಸಮತೆಯಲ್ಲಿರುವಂತೆ ಮನಸ್ಸಿಗೆ ತರಬೇತಿ ನೀಡುತ್ತಿರುವುದರಿಂದ ಈ ಉಪೇಕ್ಷ ಎಂದರೆ ಸಮತಾಭಾವ ಪಾರ್ಮಿಯಾಗುತ್ತದೆ. ಇದು ದೊಡ್ಡ ಗುಣವಾಗುತ್ತದೆ. ಮುಂದಿನದು ದಾನಪಾರ್ಮಿ. ಗೃಹಸ್ಥರು ಅಂತಿಮ ಲಕ್ಷ್ಯವನ್ನು ತಲುಪುವುದು ಬಹಳ ಕಷ್ಟ. ಏಕೆ? ಮುಖ್ಯ ಕಷ್ಟವೆಂದರೆ ಗೃಹಸ್ಥರು ಊಟಕ್ಕಾಗಿ ಭಿಕ್ಷೆ ಎತ್ತಬಾರದು. ಸನ್ಯಾಸಿಗಳಾದರೆ ಭಿಕ್ಷೆ ಬೇಡಬಹುದು, ಆದರೆ ಗೃಹಸ್ಥರು ಬಹಳ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ತಮ್ಮ ಜೀವನಕ್ಕೂ ತಮ್ಮ ಮೇಲೆ ಅವಲಂಬಿತರಾಗಿರುವವರ ಜೀವನಕ್ಕೂ ಬೇಕಾದ ಹಣವನ್ನು ಪ್ರಾಮಾಣಿಕ ರೀತಿಯಲ್ಲಿ ಸಂಪಾದಿಸಬೇಕಾಗುತ್ತದೆ. ಹೀಗೆ ಕೆಲಸ ಮಾಡುತ್ತಾ ಹಣ ಬರತೊಡಗಿದಾಗ ಅಹಂಕಾರ ಬೆಳೆಯುತ್ತಾ ಹೋಗುತ್ತದೆ. ನೋಡು, ನಾನು ಎಷ್ಟು ದಕ್ಷ, ಎಷ್ಟು ಚಾಣಾಕ್ಷ, ನನ್ನ ಚುರುಕುತನದಿಂದಾಗಿ ನಾನು ಬಹಳ ಮುಂದೆ ಬಂದಿದ್ದೇನೆ. ಅವರನ್ನು ನೋಡಿ, ಅವರು ನನ್ನಷ್ಟು ಸಂಪಾದಿಸುತ್ತಿಲ್ಲ. ನಾನು ಇಷ್ಟು ಸಂಪಾದಿಸುತ್ತೇನೆ, ಅಷ್ಟು ಸಂಪಾದಿಸುತ್ತೇನೆ. ಹೀಗೆ ಹೆಚ್ಚು ಹಣ ಸಂಪಾದಿಸಿದಷ್ಟು ಮನಸ್ಸು ಅಹಂಕಾರದಿಂದ ಬೀಗಲಾರಂಭಿಸುತ್ತದೆ. ಅಹಂಕಾರ ಇರುವವರೆಗೆ ಪೂರ್ಣ ಮುಕ್ತಿಯ ಗುರಿ ದೂರ, ಬಲು ದೂರ ಉಳಿಯುತ್ತದೆ. ಈಗ ಈ ಅಹಂಕಾರದಿಂದ ಮುಕ್ತರಾಗುವುದು ಹೇಗೆ? ಒಂದು ಕಡೆ ಹಣವನ್ನು ಗಳಿಸಬೇಕು, ಇನ್ನೊಂದು ಕಡೆ ಹಣ ಕೂಡಿದಷ್ಟು ಅಹಂಕಾರ ಬೆಳೆಯುತ್ತದೆ. ಅದಕ್ಕೆಂದೇ ಸಂತರು, ಮುಕ್ತರು ಒಂದು ಒಳ್ಳೆಯ ಮಾರ್ಗ ತೋರಿಸಿದರು. ಅದೆಂದರೆ, ನೀವು ಸಂಪಾದಿಸುವುದು ನಿಮಗಾಗಿ ಮಾತ್ರವಲ್ಲ, ನಿಜ, ನಿಮ್ಮ ಸಂಪಾದನೆಯಿಂದ ನೀವು ನಿಮ್ಮ ಮೇಲೆ ಅವಲಂಬಿತರಾದವರೂ ಬದುಕಬೇಕು. ಆದರೆ ನೀವು ದುಡಿಯುವುದರಲ್ಲಿ ಇತರರಿಗೂ ಭಾಗ ಸಲ್ಲಬೇಕು. ಈ ಭಾವನೆ ಬಂದಾಗ ಅಹಂಕಾರ ಕರಗುತ್ತಾ ಕರಗುತ್ತಾ ಹೋಗುತ್ತದೆ. ಇಂಥ ಶಿಬಿರಗಳಲ್ಲಿ ಕುಳಿತು 10 ದಿನಗಳವರೆಗೆ ಸಾಧನೆ ಮಾಡುತ್ತಾ ಅಹಂಕಾರವನ್ನು ಕರಗಿಸುತ್ತಾ ಕರಗಿಸುತ್ತಾ ಇರುವಾಗ ಮನಸ್ಸು ನಿರ್ಮಲವಾಗುತ್ತಾ ಹೋಗುತ್ತದೆ. 10 ದಿನಗಳು ಮುಗಿದ ಮೇಲೆ ಎಲ್ಲರೂ ದಾನ ಕೊಡುತ್ತಾರೆ. ಹೀಗೆ ಕೊಡುವ ದಾನ ತಮ್ಮ ಶಕ್ತಿಗೆ ಅನುಸಾರವಾಗಿ ಹೆಚ್ಚೋ ಕಡಿಮೆಯೋ ಇರುತ್ತದೆ. ಮನಸ್ಸು ನಿರ್ಮಲವಾಗಿದ್ದು ಏನನ್ನೂ ಹಿಂತಿರುಗಿ ನಿರೀಕ್ಷಿಸದೆ ದಾನ ಕೊಡಲಾಗುತ್ತದೆ. ನಾವೇನಾದರೂ ಈ ದಾನಕ್ಕೆ ಬದಲಾಗಿ ಏನನ್ನಾದರೂ ಅಪೇಕ್ಷೆ ಪಟ್ಟರೆ ಈ ದಾನವೂ ಕೂಡ ಅಶುದ್ಧವಾಗುತ್ತದೆ. ನಮ್ಮ ಪ್ರೀತಿ ಸಹ ಪ್ರತಿಫಲವನ್ನು ಬಯಸಿದಾಗ ಅಶುದ್ಧವೇ ಆಗುತ್ತದೆ. ಇತರರಿಗೆ ಮಾಡಿದ ಸೇವೆಗೆ ಬದಲಾಗಿ ಏನನ್ನಾದರೂ ನಿರೀಕ್ಷಿಸಿದರೆ ಆ ಸೇವೆಯೂ ಅಪವಿತ್ರವೇ ಆಗುತ್ತದೆ. ಇದೇ ರೀತಿ ನಾವು ಕೊಟ್ಟ ದಾನಕ್ಕೆ ಬದಲಾಗಿ ಏನನ್ನಾದರೂ ನಿರೀಕ್ಷಿಸಿದರೆ ಈ ದಾನವೂ ಬಹಳ ಅಶುದ್ಧವಾಗುತ್ತದೆ. ನಾನು ಅಷ್ಟೊಂದು ದಾನ ಮಾಡಿದ್ದೇನೆ, ಆದ್ದರಿಂದ ನನಗೆ ಒಂದು ವಿಶೇಷ ಬಂಗಲೆ ಕಟ್ಟಿಕೊಡಬೇಕು. ನಾನು ಇಲ್ಲಿ ಬಂದಾಗಲೆಲ್ಲ ಎಲ್ಲ ಸುಖ ಸೌಲಭ್ಯಗಳೊಂದಿಗೆ ನಾನು ಇಲ್ಲಿ ತಂಗಬೇಕು. ನಾನು ಇಲ್ಲಿ ಇಲ್ಲದಿದ್ದಾಗ ಬೇಕಾದರೆ ಬೇರೆಯವರು ಉಪಯೋಗಿಸಿದರೂ ತೊಂದರೆಯಿಲ್ಲ, ಆದರೆ ನಾನು ಬಂದಾಗ ಮಾತ್ರ ನಾನು ಇಲ್ಲೇ ಇರಬೇಕು, ಮತ್ತು ನನಗೆ ಬೇಕಾದಾಗ ಮೊಟ್ಟ ಮೊದಲು ನನಗೆ ಸ್ಥಳಾವಕಾಶ ಸಿಗಬೇಕು. ಇವೆಲ್ಲ ನಾವು ಮಾಡಿದ ದಾನಕ್ಕೆ ಬದಲಾಗಿ ನಿರೀಕ್ಷಿಸುವ ಪ್ರತಿಫಲಗಳು. ಅಥವಾ ನಾನು ಎಷ್ಟೊಂದು ದಾನ ಕೊಟ್ಟಿದ್ದೇನೆ, ಆದ್ದರಿಂದ ಈ ಕಟ್ಟಡದ ಮೇಲೆ ಗೋಯಂಕಾಜಿಯವರ ದಾನ ಎಂದು ಬರೆಯಬೇಕು. ಇಂಥದ್ದೆಲ್ಲ ಹುಚ್ಚು ಭಾವನೆ ಬರುವುದು ಧರ್ಮವೆಂದರೆ ಏನೆಂಬ ಕಲ್ಪನೆ ಇಲ್ಲದಿದ್ದಾಗ ಮಾತ್ರ. ಇಡೀ ಜೀವನ ನಾವೆಲ್ಲ ಮಾಡುತ್ತಿರುವುದು ಇದನ್ನೇ. ಇಲ್ಲಿ 9-10 ದಿನಗಳು ಅಹಂಕಾರವನ್ನು ಕರಗಿಸುತ್ತಾ ಕರಗಿಸುತ್ತಾ, ಓ, ನಾನು ಕೊಡುತ್ತಿರುವುದು ಬೇರೆಯವರ ಒಳ್ಳಿತಿಗಾಗಿ, ಬೇರೆ ಯಾರೋ ಕೊಟ್ಟಿದ್ದರ ಫಲವಾಗಿ ನನಗೆಷ್ಟು ಪ್ರಯೋಜನವಾಗಿದೆ? ಬೇರೆ ಯಾರೋ ಮಾಡಿದ ದಾನದ ಫಲವಾಗಿ ನನಗೆ ಈ ಅದ್ಭುತವಾದ ಧರ್ಮ ಸಿಕ್ಕಿದೆ. ಇದರಿಂದ ನನಗೆ ಬಹಳ ಒಳ್ಳೆಯದಾಗಿದೆ. ಇದೇ ರೀತಿ ಹೆಚ್ಚು ಹೆಚ್ಚು ಜನರಿಗೆ ಇದರ ಲಾಭ ಸಿಕ್ಕಲಿ ಎನ್ನುವ ಭಾವನೆ ಬರತೊಡಗುತ್ತದೆ. ಹೀಗೆ ಶುದ್ಧ ಮನಸ್ಸಿನಿಂದ ಕೊಡುವ ದಾನ ಪರರಿಗೆ ಒಳಿತಾಗಲೆಂದು, ಪರರು ದುಃಖದಿಂದ ಹೊರಬರುವುದನ್ನು ನೋಡಲೆಂದು ಕೊಡುವ ದಾನ ಪಾರ್ಮಿಯಾಗುತ್ತದೆ. ಅದಲ್ಲದೆ ದಾನ ಕೊಟ್ಟು ಅಹಂಕಾರವೇ ಬೆಳೆದರೆ ಅದು ಪಾರ್ಮಿ ಎನಿಸಿಕೊಳ್ಳುವುದಿಲ್ಲ. ಹೀಗೆ ನೀವು ಶಿಬಿರದಲ್ಲಿ ಪಾಲ್ಗೊಂಡಾಗ ಈ ಎಲ್ಲ 10 ಪಾರ್ಮಿಗಳನ್ನು ಬೆಳೆಸಿಕೊಳ್ಳುವ ಅದ್ಭುತ ಅವಕಾಶ ಸಿಕ್ಕುತ್ತದೆ. ನೀವು ಧ್ಯಾನ ಮಾಡುತ್ತೀರಿ, ನಿಮ್ಮ ಮನಸ್ಸನ್ನು ನಿರ್ಮಲ ಮಾಡುತ್ತೀರಿ ಮತ್ತು 10 ಪಾರ್ಮಿಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತೀರಿ. ಕೆಲವು ಜನ 10 ದಿನಗಳ ಈ ರೀತಿಯ ಶಿಬಿರಗಳಲ್ಲಿ ಸೇವೆ ಮಾಡಲೆಂದೇ ಬರುತ್ತಾರೆ. ಹೀಗೆ ಸೇವೆ ಮಾಡಲು ಬಂದವರು ಇದೇ 10 ಪಾರ್ಮಿಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಇಲ್ಲಿ ಸೇವೆ ಮಾಡುವ ಸದವಕಾಶ ಅವರಿಗೆ ಸಿಕ್ಕುತ್ತದೆ. ಅವರು ಈ 10 ಪಾರ್ಮಿಗಳನ್ನು ಬೆಳೆಸಿಕೊಳ್ಳುವುದು ಅವರ ಅನುಭವಕ್ಕೆ ಬರುತ್ತದೆ. ಹನಿಹನಿಯಾಗಿ ತಮ್ಮ ತಮ್ಮ ಪುಣ್ಯದ ಕೊಡಗಳು, ಅವು ಚಿಕ್ಕವಿರಲಿ ದೊಡ್ಡವಿರಲಿ, ಅವುಗಳನ್ನೂ ನೀವು ತುಂಬುತ್ತಿರುತ್ತೀರಿ. ನೀವು ಸಮ್ಯಕ್ ಸಂಬುದ್ಧರಾಗ ಬಯಸಿದರೆ ಆ ಕೊಡಗಳು ಬಹಳ ದೊಡ್ಡದಾಗಿರುತ್ತವೆ, ಸಮಯವೂ ಬಹಳ ಹಿಡಿಯುತ್ತದೆ. ಮುಕ್ತಿಗಾಗಿ ಚಿಕ್ಕ ಕೊಡಗಳನ್ನು ತುಂಬಿದರೂ ಸಾಕು, ಆದರೆ 10 ಕೊಡಗಳು ತುಂಬುವುದು ಬಹಳ ಮುಖ್ಯ. 10 ಪಾರ್ಮಿಗಳನ್ನು ಪೂರೈಸಲೇಬೇಕು. ಇಂಥ ಶಿಬಿರಗಳಲ್ಲಿ ಇದನ್ನು ಮಾಡಲು ಸದವಕಾಶವಿದೆ. ಈ ಅವಕಾಶದ ಉತ್ತಮ ಪ್ರಯೋಜನ ಪಡೆದುಕೊಳ್ಳಿ. ಮುಂದಿನ ಬಾರಿ ಇಂಥ ಶಿಬಿರಕ್ಕೆ ಬಂದಾಗ ನಾನು ಶಿಬಿರದಲ್ಲಿ ಕುಳಿತುಕೊಳ್ಳುವುದು ಯಾವುದೇ ಧಾರ್ಮಿಕ ಆಚರಣೆಯಂತೆ ಕಂದಾಚಾರದಂತೆ ಅಲ್ಲ. ನಾನು ನನ್ನ ಪಾರ್ಮಿಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತೇನೆ, ನನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತಂದುಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಜೀವನದಲ್ಲಿ ಧರ್ಮವನ್ನು ಅಳವಡಿಸಿಕೊಳ್ಳಿ. ಈ 10 ಪಾರ್ಮಿಗಳು ಕೇವಲ ಮುಕ್ತಿಗಾಗಿ ಅಲ್ಲದೆ ನಿತ್ಯ ಜೀವನದಲ್ಲೂ ಬಹಳ ಪ್ರಯೋಜನಕ್ಕೆ ಬರುತ್ತವೆ. ನಿಮ್ಮ ಜೀವನದುದ್ದಕ್ಕೂ ಅವು ಸಹಾಯಕ್ಕೆ ಬರುತ್ತವೆ. ಯಾವಾಗಲಾದರೂ ಯಾವುದಾದರೂ ಸಮಸ್ಯೆ ಎದುರಾದಾಗ ಒಂದಿಲ್ಲೊಂದು ಪಾರ್ಮಿ ನಿಮ್ಮ ಕೈ ಹಿಡಿದು ದಡ ಸೇರುವುದನ್ನು ನೀವು ನೋಡುತ್ತೀರಿ. ಇವೆಲ್ಲ ಸದ್ಗುಣಗಳು. ಪರಿಶುದ್ಧಾತ್ಮರು ಈ ಎಲ್ಲ ಸದ್ಗುಣಗಳನ್ನು ಹೊಂದಿರಬೇಕು. ಅಭ್ಯಾಸ ಮಾಡುತ್ತಾ ನೀವು ಇವುಗಳನ್ನು ಬೆಳೆಸಿಕೊಳ್ಳುತ್ತೀರಿ. ನಿಮ್ಮ ಎಲ್ಲ 10 ಪಾರ್ಮಿಗಳು ಬೆಳೆಯಲಿ ಮತ್ತು ಪೂರ್ಣವಾಗಿ ತುಂಬಲಿ. ನೀವೆಲ್ಲ ಅಂತಿಮ ಲಕ್ಷ್ಯ ತಲುಪಿರಿ. ನೀವೆಲ್ಲ ವಿಕಾರಗಳೆಂಬ ಬೇಡಿಯಿಂದ, ಬಂಧನದಿಂದ, ಸರಪಳಿಗಳಿಂದ ಮುಕ್ತರಾಗಿ ಬಿಡುಗಡೆ ಹೊಂದಿ ನಿಜವಾದ ಶಾಂತಿಯ, ನೆಮ್ಮದಿಯ ಆನಂದವನ್ನು ಸವಿಯಿರಿ.
Sir,